ಹರಿದಾಸರ ಒಂದು ವಿಶಿಷ್ಟವಾದಂತಹ ಪರಂಪರೆಯಲ್ಲಿ ಶ್ರೀ ಪುರಂದರದಾಸರ ಸ್ಥಾನ ಅತ್ಯಂತ ಮಹತ್ವಪೂರ್ಣವಾದದ್ದು. ಒಬ್ಬ ಗೃಹಸ್ಥರಾಗಿ ಅವರು ಮಾಡಿರತಕ್ಕಂಥ ಕ್ರಾಂತಿ ಅತ್ಯಂತ ವಿಶಿಷ್ಟವಾದದ್ದು. ಹರಿದಾಸ ಸಾಹಿತ್ಯದ ಪರಿಕಲ್ಪನೆ ಅವರದಲ್ಲ, ಹರಿದಾಸ ಸಾಹಿತ್ಯವನ್ನು ಬಹಳಷ್ಟು ಬೆಳೆಸಿದ ಹಿರಿಮೆ ಅವರದ್ದು. ಮೊದಲೇ ಹೇಳಿದಂತೆ ಶ್ರೀಮದ್ ಆಚಾರ್ಯರಿಂದನೇ ಉಗಮ ಕಂಡಂಥದ್ದು ಹರಿದಾಸ ಸಾಹಿತ್ಯ. ಮುಂದೆ ಬೆಳೆದು ಬಂದು ಶ್ರೀಪಾದರಾಜರು, ಶ್ರೀ ವಾದಿರಾಜರು, ಶ್ರೀ ವ್ಯಾಸರಾಜರು ಮೊದಲ ಮೂವರು ರಾಜತ್ರಯರಿಂದ ವಿಶೇಷವಾದ ಬೆಳವಣಿಗೆಯನ್ನು ಕಂಡಿತು. ಅನಂತರ ಹಂತದಲ್ಲಿ ಪುರಂದರದಾಸರ ಪ್ರವೇಶ ಆಯಿತು. ಅವರಿಂದ ಹರಿದಾಸ ಸಾಹಿತ್ಯಕ್ಕೆ ಬಹಳಷ್ಟು ವಿಶಿಷ್ಟವಾದಂಥ ಹಿರಿಮೆ ಬಂತು. ಒಂದು ಸಂಖ್ಯೆ, ಒಂದು ಸತ್ವ, ಎರಡರಲ್ಲೂ ಅವ್ರದ್ದು ಭಾರಿ ಹೆಚ್ಚು. 425,000 ಕೃತಿಗಳನ್ನು ಬರೆದರು ಅಂಥೇಳಿ ಕೆಲವು ಪಾಠ, 475,000 ಅಂತ ಇನ್ನೊಂದು ಪಾಠ. ಅದು ಒಟ್ಟು 400,000 ಮೇಲೆ ಏನೋ ವಿವಾದ ಇಲ್ಲ. ಅದು ಅಷ್ಟು ಅಗಾಧ ಸಂಖ್ಯೆಯಲ್ಲಿ ಕೃತಿ ರಚನೆ ಮಾಡಿದ್ದು ಅಂದರೆ ಅವರೊಬ್ಬರೇ. ಅದು ನೋಡಿ, 40 ವರ್ಷ ಆದಮೇಲೆ ನೆನಪಿರಲಿ, 40 ವರ್ಷ ಆದಮೇಲೆ, ಅವರಿದ್ದಿದ್ದು 80 ವರ್ಷ, 40 ವರ್ಷಗಳ ಅವಧಿಯಲ್ಲಿ ಅವರು ಬರೆದ ಕೃತಿಗಳ ಸಂಖ್ಯೆ ಅಷ್ಟು. ದಿವಸಕ್ಕೆ ಎಷ್ಟು ಬರೆದಿರ್ಬೋದು ಯೋಚನೆ ಮಾಡ್ಬೋದು. ಅದು ಸಂಖ್ಯೆ. ಇನ್ನು ಸತ್ವ, ದಾಸರೆಂದರೆ ಪುರಂದರ ದಾಸರಯ್ಯ. ಮುಂದಿನ ಎಲ್ಲ ಹರಿದಾಸರ ಕೃತಿಗಳಿಗೂ ಸಹ ಪ್ರೇರಣೆ ಕೊಟ್ಟಂಥ ಕೃತಿಗಳಾಗಿ ಶ್ರೀ ಪುರಂದರದಾಸರ ಕೃತಿಗಳು ಬಂದವು. ಬಹಳ ಸರಳತೆಯನ್ನು ಪುರಂದರದಾಸರ ಕೃತಿಗಳು ಹೆಚ್ಚು ಕಾಣಬಹುದು. ಶ್ರೀಪಾದರ ಎಲ್ಲರದ್ದು ಸರಳವಾದರೂ ಕೂಡ ಇನ್ನೂ ಹೆಚ್ಚು ಸರಳವಾದದ್ದು ಪುರಂದರದಾಸರ ಕೃತಿಗಳು. ಕಾರಣ ಅವರು ಮನೆ ಮನೆಗೆ ಹೋದರು, ಅದು ಮುಖ್ಯ. ಮನೆ ಮನೆಗೆ ಸಂಚಾರ ಮಾಡಿದರು. ಯಾವ ವಾರದ ನೆಪದಲ್ಲಿ ಮನೆ ಮನೆಗೆ ಹೋಗಿ ಯಾರು ಭಗವಂತನನ್ನು ಕಿಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥವರಿಗೆಲ್ಲ ಮುಟ್ಟಾಗಿ ಮಾಡಿದರು. ಯಾವಾಗ ನಾವು ಹೊರಗಡೆ ಹೋಗಲಿಕ್ಕೆ ಶುರು ಮಾಡುತ್ತೇವೆ ಆಗ ಇಂಥವ್ರಿಗೆ ಅಂಥವ್ರಿಗೆ ಅಂತಿಲ್ಲ, ಎಲ್ಲರಿಗೂ ಮುಟ್ಟಕ್ಕೆ ಶುರುವಾಗುತ್ತೆ. ಮತ್ತು ಮನೆಯೊಳಗೆ ಬಾವಿದ್ದು ತಾನೇ ಉಪಯೋಗಿಸ್ಬೋದು, ಹೊರಗಡೆ ಇದ್ದ ಬಾವಿ ಎಲ್ಲರೂ ಬರ್ತಾರೆ. ಆ ರೀತಿಯಲ್ಲಿ ಹರಿದಾಸರು ಮಧ್ವ ಸಿದ್ಧಾಂತವನ್ನು ಸಾಮಾನ್ಯ ಜನರಿಗೂ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಮತ್ತು ಶಾಸ್ತ್ರದ ಅಧ್ಯಯನ ಬೇರೆ, ಶಾಸ್ತ್ರದ ಜ್ಞಾನದ ಪ್ರಯೋಜನ ಪಡೆಯೋದು ಬೇರೆ. ಬಾವಿ ತೋರ್ಸೋಕ್ಕೆ ಎಲ್ಲರಿಗೂ ಆಗೋದಿಲ್ಲ, ಆ ನೀರು ಉಪಯೋಗಿಸೋಕ್ಕೆ ಎಲ್ಲರಿಗೂ ಬರುತ್ತೆ. ಬಾವಿ ತೋರ್ಸೋ ಕೆಲಸಕ್ಕೆ ಬಹಳಷ್ಟು ಸಂಪತ್ತು ಎಲ್ಲ ಇರಬೇಕು, ಜನಸಹಾಯ ಸಂಪತ್ತು ಎಲ್ಲ ಬೇಕು. ನೀರು ಉಪಯೋಗಿಸ್ಬೇಕಾದ್ರೆ ಮಾತ್ರ ಬಾಯಾರಿಕೆ ಆಗಿದ್ದರೆ ಸಾಕು. ಇವತ್ತು ಹಾಗೆ ಶಾಸ್ತ್ರಗ್ರಂಥಗಳನ್ನು ಓದಿ ಜ್ಞಾನ ಪಡೆದು ಉದ್ಧಾರವಾಗತಕ್ಕಂಥದ್ದು ಎಲ್ಲರಿಗೂ ಸಾಧ್ಯವಾಗೋ ವಿಚಾರ ಅಲ್ಲ. ಆದರೆ ಅದ್ರ ಪ್ರಯೋಜನ ಪಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ. ಎಲ್ಲರಿಗೂ ಅಡುಗೆ ಮಾಡೋಕ್ಕೆ ಬರುತ್ತಾ? ಊಟ ಮಾಡಲಿಕ್ಕೆ ಎಲ್ರಿಗೂ ಬರುತ್ತಲ್ಲ. ಹಾಗೆ ಮತ್ತು ಊಟ ಮಾಡೋರೆಲ್ಲ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಜ್ಞಾನದ ಪ್ರಯೋಜನ ಪಡೆಯೋರಿಗೆಲ್ಲ ತಾವೇ ಕೃಷಿ ಮಾಡಿ ಅಧ್ಯಯನ ಮಾಡಿ ಗ್ರಂಥಗಳನ್ನು ಬರೆದು ಪ್ರಸಾರ ಮಾಡೋ ಸಾಮರ್ಥ್ಯ ಎಲ್ರಿಗೂ ಇರಬೇಕು ಅಂತಿಲ್ಲ. ಆದರೆ ಅದಕ್ಕೆ ಅರ್ಹತೆ ಪಡೆದು ಉಪಯೋಗ ಮಾಡಿಕೊಡತಕ್ಕಂಥ ಶಕ್ತಿ ಎಲ್ರಿಗೂ ಇರಬೇಕು. ಇವತ್ತು ಅನ್ನ ಹೇಗೋ, ನೀರು ಹೇಗೋ, ಗಾಳಿ ಹೇಗೋ, ಜ್ಞಾನ ಕೂಡ ಹಾಗೆ. ಯಾರು ಜೀವನದಲ್ಲಿ ಸಾರ್ಥಕ್ಯವನ್ನು ಕಾಣಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ ಬೇಕು. ಅದಕ್ಕೆ ದಾಸರು, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ರಿಂದ ಬ್ರಾಹ್ಮಣ ಜನ್ಮ ದೊಡ್ಡದು ಅಂತ ಹೇಳಲಿಲ್ಲ, ಕ್ಷತ್ರಿಯಾದಿ ಜನ್ಮ ದೊಡ್ಡದು ಅಂತ ಹೇಳಲಿಲ್ಲ. ಮಾನವ ಮನು ಅವಬೋಧನೆ ತಿಳುವಳಿ 84 ಲಕ್ಷ ಜೀವರಾಶಿಗಳಲ್ಲಿ ಈ ಮಾನವ ಯೋನಿಯಲ್ಲಿ ಮಾತ್ರ ಬುದ್ಧಿಶಕ್ತಿ ಇರು, ಬೇರೆ ಯಾರಿಗೂ ಇಲ್ಲ. ಬ್ರಹ್ಮ ಅವಬೋಧ ತಕ್ಷಣ ಮುದಮಾಪ ದೇವ ಅಂತ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ. ಅವಬೋಧ ಮನು ಅವಬೋಧನೆ ಬ್ರಹ್ಮಾವಬೋಧನ ಧಿಷಣ ಇರೋದು ಮನುಷ್ಯರಿಗೆ ಮಾತ್ರ. ಅಂದಮೇಲೆ ಎಲ್ಲ ಮನುಷ್ಯರಿಗೂ ಜ್ಞಾನ ಬೇಕು. ಆ ಜ್ಞಾನ ಅಂದರೆ ಯಾವುದೋ ಜ್ಞಾನ, ಜ್ಞಾನ ಅಲ್ಲ. ಇವತ್ತು ವಿದ್ಯಾರ್ಥಿಗೆ ಭಾರಿ ಜ್ಞಾನ ಇದೆ. ಎಲ್ಲ ಕ್ರಿಕೆಟ್ ಸ್ಕೋರ್ ಹೇಳ್ತಾರೆ, ಆಟಪಾಠ ಹೇಳ್ತಾರೆ, ಸಿನಿಮಾ ಎಲ್ಲ ಹೇಳ್ತಾನೆ, ಟೆಕ್ಸ್ಟ್ ಬುಕ್ಕೇ ಗೊತ್ತಿಲ್ಲ, ಫೇಲ್ ಆಗ್ತಾನೆ. ಇವತ್ತು ಅದನ್ನೆಲ್ಲ ಜನರಲ್ ನಾಡಿದ್ರೆ ಟೆಕ್ಸ್ಟ್ ಬುಕ್ ಜ್ಞಾನ ಅಂತ ಕರೆಯೋದಿಲ್ಲ. ಅದೇ ರೀತಿಯೇ ಶಾಸ್ತ್ರ ಬ್ರಹ್ಮಜ್ಞಾನವನ್ನು ಮಾತ್ರ ಜ್ಞಾನ ಅಂತಾರೆ ಹೊರತು ಲೌಕಿಕ ಜ್ಞಾನವನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಅದು ಈ ಲೋಕಕ್ಕಿರೋದಷ್ಟೇ, ಅದು ಜನರಲ್ ನಾಲೆಡ್ಜ್ ಅಷ್ಟಕ್ಕೆ ಹೊರತು ಅದು ಪಠ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬ್ರಹ್ಮಜ್ಞಾನ ಜನ್ಮ ಜನ್ಮಕ್ಕೂ ಬರತಕ್ಕಂಥ ಆಸ್ತಿ. ಮೋಕ್ಷಕ್ಕೆ ದಾರಿ ಅಂದರೆ ಅದು ಒಂದೇ, ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮಿಹ ವಿದ್ಯತೆ ಎನ್ನುವ ಮಾತು ಬ್ರಹ್ಮಜ್ಞಾನಕ್ಕೆ ಹೇಳಿದ ಮಾತೇ ಹೊರತು ಲೋಕದ ಜ್ಞಾನಕ್ಕೆ ಹೇಳಿದ್ದಲ್ಲದು. ಲೋಕದ ಜ್ಞಾನ ಸ್ವಲ್ಪ ಮಟ್ಟಿಗೆ ಅಪ್ಲೈ ಆಗುತ್ತೆ ಅಷ್ಟೇ, ಓದ್ದೇ ಇರೋರಿಗಿಂತ ಲೌಕಿಕ ಓದ್ದವರು ಜಾಸ್ತಿ ಅಷ್ಟೇ ಹೊರತು ಹಣಕಾಸು ಸಂಪಾದನೆ ಮಾಡಬಹುದ ಹೊರತು ಮೋಕ್ಷ ಸಾಧನೆ ಅದರಿಂದ ಸಾಧ್ಯ ಇಲ್ಲ. ಅದಕ್ಕೆ ದಾಸರು ಅಂಥ ಜ್ಞಾನಕ್ಕೆ ಎಲ್ಲರೂ ಅರ್ಹತೆ ಪಡೆದಿದ್ದಾರೆ ಅಂತ ಸ್ವತಃ ವೇದವ್ಯಾಸದೇವರೇ ಹೇಳಿರೋದು. ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಇದರಲ್ಲಿ ಸ್ತ್ರೀಶೂದ್ರ ಬ್ರಹ್ಮಬಂಧುಗಳು ಅಂತ ಹೇಳಿದ ಮಾತಿನಿಂದ ಎಲ್ಲ ಜನ ಸೇರಿಕೊಂಡರು. ಎಲ್ಲರಿಗೂ ಜ್ಞಾನ ಬೇಕು, ಮೋಕ್ಷ ಬೇಕು, ಅದು ಜ್ಞಾನ ಬೇಕು. ಅದು ಮಹಾಭಾರತವನ್ನು ಬರೆದು, ಅದು ಸಂಸ್ಕೃತನೇ. ಆದರೆ ದೇಶ ಭಾಷೆಯಲ್ಲಿ ಬರಲಿಕ್ಕೆ ವೇದವ್ಯಾಸರೇ ಹಾಕಿಕೊಟ್ಟಿದ್ದು. ಪ್ರಾಕೃತ ಅಂತ ಭಾಗವತ ಪುರಾಣದಲ್ಲೇ ಬರುತ್ತೆ. ಅಲ್ಲಿ ಇವರೆಲ್ಲ ಪ್ರಾಕೃತದಲ್ಲಿ ಹಾಡ್ತಾ ಇದ್ರು ಅಂತ ಹೇಳಿದ್ರಿಂದ ರೀಜನಲ್ ಲ್ಯಾಂಗ್ವೇಜ್. ದೇಶೀಯ ಭಾಷೆಗಳಲ್ಲೂ ಕೂಡ ತತ್ವಜ್ಞಾನ ಪ್ರಸಾರಕ್ಕೆ ಶಾಸ್ತ್ರದ ಒಂದು ವಿಶೇಷವಾದಂತಹ ಅನುಮತಿ ಇದೆ. ಅದನ್ನು ಆಚಾರ್ಯರು ಸ್ವತಃ ತಮ್ಮ ಕೃತಿಗಳು ಒಬ್ಬರಿಗೆ ಮುಟ್ಟೋದಲ್ಲ ಅಂತ ಹೇಳೋದಕ್ಕೆ ಸ್ತ್ರೀಸೂತ್ರ ಬ್ರಹ್ಮಬಂಧು ನಾಮ ಅಂತ ಹೇಳಿದರು. ಆಹುರ ಪಿತ್ತಮ ಸ್ತ್ರೀಣಾಮ ಅಧಿಕಾರಂತೂ ವೈದಿಕೆ ಅಂತ್ಯಜಾಪಿಯೇ ಭಕ್ತಾಹ ನಾಮಜ್ಞಾನಾಧಿಕಾರಿಣ. ಈ ಮಾತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಕ್ತರಾಗಬೇಕು ಅಂತ ಬಂದರೆ ಅವರಿಗೆ ಅವಕಾಶ ಇದೆ. ಭಕ್ತಿಗೆ ಬಂದವರಿಗೆ ಹಾಗಿಲ್ಲ ಅಂತ ಹೇಳಬಾರ್ದು, ಭಕ್ತಿ ಬಂದವರು ಇಲ್ಲ ಅಂತ ಹೇಳಬಾರ್ದು. ಅನ್ನಶ್ಚ ಕ್ಷುಧಿತಂ ಪಾತ್ರಂ, ಹಸಿದವ ಅನ್ನ ಯಾರಿಗೆ ಹಾಕಬೇಕು? ಹಸಿದವನಿಗೆ ಅನ್ನ. ಅದೇ ರೀತಿ ಬೇಕಾದವನಿಗೆ ಜ್ಞಾನ ಇಲ್ಲ ಅಂತ ಹೇಳಬಾರ್ದು. ಹುಡುಕೊಂಡೋಗಿ ಹಾಕಬೇಕಾಗಿಲ್ಲ, ಬಂದವ್ರಿಗೆ ಇಲ್ಲ ಅಂತ ಹೇಳಬಾರ್ದು. ಆ ದೃಷ್ಟಿ ಮಧ್ವ ಸಿದ್ಧಾಂತದ ದೃಷ್ಟಿ ಬಹಳ ವಿಶಾಲವಾದದ್ದು. ನಾವು ಆಧಾರಕ್ಕೆ ವಿಮರ್ಶೆ ಮಾಡಬೇಕಾದ್ರೆ ವಿಶೇಷವಾಗಿ ಒಂದು ಎರಡು ಮಾತುಗಳನ್ನು ಬರೀತಾರೆ, ವಿಚಿತ್ರವಾಗಿ ಬರೀತಾರೆ. ಏನಂದರೆ ಪುರಂದರದಾಸರು ಮಾಧ್ವರು ಆದರೂ ಭಾರಿ ಒಳ್ಳೆಯವರು, ಅರ್ಥ ಆಯ್ತಾ? ಆದರೆ ಮಧ್ವ ಸಿದ್ಧಾಂತ ಒಳ್ಳೆಯದಲ್ಲ, ಇವರು ಭಾರಿ ಒಳ್ಳೆಯವರು. ಈ ರೀತಿ ಮಾತು ಉಪಯೋಗಿಸಿ ಉಪಯೋಗಿಸಿ ಇವರು ಏನೋ ಹೊಸದನ್ನು ಮಾಡಿಬಿಟ್ರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ರಾಯರು ರಾಘವೇಂದ್ರ ಸ್ವಾಮಿಗಳು ಮಾಧ್ವರು ಆದರೂ ಭಾರಿ ಒಳ್ಳೆಯವರು. ಈ ಮಾತು ಏನು ಹೇಳಬೇಕು ಅದಕ್ಕೆ? ಈ ಸಿದ್ಧಾಂತದ ಒಂದು ಮೂಲತಃ ವೇದವ್ಯಾಸದೇವರು ಸಾಕ್ಷಾತ್ ಭಗವಂತ, ಭಗವಂತ ಎಲ್ಲರಿಗೂ ಸಂಬಂಧಪಟ್ಟವನು. ಅದಕ್ಕೋಸ್ಕರನೇ ಆಚಾರ ಅವತಾರ ಮಾಡಬೇಕಾದ್ರೆ ಹೇಳ್ತಾರೆ ವಿಶ್ವಜನೀನ ವೃತ್ತಿ, ವಿಶ್ವಜನೀನ ವೃತ್ತಿ. ಜಗತ್ತಿನ ಎಲ್ಲ ಜನಗಳು ಹಿತ ಬಯಸ್ತಕ್ಕಂಥವರೇ ಹೊರ ವಾಯುದೇವರು. ವಾಯು ಎಲ್ಲರಿಗೂ ಬೇಕಲ್ಲ, ವಾಯುದೇವರು ಶಾಸ್ತ್ರಗಳು ಎಲ್ಲರಿಗೂ ಬೇಕು. ವಾಯುದೇಹ ಇಲ್ಲದೆ ಹೋದರೆ ನಮ್ಮ ದೇಹ ಹೇಗೆ ಬದುಕೋದಿಲ್ವೋ, ವಾಯುದೇವರ ಶಾಸ್ತ್ರ ಇಲ್ಲದೆ ಹೋದರೆ ಜೀವ ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ದೇಹದ ಉಸಿರಿಗೆ ಇದು, ಅಧ್ಯಾತ್ಮದ ಉಸಿರಿಗೆ ಅದು. ಅಂದರೆ ಈ ಒಂದು ವಿಶಾಲವಾದ ದೃಷ್ಟಿ ಇರ್ಬೋದು. ಶ್ರೀಮದ್ ಆಚಾರ್ಯರದೇ ದೃಷ್ಟಿ, ಹರಿವಾಯುಗಳದ್ದೇ ದೃಷ್ಟಿ ಅದು, ವೇದವ್ಯಾಸರ ದೃಷ್ಟಿ ಇದ್ರ ದೃಷ್ಟಿ. ಆದರೆ ಅದು ಎಲ್ಲರಿಗೂ ತಲುಪಲಿಕ್ಕೆ ಮಾಧ್ಯಮ ಬೇಕು. ಅಂಥ ಮಾಧ್ಯಮ ದೇಶ ಭಾಷೆಯೇ ಆಗಬೇಕು. ಕನ್ನಡನೇ ಯಾತ ಕಾರಿಸಿಕೊಂಡ್ರು ಅಂದರೆ ಕನ್ನಡ ಬಹಳದಷ್ಟು ವ್ಯಾಪ್ತಿ ಹರಡಿತ್ತು. ಇವತ್ತು ಅನೇಕರು ಗೊತ್ತಿಲ್ಲ, ಹಿಂದಿ ಭಾರಿ ದೇಶದ ಭಾಷೆಯಾಗಿದೆ. ಆದರೆ ಅದು ವರ್ಷ ಎಷ್ಟು ಗೊತ್ತಾ? ಅದಕ್ಕೆ 1000 ವರ್ಷ ಆಗಿರೋದು ಅಷ್ಟೇ ಇದೆ. ತುಂಬ ಹಳೆಯದಲ್ಲ ಹಿಂದಿ ಭಾಷೆ, ಆಮೇಲೆ ಹುಟ್ಟಿ ಬಂದಿತ್ತು. ಎಷ್ಟೋ ಭಾಷೆಗಳು ಎಲ್ಲ ಜನ ಮುಟ್ಟಿದ್ದಲ್ಲ, ಕನ್ನಡ ಭಾಷೆ ಬಹಳ ಹೆಚ್ಚಾಗಿ ಮುಟ್ಟಿದ್ದು. ಕಾರಣ ಹೆಚ್ಚು ಸಂಸ್ಕೃತ ಪದ ಅದರಲ್ಲಿದೆ. ಹೆಚ್ಚು ಸಂಸ್ಕೃತ ಪದ ಇರೋದರಿಂದ ಸುಲಭವಾಗಿ ಮುಟ್ಟಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಕನ್ನಡದಲ್ಲಿ ಬರೆದರೆ ಹೆಚ್ಚು ಜನಕ್ಕೆ ಮುಟ್ಟುತ್ತೆ ಅನ್ನೋ ಪರಿಕಲ್ಪನೆಯಿಂದ ಶುರುವಾಯಿತು. ತಮಿಳುನಾಡಿನಲ್ಲಿ ಇತ್ತು, ಆದರೆ ಸಿದ್ಧಾಂತನೇ ಬೇರೆ, ಅದು ಶ್ರೀವೈಷ್ಣವ ಸಿದ್ಧಾಂತ. ಅದು ಮುಟ್ಟಬೇಕಾದ ಕಾರಣ ಇರಲಿಲ್ಲ. ಅದಕ್ಕಾಗಿ ಶ್ರೀಪಾದರಾಚಾರ್ಯರು ಏನು ಶುರು ಮಾಡಿದರಲ್ಲ, ಅದನ್ನು ವ್ಯಾಪಕವಾಗಿ ಕನ್ನಡದಲ್ಲಿ ಆ ರೀತಿ ಬರೆದು 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 ಹಬ್ಬಿಸಿದ್ದು ಶ್ರೀ ಪುರಂದರದಾಸರು. ಅಲ್ಲಿ ಕೆಲವರು ಒಂದು ಮಾತಾಡ್ತಾರೆ, ನಿನ್ನೆ ಅವರ ಜೀವನದ ಬಗ್ಗೆ ತಿಳ್ಕೊಂಡಿದ್ದೇವೆ. ಕೊನೆಗೂ ಅವರು ವಿಜಯನಗರವನ್ನು ಸೇರಿದರು. ದಾರಿಯಲ್ಲಿ ಒಂದು ಪ್ರಸಂಗ ಹೇಳ್ತಾರೆ, ಆ ಕಥೆಯಲ್ಲಿ ಸ್ವಾರಸ್ಯ ಇದೆ. ದಾರಿಯಲ್ಲಿ ಹೋಗ್ತಾ ಇದ್ರಂತೆ ಅರಣ್ಯ. ಇವತ್ತೆಲ್ಲ ಕಾಲಕ್ಕೂ ಕೂಡ ಅರಣ್ಯಗಳು ಹಿಂದಿನ ಕಾಲಕ್ಕೆ ಬಹಳಷ್ಟು ಇರ್ತಿತ್ತು. ಈಗ ಊರುಗಳೇ ಅರಣ್ಯ, ಕಾಂಕ್ರೀಟ್ ಅರಣ್ಯ ಅಂತಾರಲ್ಲ, ಹಾಗಾಗಿದೆ ಅಷ್ಟೇ. ಹೋಗ್ತಾ ಇದ್ದಾರೆ, ಆಗ ಅವರ ಹೆಂಡತಿ ಯಾಕೋ ಭಯವಾಗುತ್ತೆ ಅಂತ ಹೇಳಿದ್ರಂತೆ, ಭಾರಿ ಭಯವಾಗ್ತಾ ಇದೆ ಅಂತೆ. ಆಗ ಅವ್ರು ಹೇಳ್ತೀವಿ ಭಯಕ್ಕೆ ಕಾರಣ ಇಲ್ಲಲ್ಲ, ಭಯ ಆಗೋದು ಯಾವಾಗ ಏನಾದ್ರಿದ್ರೆ ಭಯ ಅಷ್ಟೇ, ಏನು ಇಲ್ಲವೇ ಇಲ್ಲ, ಮತ್ತೆ ಭಯ ಆಗಬೇಕು ಅಂದ್ರಂತೆ. ಮುಂದೆ ಹೋಗ್ತಾ ಇದ್ದಾರೆ, ಆಗ ಎಲ್ಲ ಕೊಡಿ, ಏನು ತಂದೆ ಇಲ್ಲ, ಎಲ್ಲ ಕೊಟ್ಟು ಬಂದುಬಿಟ್ಟಿದ್ದಾರೆ, ಸ್ವಲ್ಪ ಕೂಡ ಕೊಟ್ಟು ಬಿಟ್ಟು ಇದು ಮಾಡಿ ಇಟ್ಕೊಂಡಿಲ್ಲ. ಅಂಥ ಹೊತ್ತಿನಲ್ಲಿ ಮತ್ತೆ ಭಯ ಆಗುತ್ತೆ ಅಂತ ಹೇಳಿದರು. ಹೇಳಿ ಯಾತಕ್ಕೆ ಭಯ ಆಗುತ್ತೆ ನಿನಗೆ, ಏನಿದೆ? ಏನೂ ಇಲ್ಲ. ಸರಿ, ಒಂದು ಗಂಟು ಹೊತ್ಕೊಂಡು ಬಂದಿದ್ದರು, ಹಿಂದಿನ ಕಾಲಕ್ಕೆ ಚೀಲಗೆಲ್ಲ ಇರಲಿಲ್ಲ, ಗಂಟಿನಲ್ಲೇ ಮಾಡ್ತಾ ಇತ್ತು. ಆ ಗಂಟು ಬಿಚ್ಚು ನೋಡೋಣ ಏನಾರಿದೆಯಾ ಅಂತ ನೋಡಿದರೆ ಅದರಲ್ಲಿ ಬಂಗಾರದ ಲೋಟ ಒಂದಿತ್ತಂತೆ. ಇದು ಯಾತಕ್ಕೆ ತಂದೆ ಅಂದ್ರಂತೆ, ಎಲ್ಲ ಕೊಟ್ಟಾಯಿತು, ನಿಮಗೊಂದು ಗುಡಿಲಕ್ಕೊಂದು ಲೋಟಾರೇ ಇರಲಿ ತಂದಿದೆ ಅಂತ ಹೇಳುತ್ತಾರೆ. ಆ ಇದೇ ಭಯಕ್ಕೆ ಕಾರಣ ಗೊತ್ತಾಯ್ತು ಅಂತ ಹಾಗೆ ಎಸ್ತು ಬಿಟ್ರಂತಾಗಿದೆ. ಯಾರು ಹುಡುಗಿ ದಾನ ಮಾಡಲಿಕ್ಕೆ ಹುಡುಕ್ಲಿಕ್ಕೆ ಹೋಗಲಿಲ್ಲ, ಯಾರು ಇಲ್ಲೇ ಇಲ್ಲಲ್ಲ, ಬಿಸಾಕಿರೋ ಹೊರಟು ಬಿಟ್ರು. ಸ್ವಲ್ಪ ಮತ್ತೆ ಕೇಳಿದ್ರೆ ಈಗ ಭಯ ಆಗುತ್ತೆ ಅಂದ್ರೆ ಇಲ್ಲ ಅಂತ ಹೇಳಿದ್ರಂತೆ. ಅಂದರೆ ರೊಕ್ಕ ಎರಡಕ್ಕೂ ದುಃಖ ಕಾರಣಕ್ಕ. ಯಾವ್ದಾರದ್ದು ಹೊರಗಿನ ಪದಾರ್ಥ ನಮಗಿದ್ದರೆ ದುಃಖ ಆಗುತ್ತೆ, ಒಡಗಿಂದ ಪದಾರ್ಥ ಇದ್ರೆ ದುಃಖ ಆಗೋ ಸಂಭವ ಇಲ್ಲ. ಯಾಕೆ? ಈ ಯಾರು ಕದಿಲೇ ಇರತಕ್ಕಂಥ ಪದಾರ್ಥ ಜ್ಞಾನ, ಈ ಸುವರ್ಣ ಯಾರು ಕದಿಲಕ್ಕಾಗೋದಿಲ್ಲ. ಸುವರ್ಣ ಒಳ್ಳೆಯ ವರ್ಣಾತ್ಮಕವಾದದ್ದು ಶಾಸ್ತ್ರ, ಇದನ್ನು ಕದಿಲಕ್ಕೆ ಯಾರಿಗೂ ಹಾಗ ನಚೋರ ಹಾರ್ಯಂ ನಚ ರಾಜ್ಯ ಹಾರ್ಯಂ ಅಂತ ಹೇಳ್ತೇವಲ್ಲ, ನ ಭ್ರಾತೃಭೋಜ್ಯಂ ನಚ ಭಾರಕಾರಿ. ವ್ಯಯೀಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ವಿದ್ಯಾಧನ ಯಾರು ಅಪಹರಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಬೇರೆ ಥರ ಅಪಹರಣ ಮಾಡ್ತಾರೆ, ಅದರಿಂದ ಭಯ ಶುರುವಾಗುತ್ತೆ. ಎಷ್ಟೋ ಜನ ನೋಡಿರಬೇಕು ನೀವು, ಯಾರು ಬೇರೆ ಊರಿಂದ ಬರ್ತಿರ್ತೀರಿ ಬೆಳಿಗ್ಗೆ 5-6 ಗಂಟೆ, ಮತ್ತು ಒಳ್ಳೆ ಚಳಿಗಾಲ ಬರ್ತಿರ್ತೀರಿ, ಅಷ್ಟು ನಡುತ್ತಿರ್ತಾರೆ ಮನುಷ್ಯ, ಅವ್ರು ಕೂಲಿಯವ್ರ ದಾರಿಯಲ್ಲಿ ಕೊರಗೆ ಹೊಡೆದ ಬಲಿಬಿಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ಮುಂದ್ಗಡೆ. ಅದೇ ನಿದ್ದೆ ಇಲ್ಲಿ ಸೋಫಾದ ಮೇಲೆ ಮೇಲೆ ನಿದ್ದೆ ಬರೋದಿಲ್ಲ ಇವ್ರಿ ಪಾಪ. ಭಾರಿ ಶ್ರೀಮಂತರು ಸೋಫಾದ ಮೇಲೆ ಮೇಲೆ ನಿದ್ದೆಗಳು ಇದ್ರೊಳ್ಳಿ ಮಲಗಿರ್ತಾರೆ, ಅವ್ರು ಆರಾಮಲ್ಲಿಗೆ ಮಲಗಿಬಿಟ್ಟಿರ್ತಾರೆ. ಯಾಕೆ ಅವ್ರು ಯೋಚನೆ ಏನಿಲ್ಲದೆ ಹೋಗ್ಲಿಕ್ಕೆ ಏನೂ ಇಲ್ಲ ಅವನ ಹತ್ರ, ಅವನ ಹತ್ರ ಇದೇ ಭಯ, ಇವ್ರ ಹತ್ರ ಭಯ ಇಲ್ಲ. ಅದಕ್ಕೆ ನಿಷ್ಕಿಂಚನ ಜನಪ್ರಿಯ, ಯಾರು ನಿಷ್ಕಿಂಚನರಾಗ್ತಾರೋ ಅವ್ರು ದೇವ್ರ ಧ್ಯಾನ ಮಾಡೋದು ಭಾರಿ ಸುಲಭ. ಅವರಿಗೆ ದೇವರಂಥವ್ರು ಮೆಚ್ಚುತ್ತಾನೆ ಅಂತ ಹೇಳ್ತಾರೆ, ಭಯ ಹೋಗಿದ್ದನ್ನು ಹೇಳ್ತಾರೆ. ಇಲ್ಲಿ ನೋಡಿದ್ರ ಮೊದಲು ಹೆಂಡತಿಯವರಿಂದಾಗಿ ಇವರು ಪರಿವರ್ತನೆ ಆಗ್ಲಿಕ್ಕೆ ಬಂತು. ಆದರೆ ಹೆಂಡತಿನ ಮೀರಿಸಿಬಿಟ್ರು, ಆಮೇಲೆ ಅವರು ಒಂಚೂರು ಅದರೂ ಬಿಟ್ಕೊಳ್ಳಿಲ್ಲ, ದಾಸರು ಪೂರ್ತಿ ಬದಲಾಗಿಬಿಟ್ರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಅವರ ಕಥೆ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಮನುಷ್ಯನಿಗೆ ಭಯ ಬರೋದು ಹೊರಗಿನ ಪದಾರ್ಥಗಳಿಂದ, ಅದರಲ್ಲೂ ಕೂಡ ಬೆಲೆ ಇವತ್ತು ನೋಡ್ತೇವಲ್ಲ, ಮನೆಯೊಳಗೆ ಒಬ್ಬರೇ ಇದ್ದರೂ ಕೊಂದು ಹಾಕ್ತಾರೆ, ಎಲ್ಲ ಹೋಗ್ತಿದ್ರು ಹೊಡೆದು ಕೊಂದ, ಬ್ಯಾಂಕಿನಿಂದ ತೊಗೊಂಡೋಗ್ತಿದ್ರು ಕೊಂದು ಹಾಕಿದರು, ಮನೆಯೊಳಗಿದ್ದರೆ ಕೊಂದು ಹಾಕಿದರು. ಅಂದರೆ ರೊಕ್ಕದಿಲ್ಲದ್ರು ಬದುಕ್ತಿದ್ರು, ದುಡ್ಡಿಲ್ಲದ್ರು ಬದುಕ್ತಿದ್ರು, ಹಣವೇ ಅವರ ಸಾವಿಗೆ ಮೂಲ ಆಯಿತು ಅಂತೇವಲ್ಲ. ಅದಕ್ಕೆ ಅದರ ಮೇಲೆ ಇರಬಾರ್ದು ಅಂತಲ್ಲ, ಅತಿ ಇರಬಾರ್ದು, ಅದ್ರ ಮೇಲೆ ಮೋಹ ಅಂತೂ ಇರಲೇಬಾರದು. ಅದನ್ನು ತೋರಿಸಿದರು, ವ್ಯಾಸರಾಜರು ಅನುಗ್ರಹ ಮಾಡಿದರು. ಪುರಂದರದಾಸರ ಸಾಧನೆ ಎಷ್ಟಿದೆಯೋ ಅದರ ಹಿಂದಿನ ದೊಡ್ಡ ಸ್ಫೂರ್ತಿ ಅಂದರೆ ವ್ಯಾಸರಾಜ. ಸಾಮಾನ್ಯವಾಗಿ ಜನಗಳನ್ನು ಹತ್ತಿರ ಸೇರಿಸುವ ಸ್ವಭಾವ ಬಹಳ ಕಡಿಮೆ, ಎಲ್ಲ ಕಾಲಕ್ಕೂ ಅಷ್ಟೇ. ನಾವು ಸಂಸ್ಕೃತ ಪಂಡಿತನಷ್ಟೇ ಬೈತೇವೆ, ಸಂಸ್ಕೃತ ಪಂಡಿತರಷ್ಟೇ ಅಲ್ಲ, ಅಧಿಕಾರದಲ್ಲಿದ್ದವರು ಬೇರೆಯವ್ರ ಮೇಲೆ ಜೋರು ಮಾಡ್ತಾರೆ. ಅವ್ರ ಮೇಲೆ ಇವತ್ತು ಸಾಮಾನ್ಯ ಓದಿದವರೇನೆ, ಓದಿದ ಸೊಸೆ ಬಂದರೆ ಅತ್ತೆ ಮೇಲೆ ಜೋರು ಮಾಡ್ತಾಳೆ ಪದ್ಧತಿ ಅದು. ಓದಿದವರಿಗೆ ಸಾಮಾನ್ಯ ದುರಹಂಕಾರ ಸಾಮಾನ್ಯವಾಗಿ ಬಂದುಬಿಡ್ತದೆ. ಆದ್ದರಿಂದ ಪಂಡಿತರಷ್ಟೇ ಬೈಬೇಕಾಗಿಲ್ಲ, ಸಂಸ್ಕೃತ ವಿದ್ವಸ್ತಷ್ಟೇ. ಯಾವುದೇ ಭಾಷೆಯಲ್ಲೂ ಕೂಡ ಇವತ್ತು ಎಷ್ಟೋ ಜನ ಗುಲಾಮಗಿರಿಯಲ್ಲಿ ನಡೆಸ್ಕೋತಾರಲ್ಲ, ಓದಿದವರು ಓದದೇ ಇದ್ದವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಶ್ರೀಮಂತ ಬಡವರನ್ನ ಶೋಷಣೆ ಮಾಡ್ತಾರೆ. ಅದು ಎಲ್ಲ ಕಡೆ ಕಂಡಿರೋದೇನೆ. ಆದರೆ ವ್ಯಾಸರಾಯರ ದೃಷ್ಟಿ ಬಹಳ ವಿಶಾಲವಾದ ದೃಷ್ಟಿಯಾಗಿತ್ತು. ನಿಜವಾದ ಸಿದ್ಧಾಂತ ತಿಳಿದವರ ಜೀವನ ರೀತಿ ಬೇರೆ, ಸುಮ್ಮನೆ ಓದಿ ಜೀವನ ತೀರ್ತಿ ಬರೋದು ಬೇರೆ. ಓದಿದವರಿಗೆ ಅಹಂಕಾರ ಬರ್ತದೆ, ತಿಳಿದವರಿಗೆ ಅಹಂಕಾರ ಹೋಗ್ತದೆ, ಬರೋದಿಲ್ಲ ಅಲ್ಲ, ಅಹಂಕಾರ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ ಅವರು. ಅಹಂಕಾರ ಒಳಗೆ ಬಂತು ಅಂದರೆ ಕಳ್ಳನ್ನು ಒಳಗೆ ಬಿಟ್ಕೊಂಡಾಗ ಲೆಕ್ಕ, ಅದು ಒಳಗಿನ ಪದಾರ್ಥ ಎಲ್ಲ ಹ್ಯಾಕ್ ಕದೀತಾನೋ, ಓದಿದ್ದೆಲ್ಲ ಹಾಳಾಗುತ್ತೆ. ಅದರಿಂದ ಅದಕ್ಕೆ ಅಹಂಕಾರಕ್ಕೆ ಅವಕಾಶ ಕೊಡಬಾರ್ದು. ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ ಅಂತ ಭಗವದ್ಗೀತೆಯ ಮಾತು. ವ್ಯಾಸರಾಜರು ಮಹಾನುಭಾವ, ಎಷ್ಟು ಕೆಲಸ ಮಾಡಿದ್ದಾರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರಾಜರ ಬಗ್ಗೆ ಒಂದೊಂದು ದಾಖಲೆಯ ಕೆಲಸಗಳು ಅವರು ಮಾಡಿದ್ದು, ಪುರಂದರದಾಸರನ್ನು, ಕನಕದಾಸರನ್ನು, ಎಲ್ಲರನ್ನೂ ಕೂಡ. ಪುರಂದರದಾಸರು ಸಂಸ್ಕೃತ ಓದ್ದೇ ಹತ್ತಿರ ಬಂದವರು, 40 ಆಗಿದ್ದು, 40 ವರ್ಷಕ್ಕೆ ಪಾಠಕ್ಕೆ ಯಾರು ಸೇರಿಸ್ಕೋತಾರೆ? ಇವತ್ತು ವಿದ್ಯಾಪೀಠಕ್ಕೆ ಬೇಡ, ಲೌಕಿಕದಲ್ಲೇ ಸೇರಿಸ್ಕೊಳ್ಳೋದು, ಯಾವ ಸ್ಕೂಲಿಗೂ ಸೇರಿಸೋದಿಲ್ಲ ಅವರು, ಯಾವ ಕಾಲೇಜಿಗೂ ಅಡ್ಮಿಷನ್ ಸಿಗೋದಿಲ್ಲ. ಆದರೆ ಪುರಂದರದಾಸರನ್ನು ಅಡ್ಮಿಟ್ ಮಾಡಿಕೊಂಡ್ರು ವ್ಯಾಸರಾಜರು. ಅಷ್ಟೇ ಅಲ್ಲ, ನಾ ಎಲ್ಲರಿಗೂ ಗುರುಗಳಾಗ ಮಾಡಿಬಿಟ್ಟು ಅವರನ್ನು, ಇಡೀ ಸಮಾಜಕ್ಕೆ ಗುರುಗಳನ್ನಾಗಿ ಮಾಡೋದಿರಲ್ಲ. ಎಂಥ ದೊಡ್ಡ ವ್ಯಕ್ತಿತ್ವ ವ್ಯಾಸರಾಜರದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವೂ ಸಹ ಜನಗಳು ಯಾರೇ ಒಂದು ಆಸಕ್ತಿಯಿಂದ ತಿಳಿಯಲಿಕ್ಕೆ ಬಂದಾಗ ಯಾವುದನ್ನೂ ಗಮನಿಸದೆ ಅವರು ಆಸಕ್ತಿನ ಫಸ್ಟ್ ಗಮನಿಸಬೇಕು, ಆಸಕ್ತಿಗೆ ತಕ್ಕಂತೆ ಹೇಳಬೇಕು. ಎಲ್ಲ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ತಿಳಿಯೋಕ್ಕೂ ಎಲ್ಲರಿಗೂ ಸಾಧ್ಯ ಇಲ್ಲ. ಅವರ ಇತಿಮಿತಿಗಳಲ್ಲಿ ಅವ್ರು ಹೇಳಿದ್ರೆ ಒಳ್ಳೆ ಸಾಧನೆ ಮಾಡ್ತಾರೆ. ಅದು ಒಂದೇ ಕ್ಲಾಸಿನ ಹುಡುಗಿ ನೀವು ಸೂಪರ್ ಮ್ಯಾಥ್ಮೆಟಿಕ್ ಅರ್ಥ ಆಗುತ್ತೆ ಅವನಿಗೆ ಪಾಪ. ಅವ್ನು ಹೇಳೋಷ್ಟು ಹೇಳಿದ್ರೆ ಮುಂದೆ ಬರ್ತಾನೆ, ಮುಂದೆ ಕ್ರಮೇಣ ಹಂತಕ್ಕೆ ಹೋಗ್ತಾನೆ. ಒಂದೇ ದಿವಸ ಬಿಂಬೋಪಾಸನೆ ಮಾಡಿ ಯಾರು ಬಿಂಬೋಪಾಸನೆ ಮಾಡೋಕ್ಕಾಗಲಿ ಒಂದೇ ದಿವಸನೇ? ಆದರೆ ತಿಳ್ಕೊಂಡು ಮುಂದೆ ಹಂತದಲ್ಲಿ ಸಾಧ್ಯವಾಗುತ್ತೆ. ಅಪರೋಷ್ಟ ಜ್ಞಾನಿಗೆ ಬೇಕೇ ಬೇಕು. ಅಂತ ಓವರ್ ನೈಟ್ ಕೆಲಸ ಸಿಗಲ್ಲ, ಒಂದೇ ಕ್ಲಾಸಿಗೆ ಕೆಲಸ ಸಿಗೋದಿಲ್ಲ, ಆದರೆ ಮುಂದೆ ಸಿಗೋ ಕೆಲಸ ಸಿಗೋಬೋದಿಗೆ ಇದು ಬೇಕೇ ಬೇಕಾಗತ್ತೆ. ಆ ರೀತಿಯಲ್ಲಿ ದಾಸರು ಏನು ತಿಳಿಸ್ಬೇಕು ಅನ್ನೋದು ತಿಳಿಸ್ತಾ ಎಲ್ಲ ದೇವರ ಹೆಸರನ್ನೇ ಹೇಳಿ, ನೀನ್ಯಾಕು, ನಿನ್ನೆ ಹನ್ಗೆ ಹಾಕು, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಆಚಾರ್ಯರು ಮಾತ್ರ ನಾಮಜ್ಞಾನಾಧಿಕಾರಿಣ ಮಾತನ್ನಿಟ್ಟು ಹೇಳ್ತಾರೆ. ಏನು ಬರೋದಿಲ್ಲ ಹೋದಲ್ಲೋ, ನಾಮೋಚ್ಚಾರಣೆ ಮಾಡಿ ಪರವಾಗಿಲ್ಲ ಸಾಕು. ಏನೇ ಇಲ್ಲದೆ ಹೋದರೂ ಕೂಡ ಅದಕ್ಕೆ ಒಂದು ಅರ್ಥ ಇದೆ. ಯಾಕೆ ಪ್ರತಿಯೊಂದು ನಾಮ ಕೂಡ ಭಗವಂತನ ಹೆಸರು, ಪ್ರತಿಯೊಂದು ಹೆಸರು ಕೂಡ ಭಗವಂತನ ಒಂದು ಗುಣ ಹೇಳ್ತದೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. BA ಒಂದು ಅರ್ಥ ಇದೆ, MA ಅರ್ಥ ಇದೆ, MSA ಅರ್ಥ ಇದೆ. ಪ್ರತಿಯೊಂದು ದೇವರ ಹೆಸರಿಗೂ ದೊಡ್ಡ ದೊಡ್ಡ ಅರ್ಥ ಇದೆ. ವಿಶ್ವ ವಿಷ್ಣುರ್ ವಷಟ್ಕಾರ, ದೇವರ ಮಹಿಮೆಗಳೆಲ್ಲ ಕೂಡ ದೇವರ ನಾಮವನ್ನು ಹೇಳಿ, ಅದರಿಂದ ಬೇಕಾದಷ್ಟು ಇದಾಗುತ್ತೆ ಅಂತ ತಿಳಿಸಿ. ನಂಬರಿಂದ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ಇವತ್ತು ಫೋನ್ ನಂಬರ್ ಕೊಟ್ಟಿರ್ತಾರೆ, ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ತೇವೆ. ನಂಬರ್ ಅವ್ರಿಗೆ ರೀಚ್ ಆಗೋದಾದರೆ ಹೆಸರು ಯಾಕೆ ರೀಚ್ ಆಗೋದಿಲ್ಲ? ನಂಬರ್ ಅಂಕೆಗಳಷ್ಟೇ, ಇದು ಅಕ್ಷರಗಳು. ಅಂಕೆಗಳಿಂದ ಹೇಗೆ ತಿಳಿದಕ್ಕೆ ಸಾಧ್ಯರೋ ಅಕ್ಷರಗಳನ್ನು ತಿಳಿದಕ್ಕೆ ಸಾಧ್ಯವಾಗುತ್ತೆ ಅಂತ ಅವರಿಗೂ ಹೇಳಿದರು. ಮತ್ತು ಹೆಂಗಸರಿಗೆ, ಗಂಡಸರಿಗೆ, ಅದರಲ್ಲೂ ಚಿಕ್ಕವರಿಗೆ, ದೊಡ್ಡವರಿಗೆ, ಮತ್ತು ಮುತ್ತೈದೆಯರಿಗೆ, ಮುತ್ತೈದೆ ಅಲ್ಲದವರಿಗೆ, ಎಷ್ಟು ಜನಕ್ಕೆ ಮುಟ್ಟಿಸ್ಬೇಕು ಸಿದ್ಧಾಂತವನ್ನು? ದೊಡ್ಡ ಸಮಸ್ಯೆ. ಊಟಕ್ಕೆ ಬಂದವರೆಲ್ಲ ಕೂಡ ಹೇಗೆ ಅನ್ನದ ವ್ಯವಸ್ಥೆ ಆಗಲೇಬೇಕು, ಆ ಜ್ಞಾನದ ವ್ಯವಸ್ಥೆ ಆಗಬೇಕು. ಪುರಂದರದಾಸ ಮುಖ 2 ದೇತೀರ್ಥರು 20 ವರ್ಷದವರೆಗೂ ಒಂದು ಅಕ್ಷರ ಓದಿಲ್ಲ ಶಾಸ್ತ್ರದಲ್ಲಿ. ಆಮೇಲೆ ಅವರು ಬರೆದಿದ್ದನ್ನು ಓದಲಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಮಾತು ಬರೆದರು. ಮೊದಲು ಓದಿಲ್ಲ, ಅವರು ಓದಿದ್ದವರು ಓದು ಬರೋದಿಲ್ಲ ಅನ್ನಷ್ಟು ಬರೆದು ಹಾಕಿಬಿಟ್ರು. ಪುರಂದ 40 ವರ್ಷ ಇವರಿಗೆ. ಆಮೇಲೆ ಓದಬೇಕು ಬರೀಬೇಕು, ಎಂಥ ಸಾಹಸ ಪುರಂದರದಾಸರದು. ಕನ್ನಡದಲ್ಲಿ ಒಂದು ಕಡೆಗೆ ಕನ್ನಡ ಆಗಬೇಕು, ಇನ್ನೊಂದು ಕಡೆಗೆ ಸಾಹಿತ್ಯ ಆಗಬೇಕು, ಮತ್ತೊಂದು ಕಡೆಗೆ ಶಾಸ್ತ್ರ ಆಗಬೇಕು, ಆಮೇಲೆ ಸಂಗೀತ ಆಗಬೇಕು. 4 ಸಾಧಿಸೋದು ಎಷ್ಟು ಕಷ್ಟ! ಇವತ್ತು ಭಾಷೆ ಕಲಿಯೋದೇ ಕಷ್ಟ, ಅದರಲ್ಲಿ ಸಾಹಿತ್ಯದ ಶೈಲಿ ಬರೋದು ಇನ್ನೂ ಕಷ್ಟ. ಸಂಗೀತ ಅದೊಂದೇ ಪ್ರತ್ಯೇಕ ಶಾಸ್ತ್ರ. ಶಾಸ್ತ್ರ ಅಂತರೂ ಭಾರಿ ದೊಡ್ಡದು, ಬ್ರಹ್ಮವಿದ್ಯಾ ಅಂತಲೇ ಹೆಸರು. ನಾಲ್ಕನ್ನು ಒಡಗೂಡಿಸಿಬಿಟ್ಟು ದಾಸರು ಬರೆದಿದ್ದು ಭಾರಿ ದೊಡ್ಡದಾಯಿತು. ದಾಸರು ಅಷ್ಟು ಬರೀತಾರೆ, ಶಾಸ್ತ್ರ ಅಂದರೆ ಕಠಿಣ, ಕಠಿಣವಾದ್ದನ್ನು ಸಾಮಾನ್ಯರು ಹೇಳಬೇಕು, ಅದು ಭಾರಿ ಕಷ್ಟ. ತಿಳಿದವರು ಹೇಳೋದೇ ಕಷ್ಟ, ಸಾಮಾನ್ಯರು ಹೇಳಬೇಕು, ಕಠಿಣ ವಿಷಯ ಸುಲಭವಾಗಿ ಹೇಳಬೇಕು, ಅದನ್ನು ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅದನ್ನೆಲ್ಲ ದಾಸರು ಮಾಡ್ತಾರೆ. ಸರಳವಾದ ಬಾಲ್ಯ ಭಾಷೆಯಲ್ಲಿ ಹೇಳ್ತಾರೆ, ದೇವ್ರ ಬಗ್ಗೆ ಹೇಳಬೇಕು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ನಮ್ಮ ಪದುಮನಾಭನ ಪಾದ ಭಜನೆ ಸುಖವಯ್ಯ. ಏನು ಕಷ್ಟದ ಪದ ಒಂದೂ ಇಲ್ಲ ಅದರೊಳಗೆ, ಬರೀ ಇದು 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 ಅಷ್ಟೇ. ಅದೇ ಅರ್ಥ ಹೇಗೆ ಬಿಡ್ತಾ ಹೋಗ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಯಾರ್ದೋ ಮನೆ ನೋಡ್ತೇವೆ ಭಾಗ್ಯ ಅಂತೇವೆ ನಾವು, ಯಾರ್ದೋ ಕಾರ್ ನೋಡ್ತೇವೆ ಭಾಗ್ಯ ಅಂತ ಹೇಳ್ತಾರೆ. ಎಂಥ ಭಾಗ್ಯ ಅದು, ಅದರಲ್ಲೇ ಆಕ್ಸಿಡೆಂಟ್ ಸಾಯ್ಬೋದು ಅವರು, ಅದರಿಂದಲೇ ನಾಶ ಹೊಂದಬಹುದು, ಅದು ಭಾಗ್ಯ ಅಲ್ಲ. ಪದುಮನಾಭನ ಪಾದ ಭಜನೆ ಸುಖವಯ್ಯ, ಪದುಮನಾಭನ ಪಾದ ಭಜನೆ, ಪರಮಾತ್ಮನ ಪಾದ ಭಜನೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸುಖ ಇನ್ಯಾವುದೂ ಇಲ್ಲ. ಏನು ಸುಖವೋ ಎಂಥ ಸುಖವೋ ದಾಸರು ಹೇಳ್ತಾರೆ, ಆ ಸುಖದ ರೀತಿಯೇ ಬೇರೆ, ನಮಗೆ ಅರ್ಥ ಆಗೋದಿಲ್ಲ. ಎಲ್ಲ ಕುಡಿದು ಬಿದ್ದಿರ್ತಾರೆ ಅವ್ರಿಗೆ, ಭಾರಿ ಆನಂದ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಿಜವಾದ ಭಗವಂತನ ಪ್ರಸಾದ ತಗೊಂಡಾಗ ಆನಂದ ಆಗ್ತಾ, ಆನಂದ ಯಾವ ಲೆಕ್ಕ ಇದಕ್ಕೆ? ಯಾವುದು ಕೆಟ್ಟ ಕೆಟ್ಟ ಕೆಲಸ ಮಾಡಿ ಆನಂದ ಪಡೋದು ವಿಕೃತ ಆನಂದ ಅಂತ ಕರೀತಾರೆ. ವಿಕೃತೊಬ್ಬರು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದ, ತಲೆ ಹೊಡೆದ, ದುಡ್ಡು ತಗೊಂಡ, ಆ ದುಡ್ಡು ಸಿಕ್ತು, ಇದು ಆನಂದನ? ಕಷ್ಟಪಟ್ಟು ದುಡ್ದ, ಸಂಬಳ ತಗೊಂಡ, ಅದೆಂಥ ಆನಂದ ಇರ್ತದೆ? ದುಡಿದು ಬಂದ ಹಣಕ್ಕೆ ಹೇಗೆ ಮಹತ್ವ ಇರ್ತದೆ? ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಇರೋ ಮಹತ್ವ ಕದ್ದಿದ್ದಕ್ಕೆ ಹೇಗೆ ಬರೋದಿಲ್ವೋ? ಭೌತಿಕ ಸುಖನೇ ಬೇರೆ, ಅಧ್ಯಾತ್ಮ ಸುಖನೇ ಬೇರೆ. ಇವತ್ತು ಕಾಪಿ ಹೊಡೆದ ಅಭ್ಯಾಸ ಆಗಿರ್ತದಲ್ಲ, ಅಲ್ಲಿ ಓದಿ ಬರೋದು ಅಧ್ಯಾಸ ಅರ್ಥನೇ ಆಗಿರೋದಿಲ್ಲ. ಕಾಪಿ ಹೊಡೆದ ಸುಖನೇ ಸುಖ, ಆಮೇಲೆ ಗೊತ್ತಾಗುತ್ತೆ ಸುಖ ಡಿಬಾರ್ ಮಾಡಿಸ್ಕೊಳ್ಳೋ ಸುಖ, ಅದು ಹಿಡ್ಕೊಂಡ್ರೆ ಹೊರಗೆ ಹಾಕ್ಬಿಡೋದು, ಅದು ಸುಖನ. ಅದು ಒಂದು ನಿಜವಾದ ಸುಖ ಯಾವುದು? ಓದಿ ಬರೀತಾನಲ್ಲ, ಒಳಗೆ ಆನಂದ, ನೋಡಿದವರು ಖುಷಿ ಆಗ್ತದೆ. ಒಳಗಿನ ಆನಂದದ ಕಾನ್ಸೆಪ್ಟು ಎಕ್ಸಾಮ್ ಹಾಲ್ನಲ್ಲಿ ನೋಡದೆ ಬರೀಬೇಕು ಅಂತಾರಲ್ಲ ಹಾಗೆ. ಜ್ಞಾನ ಎಲ್ಲಿರುತ್ತೆ? ಎಲ್ಲ ತಲೆಯೊಳಗಿರುತ್ತೆ, ತಲೆಯೊಳಗಿದ್ದ ಜ್ಞಾನವನ್ನು ಪಾಸ್ ಮಾಡಿಸುತ್ತೆ. ನಮ್ಮ ಸ್ವರೂಪದೊಳಗೊಂದು ಆನಂದ ಇದೆ, ಅದು ಹೊರಗೆ ಬರಬೇಕು. ಆ ಸ್ವರೂಪಾನಂದ ಆವಿರ್ಭಾವದ ಕಾನ್ಸೆಪ್ಟ್ ಶ್ರೀಮದ್ ಆಚಾರ್ಯ ಕೊಟ್ಟ ದೊಡ್ಡ ಸಿದ್ಧಾಂತ ಅದು. ಹೇಳ್ತಾರೆ, ಪದುಮನಾಭನ ಪಾದ ಭಜನೆ ಸುಖವಯ್ಯ, ಹೇಗೆ ಎಜುಕೇಟ್ ಮಾಡ್ತಾರೆ? ಒಂದೊಂದು ಮಾತು ಸುಭಾಷಿತಗಡನೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಒಂದು ಮಾತು ಬಿಲ್ಲಾಗಿರಬೇಕು, ಬಿದಿನಂತೆ ಬಾಗಬೇಕು. ವಿನಯೋಹಿ ಭೂಷಯತಿ ಸರ್ವರಸಂ, ಎಷ್ಟು ಒಳ್ಳೆಯ ಮಾತುಗಳು. ಅದಿಷ್ಟು ಓದಿಬಿಟ್ರೆ ಎಲ್ಲೋದ್ರೂ ಮನುಷ್ಯನಿಗೆ ಅವಮಾನ ಆಗೋದಿಲ್ಲ, ದುಃಖ ಆಗೋದಿಲ್ಲ, ಯಶಸ್ವಿಯಾಗಿ ಬರಬಹುದು. ಬಂಧು ಬೆಲ್ಲವಾಗಲೇಬೇಕು ಬಂಧು ಜನರೊಳಗೆ, ಬಂದು ಹಿತವಾಗಿ ನಡ್ಕೊಳ್ಳಿ, ಬಾಂಧವ್ಯ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಬೆಲ್ಲವಾಗಲೇಬೇಕು, ಸಿಹಿಯಾಗಿರಬೇಕಷ್ಟೇ. ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಕಠಿಣ ಭವ ತೊರೆ ಹೊತ್ಕೊಂಡು ಹೋಗುತ್ತೆ. ಕಲ್ಲಿದ್ರೆ ಏನು ಮಾಡೋಕ್ಕಾಗೋದೇ ಇಲ್ಲ. ಸಂಸಾರ ನಮ್ಮನ್ನು ಏನು ಮಾಡ್ತದೆ? ಟೆನ್ಷನ್ ಕ್ರಿಯೇಟ್ ಮಾಡ್ತದೆ, ಅಲ್ಲೋಲ ಕಲ್ಲೋಲ ಮಾಡ್ತದೆ. ಆದರೆ ಕಲ್ಲನ್ನು ಏನು ಮಾಡೋಕ್ಕಾಗೋದಿಲ್ಲ. ಆ ರೀತಿ ಕಲ್ಲಿನಂತೆ ಇರಬೇಕು, ಅದು ಗಟ್ಟಿಯಾಗಿರಬೇಕು. ಮನುಷ್ಯನಿಗೆ ಸುಖ ದುಃಖಕ್ಕೆ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು, ಆ ರೀತಿ ಇರಬೇಕು. ಅದನ್ನು ಹೇಳೋದಕ್ಕೆ ಕಲ್ಲಾಗಿ ಇರಬೇಕು ಕಠಿಣ ಭವ ತೆರೆಯೊಳಗೆ. ಈ ಮಾತಿನಲ್ಲಿ ಲೌಕಿಕಕ್ಕೂ ಆಯಿತು, ಅಧ್ಯಾತ್ಮಕ್ಕೂ ಆಯಿತು, ಶಾಸ್ತ್ರಕ್ಕೂ ಆಯಿತು, ಜೀವನಕ್ಕೂ ಆಯಿತು. ಮತ್ತೆ ಹೇಳ್ತಾರೆ, ಮಧ್ವಮತಾಬ್ಧಿಯೋಳು ಮೀನವಾಗಿರಬೇಕು, ಮಧ್ವಮತದಲ್ಲಿ ಮೀನಾಗಿರಬೇಕು. ಈ ಮಾತು ಎಷ್ಟು ದೊಡ್ಡ ಮಾತಿದು. ಒಂದು ಮೀನು ಇರ್ತದಲ್ಲ, ಯಾವಾಗಲೂ ಶಾಸ್ತ್ರ ಓದಿದರೆ ಶಾಸ್ತ್ರ ಅಲ್ಲ, ಅದರಲ್ಲೇ ಮುಡುಗಿರಬೇಕು ಅಂತ ಹೇಳ್ತಾರೆ. ಮೀನು 5 ನಿಮಿಷ ಹೊರಗೆ, 5 ನಿಮಿಷ ಒಳಗಿರೋದಿಲ್ಲ. ಒಳಗೆ ಹುಟ್ಟೋದು, ಬೆಳೆಯೋದು, ಸಾಯೋದು ನೀರಿನೊಳಗೆ. ಅದು ಒಂದು ಹೊರಗೆ ಇಲ್ಲ, ಅದು ಒಂದು ನೀರು ಬಿಟ್ಟರೆ ಸತ್ತೇ ಹೋಗ್ತದೆ. ನೀರೊಳಗೆ ಅದು ಜೀವನ ಹೇಗೋ, ಶಾಸ್ತ್ರದಲ್ಲೇ ಬದುಕಬೇಕು. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ, ಆಚಾರ್ಯರ ಸದಾಚಾರ ಸ್ಮೃತಿಯ ಮಾತದು. ಆ ಮಾತನ್ನು ತಿಳಿಸ್ಬೇಕಾದ್ರೆ ಎಷ್ಟು ದಾಸರು ಹೇಳ್ತಾರೆ, ಎಷ್ಟು ಸರಳವಾಗಿ ಹೇಳ್ತಾರೆ. ಇದು ಭಾಗ್ಯ ಇದು. ಆ ರೈಕ್ವರ ಕಥೆ ಅರ್ಥ ಆಗ್ತದೆ. ಏನಿಲ್ಲ ರೈಕ್ವರಿಗೆ, ಚಾಂದೋಗ್ಯದ ರೈಕ್ವರಿ ಯಾತ್ಯಾತುರದಿಲ್ಲ. ಅವ್ರು ರಾಜ ಬರ್ತಾನೆ, ಚಕ್ರವರ್ತಿ, ಅವನು ನೋಡ್ತಾನೆ, ಆಶ್ಚರ್ಯ ಆಗುತ್ತೆ, ನಿಮ್ಮ ಆನಂದ ನನಗಿಲ್ವಲ್ಲ ಅಂತ ಕೇಳ್ತಾನೆ. ಅವನು ಏನೂ ಇಲ್ಲ, ಆನಂದ ಇದೆ, ಇವನಿಗೆಲ್ಲ ಇಲ್ಲ, ಆನಂದ ಎಲ್ಲ ಇದೆ, ಆನಂದ ಇಲ್ಲ. ಆನಂದದ ಪರಿಕಲ್ಪನೆ ನಮ್ಮ ಜನಕ್ಕೆ ಪೂರ್ತಿ ಕೆಟ್ಟ ಹೋಗಿಬಿಟ್ಟಿದೆ. ಅದನ್ನೇ ದಾಸರು ಹೇಳಿದ್ದು, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಡು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಡು, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದೊಡು, ತನೆಯರಿಂ ಸಂತೋಷ ಕೆಲವರಿಗೆ ಲೋಕದೊಡು. ಎಲ್ಲ ಭ್ರಾಂತರು ಇವರೆಲ್ಲ ಕೂಡ. ಅಲ್ಲಿ ಸಂತೋಷ ಇಲ್ಲ, ಅದು ಯಾವುದಿಲ್ಲದ ರೈಕ್ವರಿಗಿತ್ತೋ ಇಲ್ವೋ. ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನಹೆನಗೆ ಸಂತೋಷ ರಂಗ ವಿಠಲ ರೇಯ. ಶ್ರೀಪಾದರಾಜರ ಮಾತು ಬರೀ ಆರೇ ಲೈನು, ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ. ಸರಳವಾದ ಪದಗಳು, ಗಂಭೀರವಾದ ವಿಚಾರ. ಶಾಸ್ತ್ರ ದೇವರ ಮಹಿಮೆಯನ್ನು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅದನ್ನೇ ಇವ್ರು ಹೇಳ್ತಾ ದಾಸರು ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ದಾಸನ್ನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ. ಆ ಮಾತಿನಲ್ಲಿ ಎಷ್ಟು ಆರ್ತತೆ ಇದೆ, ಎಷ್ಟು ಭಕ್ತಿ ಇದೆ. ನಾವು ದಾಸರಾಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಅದು ಮಧ್ವ ಸಿದ್ಧಾಂತ, ದಾಸರಾಗಬೇಕು. ದಾಸರಾಗ ಪರಮಾತ್ಮ ಈಶ ನಾವು ದಾಸ. ಆತ್ಮೇತ್ಯುಪಾಸನ, ಆತ್ಮೇತಿ ತೂಪಗಚ್ಚಂತಿ ಗ್ರಹಯಂತಿ ಚ, ಆ ಸೂತ್ರದ ಅರ್ಥ ಇದು. ನಾವು ಸಾವಿರ ಸಾಧನೆ ಮಾಡಿರಬಹುದು, ಮುಖ್ಯ ಸಾಧನೆ ದೇವರು ಸ್ವಾಮಿ, ನಾವು ದಾಸರು. ಆದ ಸರ್ವಸ್ವಾಮಿ ಬಿಂಬ, ನಾವೆಲ್ಲ ಪ್ರತಿಬಿಂಬರು. ಪ್ರತಿಬಿಂಬ ಬಿಂಬಗಳ ಯಾವುದೇ ದಾಸ್ಯಕ್ಕೂ ಕೂಡ ಮಿತಿ ಇರ್ತದೆ. ಬಿಂಬ ಪ್ರತಿಬಿಂಬಭಾವದಲ್ಲಿ ಮಿತಿನೇ ಇಲ್ಲ. ರಾಜವೃತ್ತರ ನ್ಯಾಯ ಮಿತಿ ಇದೆ ಅದರೊಳಗೆ. ಆ ರಾಜ ಬಿಟ್ಟು ಹೋದ್ರೆ ಮುಗಿದೋಯ್ತು. ಹೇಳಿದ್ರೆ ರಾಜನ ಬಿಟ್ಟು ಹೋದ್ರೆ ರಾಜನ ಹಂಗಿಲ್ಲ. ನಮಗೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಸಿಟ್ಟು ಬಂತು, ರಿಸೈನ್ ಮಾಡಿದಕ್ಕೆ ಮುಗಿದು ಹಂಗೆ ಮುಗಿದೋಯ್ತು. ಆದರೆ ದೇವ್ರನ್ನ ಬಿಟ್ಟಿರಲಕ್ಕಾಗತ್ತಾ? ಸಾಧ್ಯ ಇಲ್ಲ. ಬಿಂಬನ ಬಿಟ್ಟು ಪ್ರತಿಬಿಂಬ ಹೇಗಿರ್ಲಕ್ಕೆ ಸಾಧ್ಯ ಇಲ್ಲವೋ, ದೇವ್ರನ್ನ ಬಿಟ್ಟು ದೇವರಿರ್ಲಕ್ಕೆ ಸಾಧ್ಯ ಇಲ್ಲ. ನಿಜವಾದ ದಾಸ್ಯ ಅಂದ್ರೆ ಅದು. ಒಳಗಿನ ದಾಸ್ಯ ಬೇರೆ, ಹೊರಗಿನ ದಾಸ್ಯ ಬೇರೆ. ಅದಾಗುವ ದಾಸನೆಂತಾಗುವೆನು ಧರೆಯೊಳಗೆ ನಾನು, ಇಂಥ ಮಾತಿನಲ್ಲಿ ಎಷ್ಟು ಅಪೂರ್ವ ಅರ್ಥವನ್ನು ದಾಸರು ಹೇಳ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಎಲ್ಲ ಕಂಡರೂ ಕೂಡ ದಾಸರು ಇಡೀ ದೇಶ ಸಂಚಾರವನ್ನು ಮಾಡ್ತಾರೆ. ಮೊದಲು ಊರು ಸಂಚಾರ ಮಾಡಿದರು, ಬೀದಿ ಬೀದಿಯಲ್ಲಿ ಓಡಾಡಿದರು, ಬೀದಿ ಬೀದಿಯಲ್ಲಿ ಹಾಡ್ತಾರೆ ದಾಸರು. ಅದು ವಿಜಯನಗರದ ಆಸ್ಥಾನ. ಆಗ ಕಾಲದಲ್ಲಿ ಇವತ್ತಿನಂತೆ ಹಾಡು ಸುಲಭ ಅಲ್ಲ ಆಗಿನ ಕಾಲಕ್ಕೆ. ಇವತ್ತು ಮನುಷ್ಯನಿಗೆ ಒಂದು ಎಷ್ಟೇ ಭಯದ ಮಧ್ಯೆ ಒಂದು ಸೆಕ್ಯೂರಿಟಿ ಇದೆ, ಹಿಂದೆ ಇರಲಿಲ್ಲ. ಇವತ್ತು ಹೊಡೆದಾಕರೆ ಕೇಳೋರಿರಲಿಲ್ಲ. ಅಂಥ ಯಾವ ಬಲಿಷ್ಠರು ಅವನದೇ ರಾಜ್ಯ. ಅಂಥ ಒಂದು ಅವರದೇ ಕಾನೂನುಗಳು ಇತ್ತು. ಅಂಥ ಕಾನೂನಲ್ಲಿ ಓಡ್ ಸಂಚಾರ ಕಷ್ಟ ಇತ್ತು, ಹೇಳೋದು ಕಷ್ಟ, ತತ್ವಜ್ಞಾನ ಹೇಳೋದು ಕಷ್ಟ. ಇವತ್ತು ಮಧ್ವ ಸಿದ್ಧಾಂತವನ್ನು ಗಟ್ಟಿಯಾಗಿ ಹೇಳೋದಕ್ಕೆ ಎಷ್ಟೆಲ್ಲ ತಯಾರಿದ್ದಾರೆ ಯೋಚನೆ ಮಾಡಿ. ಅಂಥದ್ದು ಬೀದಿ ಬೀದಿಯಲ್ಲಿ ಹೇಳಬೇಕು ಅಂತ ಕೇಳಿದರೆ ಎಷ್ಟು ದಾಸರ ಧೈರ್ಯ. ಬೀದಿಯಲ್ಲಿ ಹೇಳಿದರು, ಜನ ಅವಮಾನ ಮಾಡ್ತಾ ಇದ್ರಿ ಮಧ್ಯೆ ಕೆಲವರೆಲ್ಲ. ಅವರಂತೂ ಬರೋದಿಲ್ಲ ಅಂತ ತಾವೇ ಮನೆಗೆ ಹೋದರೆ ಬಾಗಿಲಕ್ಕೋಬೇಕಾ ಈ ಮತ್ತೆ ಜನಗಳು. ತಕ್ಷಣ ದಾಸರು ಸುಮ್ಮನೆ ಆಗಲಿಲ್ಲ, ಉಲ ಬೇಜಾರಾಗಿ ಬಿಡ ಕೆಲಸನೇ ಬೇಡ, ಬಿಟ್ಬಿಡ್ಬೋದಾಗಿತ್ತು, ಬಿಡಲಿಲ್ಲ. ಕದವ ಮುಚ್ಚಿದಳೆಕೋ ಗಯ್ಯ ಆಳಿ ಮೋಡಿ ಅಂತ ಹೇಳ್ತಾ, ಮೂರ್ಖಳು, ಮೋಡಿ ಅಂದರೆ ಮೂರ್ಖಳು ಅಂತ ಅರ್ಥ. ತಾನಂತೂ ಬರಲಿಲ್ಲ, ನಾನಾಗಿ ಹೇಳೋದಕ್ಕೆ ಬಂದರೂ ಬಾಗಿಲು ಹಾಕ್ಕೊಂಡ್ಬಿಡ್ತಾಳಲ್ಲ, ಎಂಥ ಮೂರ್ಖಳು ಇವಳು ಅಂತ ಹೇಳ್ತಾ ಕದವ ಮುಚ್ಚಿದಳು ಇದಕ್ಕೋ ಅಂತ ತೋರಿಸ್ತಾರೆ. ಆ ಪ್ರಶ್ನೆ ಹಾಕ್ಕೋಬೋದು, ಏನು ಮುಚ್ಚಿದ ಮನೆ ಬಂದು ನೀವು ಹೋಗಿ ನಿಂತಿದ್ದೀರೋ ಯಾರಿಗೆ ಗೊತ್ತು? ಮುಚ್ಚಿದಳು ಅಂತ ಯಾಕೆ ಹೇಳ್ತೀರಿ? ಊರಲ್ಲಿ ಇರಲಿಕ್ಕಿಲ್ಲ, ಮೊದಲೇ ಮುಚ್ಚಿರಬೇಕು ಅಂದರೆ ಇಲ್ಲ ಇಲ್ಲ, ಕದವ ಮುಚ್ಚಿದಳು ಇದಕ್ಕೆ ಚಿಲಕ ಅಲ್ಲಾಡುತ್ತಿದೆ ಅಂತ ಹೇಳ್ತಾರೆ. ಜೋರಾಗಿ ಹಾಕಿದ್ದು ಚಿಲಕ ಈಗಲೇ ಅಲ್ಲಾಡ್ತಿದೆ, ಜಸ್ಟ್ ಈಗಷ್ಟೇ ಮುಚ್ಚಿದಳು ನೋಡಿದ್ರ. ನಾವು ಬಂದಿದ್ದು ನೋಡೇ ಮುಚ್ಚಿರು. ಅವಳಿಗೆ ಭಾಗವತಾರ ಪರಮ ಭಾಗವತರ ಪದ ತೋಡಿ ಒಳಗೆ ಬಂದೀತೆಂದು, ಭಾಗವತಾದಿ ಶಾಸ್ತ್ರ ಒಳಗೆ ಬಂದೀತೆಂದು ಎಷ್ಟು ಕಳ್ಕೊತಿದ್ದಾಳೆ ಅಂತ ಹೇಳ್ತಾರೆ. ಎಷ್ಟು ಕಳ್ಕೊತಿದ್ದಾಳೆ, ಇದು ಹೊರಗಿನ ಅರ್ಥ. ಒಳಗಿನ ಅರ್ಥ ಕದ ಅಂದರೆ ಕಿವಿ ಅಂತ ಅರ್ಥ. ಕಿವಿಯಲ್ಲಿ ಬಂದಾಗ ಆನೋಭದ್ರಾಣಿ ಕೃತವೋ ಎಂದು ವಿಶ್ವತಃ, ಎಲ್ಲ ಕಡೆಯಿಂದ ಭಗವಂತ ಏನು ಮಾಡಿದ್ದಾನೆ ಗೊತ್ತಾ? ಕಣ್ಣನ್ನು ತೆಗೆದ್ರೆ ಮಾತ್ರ ಕಾಣುತ್ತೆ, ಕಿವಿ ಯಾವಾಗಲೂ ಇರಬೇಕು. ಕಿವಿ ಮುಚ್ಚೋಗಿಲ್ಲೇ ಇಲ್ಲ, ಕಿವಿ ಯಾವಾಗಲೂ ಓಪನ್, ಆಲ್ವೇಸ್ ಓಪನ್ ಅಂದರೆ ಕಿವಿ. ಬಾಯಿ ಕೂಡ ಅಷ್ಟೇ, ಯಾವಾಗಲೂ ಓಪನ್ ಮಾಡೋಕ್ಕಾಗೋದಿಲ್ಲ. ತಿನ್ನಬೇಕಾದ್ರೆ ಮಾಡೋದು, ಮಾತಾಡಬೇಕು, ಉಳಿದಂತೆ ಮುಚ್ಚಬಹುದು. ಕಿವಿ ಮಾತ್ರ ಯಾವಾಗಲೂ ಇರಬೇಕು. ಅದಕ್ಕೆ ಶ್ರವಣಕ್ಕೆ ಮಹತ್ವ ಅಂತ ಅರ್ಥ. ಶ್ರವಣಕ್ಕೆ ಭಾರಿ ಮಹತ್ವ ಕೊಡೋದಕ್ಕೋಸ್ಕರ ನಮಗೆ ಗೊತ್ತಿಲ್ಲದೆ ಹೋದ್ರು ಕೂಡ ಹಿಂದಿನಿಂದ ಬರ್ತಾರೆ, ಮುಂದಿನಿಂದ ಕಣ್ಣು ಕಾಣಿಸ್ತದೆ. ಹಿಂದಿನಿಂದ ಬರಬೇಕಲ್ಲ, ಹಾರನ್ನೇ ಮಾಡಬೇಕು ಅವನು. ಹಾರನ್ನು ಕಣ್ಣು ಎದುರಿದ್ದು ಕಾಣಿಸ್ತದೆ, ಕಿವಿ ಎಲ್ಲ ಕಡೆಯಿಂದಲೇ ಕೇಳಿಸ್ತದೆ. ಅದಕ್ಕೇನು ಎಲ್ಲ ಕಡೆ ವಿಷಯ ಗೊತ್ತಾಗಬೇಕಾದ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ವಿಷಯ ಗೊತ್ತಾಗಬೇಕಾದರೆ ಶ್ರವಣದಿಂದನೇ ಸಾಧ್ಯ ಅಂತ ಹೇಳೋದಕ್ಕೆ. ಯಾರು ಕಿವಿ ಮುಚ್ಕೊಳಕ್ಕೆ ಬರುತ್ತಾ ಅಂತ ಕೇಳಿದರೆ ಮುಚ್ಕೋತಾರಲ್ಲ, ಇಯರ್ಫೋನ್ ಇಟ್ಕೋತಾರೆ, ಮುಚ್ಕೊಂಬಿಡ್ತಾರೆ. ಹಾಗೇನೆ ಎರಡು ಕಿವಿ ಇಟ್ಕೊಂಡ್ಬಿಡ್ತಾರೆ, ಒದರಿದ್ರೂ ಕೇಳಿಸೋದಿಲ್ಲ. ಆಗೋಯ್ತು, ಯಾವುದೋ ಸಿನಿಮಾ ಕೇಳ್ಕೊತಾ ಪಡ್ಕೊಂಡ್ಬಿಟ್ಟಿರ್ತಾರೆ. ಅದು ತಾನಾಗಿ ಹೇಳಿದ್ರು ಕಿವಿ ಬೀಳಬಾರ್ದು ಆ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಫೋನ್ ಬಂದ ಮೇಲೆ ಅಂತೂ ಮುಗಿದೋದು, ಎರಡು ಕಿವಿ ಒಂದು ಫೋನ್ ಇಟ್ಕೊಳ್ಳೋದು ಬಾಕಿ ಅಷ್ಟೇ. ಒಂದು ಕಿವಿಯಲ್ಲಿ ಮಾತಾಡ್ತಾರಲ್ಲ, ಈ ಡಬಲ್ ಸಿಮ್ ಎಲ್ಲ ಬಂದಿದೆ ಈಗ, ಎರಡು ಕಿವಿ ಇಟ್ಕೊಂಡ್ಬಿಟ್ರು ಈ ಕಡೆ ಒಂದು ಈ ಕಡೆ ಒಂದು ಮಾತಾಡೋ ಸ್ಥಿತಿ ಬಂದರೆ ಕತೆ ಮುಗಿದೋಯ್ತು ಅವರು. ಎಷ್ಟು ಮೂರ್ಖರು ಇರ್ತಾರೆ. ಲೌಕಿಕ ಮಿನಿಮೈಸ್ ಮಾಡಿ ಅಂದರೆ ಹೆಚ್ಚು ಮಾಡೋ ಅವಕಾಶ ಕಲಿಯುಗದಲ್ಲಿ, ಶಾಸ್ತ್ರ ಹೆಚ್ಚು ಮಾಡಿ ಅಂದರೆ ಕಡಿಮೆ ಮಾಡತಕ್ಕಂಥ ಅವಕಾಶ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ, ಕದವು ಮುಚ್ಚಿದ ಚಿಲಕ ಅಲ್ಲಾಡುತ್ತೆ ಅಂತ ಬೈತಾರೆ. ಅವಕ್ಕೆಲ್ಲ ಅಂದ್ಕೊಂಡಿರಬಹುದು, ಏನು ದಾಸರು ಎಷ್ಟು ಶ್ರೀಮಂತರಾಗಿದ್ದರು, ನವಕೋಟಿ ನಾರಾಯಣ ಆಗಿದ್ದರು, ಮನೆ ಮನೆ ಮುಂದೆ ಓಡಾಡ್ತಾರಲ್ಲ, ಕಣ್ ಕಂಡವ್ರ ಮುಂದೆ ಕೇಳೋ ಸ್ಥಿತಿ ಬಂತಲ್ಲ ಅಂದರೆ ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು. ಎಂಜಾಯ್ ಮಾಡ್ತಾರೆ ದಾಸರು, ಏನೋ ಮಾಡೋಕ್ಕೆ ಬಂದಿಲ್ಲ ನಾನೀಗ, ಎಷ್ಟು ಖುಷಿ ಇದೆ ಗೊತ್ತಾ ಅಂತ ಹೇಳ್ತಾರೆ. ಮಧುಕರ ವೃತ್ತಿಯಲ್ಲಿ ಇದ್ದೇನೆ ನಾನೀಗ. ಮಧುಕರ ಒಂದು ಅನ್ನದೃಷ್ಟಿಯಿಂದ ತಗೊಳ್ಳೋದು, ಜ್ಞಾನದೃಷ್ಟಿಯಿಂದ ಕೊಡೋದು, ಎರಡರ್ಥ. ಮಧುಕರದಂತೆ ಕೊಡೋದು, ಮಧುಕರದಿಂದ ಜೀವನ ಮಾಡೋದಷ್ಟೇ. ಇದು ತಗೊಳ್ಳೋದು ಮಿನಿಮಮ್ಮು, ಕೊಡೋದು ಭಾರಿ ಜಾಸ್ತಿ. ಭಾಗವತದ ಮಾತದು, ದುಂಬಿಯಿಂದ ಏನು ಕಲಿತೇನೆ ಅವಧೂತರು ಹೇಳ್ತಾರಲ್ಲ, ಅದಕ್ಕೆ ಅಣುಭ್ಯಶ್ಚ ಮಹಾಭ್ಯಶ್ಚ. ನಾನು ಅಣುವಿಂದ ಚಿಕ್ಕ ಚಿಕ್ಕ ಹೂ ಹತ್ರ ಹೋಗ್ತದೆ ದುಂಬಿ, ದೊಡ್ಡ ದೊಡ್ಡ ಹೂಗಳು ಹತ್ರ ಹೋಗ್ತದೆ. ಚಿಕ್ಕ ಹೂವಿನ ಹತ್ರ ಅಲ್ಲಿರೋ ಮಕರಂದ ತಗೊಳ್ಳುತ್ತದೆ, ಇಲ್ಲಿ ಹೋಗಿ ಅಲ್ಲಿ ಮಕರಂದ ತಗೊಳ್ಳುತ್ತೆ. ದೊಡ್ಡದು ಸಣ್ಣದು ನೋಡೋದಿಲ್ಲ, ಅಲ್ಲಿ ಮಕರಂದ ಇರಬೇಕಷ್ಟೇ, ಅಷ್ಟೇ. ನಮ್ಮದು ಹಾಗೆ ಅಣುಭ್ಯಶ್ಚ ಮಹಾಭ್ಯಶ್ಚ ಅಂತ ಹೇಳಬೇಕಾದ್ರೆ ಅಣುಭ್ಯಶ್ಚ ಅಣುಭಾಷ್ಯಾದಿಗಳಿಂದ ತಗೊಳ್ಬೇಕು ಒಂದು ಭಾಗ್ಯ, ಮಹಾಭ್ಯಶ್ಚ ಮಹಾಭಾರತ ತಾತ್ಪರ್ಯದಿಂದ ಯಾರು ತಗೊಳ್ಬೇಕಾಗ. ಇದು ಚಿಕ್ಕದು ಬರೀ 32 ಶ್ಲೋಕ, ಅದು 5000 ಚಿಲ್ಲರೆ ಶ್ಲೋಕ. ಅದು ಎಲ್ಲದರಲ್ಲಿ ಏನು ಸಾರಣ ಮಾಡಬೇಕು? ಸುಧಾ ಜೈತೀರ್ಥರ ಸುಧಾ ಅಂತರದೆ ಎಲ್ಲ ತಗೊಂಡ ಅನುವ್ಯಾಖ್ಯಾನ ನಡಿನೇ ಚಂಚರೀಕತಿ ಮೇ ಮನಃ. ಚಿಕ್ಕವ್ರ ಮನೆಗೂ ಆಯಿತು, ದೊಡ್ಡವ್ರ ಮನೆಗೂ ಆಯಿತು. ಇವತ್ತು ಸಾವಳು ಭಿಕ್ಷೆ ಬರ್ತಾರೆ ಅಂತ ತಿಳ್ಕೊಂಬೋಣ. ಶಿಕ್ಷೆ ಸ್ವೀಕಾರ ಮಾಡೋದು ಸ್ವಲ್ಪ, ಜ್ಞಾನ ಭಿಕ್ಷೆ ಕೊಡೋದು ಭಾರಿ ದೊಡ್ಡದು. ಭಿಕ್ಷೆ ಈ ಒಂದು ಸೈಡ್ ನಮ್ಮ ಕಡೆದೇ ಸೈಡಿಂದ ಭಿಕ್ಷೆ, ಅವ್ರ ಸೈಡಿಂದ ಭಿಕ್ಷೆ ಬೇರೆ. ಅವರು ಕೊಡೋದು ಜ್ಞಾನ ಭಿಕ್ಷೆಯನ್ನು ಕೊಡಲಿಕ್ಕೆ ಬರ್ತಾರೆ, ನಾವು ಕೊಡೋದು ಕೇವಲ ಲೌಕಿಕವಾದ ತೀರ ಕಡಿಮೆ, ಅವ್ರು ಕೊಡೋದು ಭಾರಿ ಜಾಸ್ತಿ. ಅದಕ್ಕೆ ಭಿಕ್ಷೆ ಅನ್ನೋದು ಹೇಗೆ, ಈ ಕಡೆಯಿಂದ ಒಂದು ಭಿಕ್ಷೆ ಆ ಕಡೆಯಿಂದ ಭಿಕ್ಷೆನೋ, ಮುದುಕರ ವೃತ್ತಿ ಹೀಗೂ ಹೌದು ಹಾಗೂ ಹೌದು. ಈ ರೀತಿ ಮನೆ ಮನೆಗೆ ಹೇಳ್ತಾ ಹೋದರು, ಎಂಜಾಯ್ ಮಾಡಿದರು. ಎಂಜಾಯ್ ಮಾಡದೆ ಹೋದರೆ ಶಾಸ್ತ್ರ ಅಲ್ಲ. ಇವತ್ತು ಕಾಫಿ ಗಡಕ್ಕಂತ ಕುಡಿದು ಬಿಡ್ತಾರೆ, ಇನ್ನು ಕಾಫಿ ಕುಡಿಯಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಕುಡಿಬಾರ್ದು, ನಿಧಾನ ಕುಡಿಬೇಕು, ಯಾರೋ ಬೈಕ್ ಅಂತ ಕುಡಿಬೇಕು, ಪೇಪರ್ ಓದ್ಕಂತ ಕುಡಿಬೇಕು, ಅವಾಗ ಅದರ ಸ್ವಾರಸ್ಯ. ಗಟಕ್ಕಂತ ಕುಡಿದ್ರೆ ಕಾಫಿ ಅಲ್ಲ. ಶಾಸ್ತ್ರದಲ್ಲ ಕೂಡ ಯಾವಾಗಲೂ ಕೂಡ ಸಂಧ್ಯಾನೆ ಮಾಡಬೇಕು, ಎಂಜಾಯ್ ಮಾಡಬೇಕು. ದೇವ್ರ ಪೂಜೆ ಎಂಜಾಯ್ ಮಾಡಬೇಕು. ಬೈಕೊಂಡು ಮಾಡ್ತಾನೆ ದೇವ್ರ ಪೂಜೆ, ದಿವಸ ನಾನೇ ಮಾಡಬೇಕಾ ಅಂತ ಬೈತಿರೋದು, ಏನೋ ಯಾರ್ಯಾರೋ ಬೈತಿರೋದು, ಏನೇನೋ ಮಾಡ್ತಿರೋದು ನೋಡಿದ್ರೆ ಮಂತ್ರ ಅಂತ ತಿಳ್ಕೊಂಡಿರ್ತಾರೆ. ಹೋಗಿ ನೋಡಿದ್ರೆ ಬರೀ ಬೈಗಳ ಮಾತುಗಳೇನೆ. ಸಂಧ್ಯಾನೆ ಮಾಡಿದ್ರೆ ಬೈತಾನೆ, ಹಳಾದ ಸಂಧ್ಯಾನೆ ಅಂತ ಬೈಯೋದು, ಹಳಾದ ಏಕಾದಶಿ ಅಂತ ಬೈಯೋದು. ಇದರಿಂದ ಉಪಯೋಗ ಆಗೋದಿಲ್ಲ. ನಾನು ಸಂತೋಷಪಡ್ತೀನಿ, ಟಿ ವಿ ಬೈಕೋತ ನೋಡ್ತಾನೆ, ಎಷ್ಟು ಖುಷಿಯಿಂದ ನೋಡ್ತಾನೆ ಗೊತ್ತಾಯ್ತು. ಬೆಳಗ್ಗಿಂದ ಪ್ಲಾನ್ ಮಾಡಿರ್ತಾನೆ ಯಾವ ಟೈಮಿಗೆ ಆ ಸೀರಿಯಲ್ ಅಂತ ಲೆಕ್ಕ ಇಟ್ಕೊಂಡ್ಬಿಟ್ಟಿರ್ತಾನೆ. ಜಾಹೀರಾತ್ ಬಂದು ಅನ್ವಾಂಟೆಡ್ ಥಿಂಗ್ ಬಂದರೂ ಕೂಡ ಎಲ್ಲೋ ಬಿಡುತ್ತೋ ಅಂತ ನೋಡ್ಕೊಂಡು ಕೂತಿರ್ತಾನೆ. ಅದನ್ನು ಕೂಡ ಎಷ್ಟು ಶ್ರದ್ಧಾಭಕ್ತಿ ದೇವರಿಗೆ ತೋರಿಸ್ಬಿಟ್ರೆ ಓದೋಯ್ತು ಅಂತ ಆಚಾರ್ಯ ಹೇಳ್ತಾರೆ. ಯಾವತ್ ಚಿಂತಯತೇ ಜಂತು ವಿಷಯಾನ್ ವಿಷಸನ್ನಿಭಾನ್ ತಾವತ್ಚೇ ಸ್ಮರತೆ ದೇವಂ ಕೋನ ಮುಚ್ಚೇತ ಬಂಧನಾತ್. ವಿಷಯದ ಬಗ್ಗೆ ಮನುಷ್ಯ ಎಷ್ಟು ಆಸಕ್ತನಾಗ್ತಾನೆ, ಅಷ್ಟೇ ಆಸಕ್ತಿ ದೇವರ ಕಡೆಗೆ ತೋರಿಸಿದರೆ ಯಾರು ಮುಕ್ತರಾಗೋದಿಲ್ಲ ಅಂತ ಆಚಾರ್ಯರ ಮಾತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮುದುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು. ಚೆನ್ನದು ಅಂತ ಹೇಳುವಾಗ ಎಷ್ಟು ಭಾಗ್ಯ, ಇದು ಭಾಗ್ಯ, ವಿದು ಭಾಗ್ಯ, ವಿದು ಭಾಗ್ಯವಿದೆಯಲ್ಲ, ಆ ಮಾತನ್ನು ಹೇಳ್ತಾರೆ. ಮುಂದೆ ಯಾರೋ ಒಬ್ಬರು ನೋಡಿದರು, ಇವರೇ ಕೃಷ್ಣದೇವರಾದನ ನೋಡಿದ ಅಂತ ಕಥೆ ಹೇಳುತ್ತಾರೆ. ಪುರಂದಾಸರ ಬಗ್ಗೆ ತುಂಬ ಕೇಳಿ ವ್ಯಾಸರಾದರೂ ಭಾರಿ ಹೊಗಳಿದ್ರಲ್ಲ, ಅವ್ರ ಮನೆ ಬಂದಾಗ ರಾಜ ನೋಡಿದ, ತಾನೇ ಭಿಕ್ಷೆ ಹಾಕ್ಲಿಕ್ಕೆ ಅಂತ ಬಂದ, ತಾನೇ ಭಿಕ್ಷೆ ಹಾಕ್ಲಿಕ್ಕೆ ಬಂದ. ರಾಜನ ಭಿಕ್ಷೆ ಕೇಳಬೇಕಾ? ಮುತ್ತುರತ್ನಗಳನ್ನೇ ತಂದ, ಸುವರ್ಣದ ಇದನ್ನೇ ತಂದ, ಅವ್ರ ಜೋಡಿಯಲ್ಲಿ ಹಾಕಿಬಿಟ್ಟ. ದಾಸರು ಕಣ್ಣೆತ್ತಿ ನೋಡಲೇ ಇಲ್ಲ, ಆಡ್ಕೊತ ಮುಂದೆ ಹೊರಟುಬಿಟ್ರು. ಪಾಪ ಎಷ್ಟು ಬಡವರು ಇವರು, ಇದು ಬಂದು ಭಾರಿ ಸಂಪತ್ತಿತ್ತೆ ಅಂತ ಒಂದು ಕಾಲಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಅದಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡ. ಪಾಪ ಹಾಕಿದ, ಅವ್ರು ಹೊರಟೋಗ್ಬಿಟ್ರು. ದಾಸರು ಯಾದೇನು ತಿಳ್ಕೊಂಡ, ಬಹುಶಃ ಇನ್ನು ನಾಳೆಯಿಂದ ಬರಲಿಕ್ಕಿಲ್ಲ ದಾಸರು, ಹುಚ್ಚಾಬಟ್ಟೆ ಕೊಟ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ. ಹುಚ್ಚು ಹುಚ್ಚು ಭಾವನೆಯಿಂದ ಕೊಟ್ಟಿದ್ದೆ ಅಷ್ಟೇ, ಹುಚ್ಚಾಬಟ್ಟೆ ಕೊಟ್ಟು ತಿಳ್ಕೊಂಡು ಮತ್ತೆ ಬರೆದ ದಾಸರು ಯಥಾ ಪ್ರಕಾರ ಬಂದರು. ಸ್ವಲ್ಪ ಮೊದಲಿದ್ದ ಗೌರವ ಕಡಿಮೆ ಆಯಿತು ರಾಜನಿಗೆ. ಓ ದಾಸರಿಗೆ ನಾವು ಕೊಟ್ಟಿದ್ದು ಸಾಲದು ಅಂತ ಕಾಣಿಸುತ್ತೆ, ಇನ್ನು ಸ್ವಲ್ಪ ಏನೋ ಕಮಿಟ್ಮೆಂಟ್ ಜಾಸ್ತಿ ಇರಬೇಕು ದಾಸರಿಗೆ ಅಂಥೇಳಿ ಮತ್ತೆ ಹಾಕಿದ. ಇವತ್ತು ಹಿಂದಿನ ಶ್ರದ್ಧೆ ಇರಲಿಲ್ಲ, ಸ್ವಲ್ಪ ಕಡಿಮೆ ಮಾಡಿಕೊಂಡ. ಮೂರು ದಿವಸ ಮತ್ತೆ ಬಂದರು. ಓಹೋ ದಾಸರಿಗೆ ಆಸೆ ಅಂತ ತಿಳ್ಕೊಂಡ, ಮೊದಲು ಅನಿವಾರ್ಯ ಅಂತ ತಿಳ್ಕೊಂಡ, ಎರಡನೇದು ಸಾಲದು ಅಂತ ತಿಳ್ಕೊಂಡ, ಮೂರನೇದು ಅತಿ ಆಸೆ ಅಂತ ತಿಳ್ಕೊಂಡ. ಅವತ್ತು ಸ್ವಲ್ಪ ಅವಜ್ಞೆಯಿಂದನೇ ಹಾಕಿದ. ಸೀದಾ ವ್ಯಾಸರಾಜರು ಬಂದ, ಕತೆ ಕೇಳಿರ್ತೇವೆ, ಹೇಳಿದ ನಿಮ್ಮ ದಾಸರು ಗುಟ್ಟು ಹೊರಗೆ ಬಿತ್ತು ಅಂತ ಹೇಳಿದ. ವ್ಯಾಸರಾಜರಿಗೆ ಗೊತ್ತು ಹೇಳ್ತಾರೆ ಅಂತೇಳಿ. ಏನಾಯಿತು ಅಂತ ಕೇಳಿದರು. ಹೀಗಾಯಿತು, ಮೂರು ದಿವಸ ಹಾಕಿದ್ರು, ಎಷ್ಟು ಹಾಕಿದ್ದೇನೆ ಗೊತ್ತಾ ನಾನು, ಇನ್ನೂ ಬರ್ತಾನೆ ಇದ್ದಾರೆ ಅವರು, ಅವರೇನು ವೈರಾಗ್ಯದ ದಾಸರಲ್ಲ ಅಂತ ಹೇಳಿದ. ತಕ್ಷಣ ವ್ಯಾಸರಾದರೆ ಮಾತಾಡಲಿಲ್ಲ. ಶಾಸ್ತ್ರ ಓದ್ದವರು ಪೂರ್ವ ಉತ್ತರ ಕೊಡೋದಿಲ್ಲ, ಅನುವಾದ ಪೂರ್ವಪಕ್ಷ ಕೇಳಿ ಆಮೇಲೆ ಉತ್ತರ ಕೊಡ್ತಾರೆ ಹೊರತು ಮಧ್ಯ ಮಧ್ಯ ಇಚ್ಛೆಯನ್ನ ಅಂತ ಹೇಳಿದೆ. ಅಲ್ಲ ಮುಗಿತು, ಹೌದಾ, ಸರಿ ಹಾಗಿದ್ದರೆ. ಹಾಕಿದ್ದು ದಾಸರು ತಾನೆ ಅವ್ರ ಮನೆಗೆ ಹೋಗೋಣ ಅಂತ ಹೊರಟರು, ಪ್ರತ್ಯಕ್ಷ ತೋರಿಸಲಿಕ್ಕೆ ಅಂತ ಹೊರಟು. ತಾ ವ್ಯಾಸರಾದರು ಸ್ವರೂಪ ನೋಡೆ ಕೊಟ್ಟವರು ಅವರು. ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ. ಗ್ರಂಥ ಬರೆದ್ರೆ ಉದ್ಧಾರ ಅಲ್ಲ, ಜನಕ್ಕೆ ಮುಟ್ಟಿಸಿದ್ರೆ ಉದ್ಧಾರ. ಅದು ಗಡಿಗೆ ಮಾಡಿ ಇಟ್ಟೋಗ್ಬಿಟ್ರೆ ಸಾಲದು, ಬಡಿಸೋ ವ್ಯವಸ್ಥೆ ಹೇಗೆ ಮಾಡಬೇಕಲ್ಲ, ಮಧ್ಯ ಮಧ್ಯೆ ಕೇಳಬೇಕಲ್ಲ, ಆಗ ಊಟ ಆಗ್ತದೆ, ಇಟ್ಟುಬಿಟ್ರೆ ಊಟ ಆಗೋದಿಲ್ಲ. ಎಷ್ಟು ಗ್ರಂಥ ಬರೆದ್ರೆ ಅಷ್ಟು ಪ್ರವಚನ ಮಾಡಿದರು, ಅಷ್ಟು ಪಾಠ ಹೇಳಿದರು, ಅಷ್ಟು ಜನಕ್ಕೆ ಅನುಭವಕ್ಕೆ ತಂದು ಕೊಡ್ತಾರೆ ದಾಸರು. ಅದನ್ನೇ ಹೇಳ್ತಾರೆ, ಏನು ವ್ರತಗಡೇನು ಸಾಧನೆಗಡೇನೋ ಸ್ವಾನುಭವದ ಜ್ಞಾನ ಹೀನ ಮಾನವನೇ. ಎಲ್ಲ ಎಚ್ಚರಿಕೋಬೇಕು ನಾವು, ವ್ರತ ಉಪವಾಸ ಮಾಡಿಬಿಟ್ಟಿರ್ತೇವೆ ಅದು ದೊಡ್ಡದಲ್ಲ, ಅನುಭವ ಬರಬೇಕು ಅದೆಲ್ಲ ಕೂಡ. ಬ್ಯಾಂಕಿಗೆ ದುಡ್ಡು ಹಾಕಿಬಿಟ್ಟ, ನೋಡ್ಕೋತಾನೆ ಎಂಟ್ರಿ ಆಗಿದೆ ನೋಡ್ತಾನೆ ಪಾಸ್ಬುಕ್ಕಲ್ಲಿ, ಹಾಕ್ತಾನೆ ಹೋದ ಮಿಸ್ ಆಯಿತು, ಕೊರೆ ಏನು ಉಪಯೋಗ ಅದರಿಂದ, ಅದು ರೀಚ್ ಆಯ್ತಲ್ಲ ನೋಡ್ಬೇಕದನ್ನು. ಅದಕ್ಕೆ ವ್ರತ ಮಾಡಿದ್ದ ಮುಟ್ಟಿತೋ ಇಲ್ವೋ ನಮಗೆ ಹೇಗೆ ಗೊತ್ತಾಗಬೇಕು? ಭಕ್ತಿ ಜಾಸ್ತಿ ಆಗಬೇಕು, ಇಲ್ಲವರು ಮಾಡಿದ್ದೆಲ್ಲ ವ್ಯರ್ಥ ಅಂತ. ಇವತ್ತು ನಾವು ಮಾಡಿದ ಸಾಧನೆಯ ಫಲ ಭಕ್ತಿ ವೃದ್ಧಿ. ಹನುಮಂತ ದೇವರು ಹೇಳಿದ ಹಾಗೆ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇಹ್ರಾಸ ವಿವರ್ಜಿತ ಸದಾ. ಭಕ್ತಿ ವೃದ್ಧಿ ಆಗದೆ ಹೋದರೆ ನಾವು ಮಾಡಿದ ಸಾಧನೆ ವ್ಯರ್ಥ. ಅಶ್ವವೇಧ ಯಾಗ ಮಾಡಿರಬಹುದು ನೀವು, ದುರ್ಯೋಧನ ಪೌಂಡರೀಕ ಯಾಗ ಮಾಡಿದ ಏನು ಉಪಯೋಗ? ಒಂದು ತಿಂಗ್ ಒಂದು ವರ್ಷದಲ್ಲಿ ವಂಶ ನಿರ್ವಂಶ ಮಾಡಿಕೊಂಡ, ಏನು ಉಪಯೋಗ ಅದರಿಂದ? ಅದಾಗಬಾರ್ದು. ಸುಧಾಮ ಬರೀ ಅವಲಕ್ಕಿ ಕೊಟ್ಟ, ಲೋಕಮಾನ್ಯನಾಗಿಬಿಟ್ಟ, ಗೊತ್ತಾಯ್ತಾ? ಅವನು ಕೊಟ್ಟ ಅವಲಕ್ಕಿಯಲ್ಲಿ ಆತ್ ಕೊಟ್ಟ ರಾಜಸೂಯಾಗದ ಪೌಂಡರೀಕ ಯಾಗದ ವೈಭವ ಇಲ್ಲಿ ಅರ್ಥಾತ್ ಸಂಬಂಧ ಇಲ್ಲ. ಆದರೆ ಮಾಡಿದವನು ಸತ್ತ, ಸಕುಟುಂಬ ಸಪರಿವಾರ ಸತ್ತ, ಮತ್ತೆ ಒಬ್ಬನೇ ಅಲ್ಲ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶಿಸಿ ಸತ್ತೋದ. ಈತ ಎಂದೆಂದು ಯಾವ ಜನ್ಮಕ್ಕೂ ಬಡತನ ಬರದ ಉದ್ಧಾರ ಆಗಿಬಿಟ್ಟ ಸುಧಾಮ. ಇವನು ಕೊಟ್ಟಿದ್ದೇನು ಆತ್ ಕೊಟ್ಟಿದ್ದೇನು ಅರ್ಥಾತ್ ಸಂಬಂಧ ಇಲ್ಲ. ಅರ್ಥ ಮಾಡ್ಕೋಬೇಕು. ಎಷ್ಟೋ ರಥ ಉಪವಾಸ ಮಾಡೋದೆಲ್ಲ ಅದು ಶೋ ಆಗಿಬಿಡ್ತದೆ ಕೆಲವು ಸಲ. ದಾಸರು ತೀಕ್ಷ್ಣವಾಗಿ ಹೇಳ್ತಾರೆ, ಎಚ್ಚರಿಸ್ತಾರೆ. ಸಂಸ್ಕೃತದಲ್ಲಿ ಇದೆ ಮಾತುಗಳು, ಇವರು ಓದೋದಿಲ್ವಲ್ಲ, ಹೇಳ್ತಾರೆ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ನಗ್ತಾರೆ ದಾಸರು. ಅಷ್ಟೇ ಅಲ್ಲ, ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯೇ ಬಿಡುಕಂಡೆ ನಾಲಿಗೆ. ಇಷ್ಟು ಧೈರ್ಯವಾಗಿ ಹಿಡ್ತಾರೆ, ಯಾಕೆ ಹೆದರಿಕೆ ಇಲ್ಲ ಅವರಿಗೆ. ಹೆದರಿಕೆ ಯಾವಾಗಿರುತ್ತೆ, ಇವರು ಕಿತ್ಕೋತಾರೆ, ಹೆದರಿಕೆ ಇದ್ದಿರ್ತಾರೆ ಕಿತ್ಕೊಳ್ಳೋದಕ್ಕೆ, ಅವ್ರದ್ದು ಏನು ಇಲ್ಲೇ ಇಲ್ಲ. ಹನುಮಂತೇವರು ಎಷ್ಟು ನಿರ್ಭಯವಾಗಿ ಹಿಡ್ತಾರೆ. ಒಬ್ಬ ರಾವಣಾಸುರನ ಲಂಕಾಪಟ್ಟಣ, ಅಲ್ಲಿ ಹನುಮಂತೇವ್ರ ಜೊತೆ ಯಾರ್ಯಾರೂ ಇಲ್ಲ, ಬರೀ ಕೈಯಲ್ಲಿ ಹೋಗಿರೋದು, ಕೈಯಲ್ಲಿ ಗದೆ ಕೂಡ ಇಲ್ಲ, ಮೈ ಮೇಲೆ ಕವಚ ಇಲ್ಲ, ಹಿಂದೆ ಸಪೋರ್ಟರ್ಸ್ ಇಲ್ಲ. ಅವನಿ ನೋಡಿದ್ರೆ ಉಚ್ಚಾಪಟ್ಟೆ, ಆ ಕಡೆ ತಕ್ಷಣ ಓಡೋಗಿಲ್ಲ, ಸಮುದ್ರ ಅಡ್ಡ ಬೇರೆ ಇದೆ, ತಕ್ಷಣ ಹಾರಿ ಒಳಗೆ ಬರೋದಿಲ್ಲ. ಅಂಥದ್ರಲ್ಲಿ ಸಪುತ್ರ ಮಿತ್ರ ಬಾಂಧವ ವಿನಾಶ ಮಾಶಸಿ ಆಶಿ ಆಶಿಸಿ ಅಂತ ಹೇಳಬೇಕಾದ್ರೆ ಎಂಥ ಧೈರ್ಯ ಅದು. ಅದಕ್ಕೆ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟು ಅಂತ ಹನುಮತ್ ಸ್ಮರಣಾಂಧವಿ ಅಂಜಿಕಿನ್ಯಾತ ಕಯ್ಯ, ಅವರದೇ ಮಾತು, ನನಗ್ಯಾಕೆ ಅಂಜಿಕೆ ಅಂತ ಕೇಳ್ತ, ನನಗೇನು ಭಯ ಇದೆ ಹೇಳ್ತಾರೆ ಅವರು. ಅದೇ ರೀತಿಯಲ್ಲಿ ವ್ಯಾಸರಾಜರು ಸೀದ ಹೊರಟರು, ಪುರದಾಸ ಮನೆಗೆ ಹೋಗಿದ್ದಾರೆ. ಇನ್ನು ದಾಸರು ಬಂದಿದ್ದಿಲ್ಲ, ಮುಗಿಸ್ಕೊಂಡು ಯಾವ ವಾರ ಮುಗಿಸ್ಕೊಂಡು ಬಂದಿರಲಿಲ್ಲ. ಸರ ಹೆಂಡತಿ ಹೇಳ್ತಾರೆ, ಗೌರವದಿಂದ ಕೂಡಿಸ್ತಾರೆ. ಆಗ ಇನ್ನು ದಾಸರ ಮನೆ ಬಂದಿಲ್ಲ, ಇನ್ನೂ ಬಂದಿಲ್ಲ, ಇನ್ನೇನು ಬರಹೊತ್ತು ಅಂತ ಹೇಳ್ತಾರೆ. ಹೇಗಿದ್ದೀರಿ ಅಂತ ಕೇಳ್ತಾರೆ ವ್ಯಾಸರಾಜ. ಇಷ್ಟು ಚೆನ್ನಾಗೇ ಇದ್ವಿ ಅಂತ ಹೇಳಿ, ಇಷ್ಟು ಚೆನ್ನಾಗೇ ಇದ್ವಿ, ಎರಡು ಮೂರು ದಿನ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಏನಾಯಿತು, ಇಷ್ಟು ಸಾರು ವ್ಯಾಯವಾರ ಮಾಡ್ಕೊಂಡು ಬರ್ತಿದ್ರು. ಅವತ್ತು ಬಂದಮೇಲೆ ಅಡುಗೆ, ಮೊದಲಿಲ್ಲ, ಮೊದಲು ಅಡುಗೆ ಇಲ್ಲ, ತಂದ ಮೇಲೆ ಅಡುಗೆ ಆಗಿ ಆಮೇಲೆ ನೈವೇದ್ಯ ಆಗಬೇಕು, ಬಂದಲಿಲ್ಲ. ಅದೇ ಅವ ನಾಳೆಗೆ ಸಾಲ ಮಾಡಲೇ ಬೇಡ, ಸಾಲದಿಂದನ ಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ, ಬಂದರೆ ಪ್ರಾಕ್ಟಿಕಲಿ ತೋರಿಸಿದ್ರು ದಾಸರು. ಅದಕ್ಕೆ ಯಾಯವಾರ ಅಂತ ಹೆಸರು. ಭಾಗವತದ ಅಂತ ಸುಮ್ಮನೆ ಕಲ್ಪನೆ ಇಲ್ಲ, ಭಾಗವತಲ್ಲೇ ಬರುತ್ತದೆ. ಆ ರೀತಿ ಬದುಕೋದು ಬಹಳ ಶ್ರೇಷ್ಠ. ಬೆಳಗ್ಗೆ ಏನೂ ಇಲ್ಲ, ಊಟ ರಾತ್ರಿ ಏನೂ ಇಲ್ಲ, ಮತ್ತೆ ಎಲ್ಲ ಮಾಡಿ ತೊಡೆದಾಕಿರೋ ಖಾಲಿ, ಮರುದಿವಸ ಬೆಳಗ್ಗೆ ಅವತ್ತೇ ಬರಬೇಕು ಹೋಗಬೇಕು. ವಿಜಯದಾಸರು ಪೂರ್ತಿ ಹಾಗೆ ಇದ್ರಂತೆ. ಅವ್ರೇನು ಬದಲಾವಣೆ ಆದ್ರಲ್ಲ, 33 ವರ್ಷಕ್ಕೆ 73ವರೆಗೂ ದಿವಸ ಅದೇ ರೀತಿನೇ. ಇಷ್ಟಲ್ಲಿ ಇದ್ರಲ್ಲ ಏನೋ ಅವಸಕ್ಕೇನೋ ಮಾಡಿಕೊಂಡ್ರು ಅಲ್ಲ, ಕದನ್ನ ಉಂಡರೇವೋ ವಿಜಯರಾಯ ಅಂತ ಹೇಳ್ತಾರೆ. ದಿವಸ ಮೃಷ್ಟಾನ್ನ ಭೋಜನ ಅಷ್ಟೇ ಅಲ್ಲ, ಎಷ್ಟು ಹತ್ತು ಮುಂದೆ ಹತ್ತು ಇಪ್ಪತ್ತೇನು ಮುಂಜೆ ಮದುವೆ ಮಾಡಿ ಅಂತ ಹೇಳ್ತಾರೆ. ಅದೇ ಇದರೊಳಗೆ ಮುಂಜೆ ಮದುವೆ, ವೈಭವನೇ ವೈಭವ. ಬೆಳೆ ಮತ್ತೆ ರಾತ್ರಿ ಏನೂ ಇರೋದಿಲ್ಲ. ಅದು ಯಾಯವಾರ ಅಂತ ಆ ರೀತಿ ಇರೋದು, ಕೂಡಿಟ್ಟರೆ ಆಯವಾರ ಅಲ್ಲ, ಅವತ್ತು ಬರಬೇಕು, ಖರ್ಚಾಗಬೇಕಷ್ಟೇ. ಇಷ್ಟು ದಿವಸ ತರ್ತಿದ್ರು, ಅಡುಗೆ ಮಾಡಿ ಹಾಕ್ತಿದ್ದೆ, ಈ ಎರಡು ಮೂರು ದಿವಸ ಬರೀ ಕಲ್ಲು ಹಾಕ್ತಿದ್ದಾರೆ ಯಾರು ಅಂತ ಹೇಳಿದ್ರು, ಕಲಿ ಗಂಡು ಮುಳ್ಳು ಹಾಕ್ತಾ ಇದ್ದಾರೆ. ಆಶ್ಚರ್ಯ ಪುರಂದ ನೋಡ್ತಾರೆ ದಾಸರು ಕೃಷ್ಣದೇವರಾಯರ ಮುಖನ, ಆಗಲೇ ಅರ್ಧ ಮುಖ ಹೋಗಿತ್ತು ಆತನಿಗಾಗಲೇ, ಕಲ್ಲು ಮುಳ್ಳು ಹಾಕ್ತಾ ಇದ್ದಾರೆ. ಅವರೇನು ತಿಳ್ಕೊಂಡಿದ್ರು, ಮನೆ ಬಾರಿ ಇಂಪ್ರೂವ್ ಮಾಡಿ, ಮನೆ ಇನ್ನು ಮಾಡಿ ಕಟ್ಸೋಕೆ ಪ್ಲಾನ್ ಮಾಡಿರಬೇಕು, ಪ್ಲಾನಿಗೆ ಅಪ್ಲೈ ಮಾಡಬೇಕು ತಿಳ್ಕೊಂಡ್ಬಿಟ್ಟಿರ್ತಾರೆ. ಏನೂ ಇಲ್ಲ, ಅದೇ ಜೋಪಡಿ ಅಷ್ಟೇ, ಪುರಂದಾಸರ ಮಂಟಪ ಅಂತ ಹೇಳ್ತಾರಲ್ಲ, ಯಾತ್ರದ್ದು ಇಲ್ಲ. ಹೀಗೆ ಯಥಾ ಪ್ರಕಾರ ಸರಳತೆ ಅಂದರೆ ಸರಳತೆ. ಏನಾಗಿದೆ ಅಂತ ಕೇಳ್ತಾರೆ. ಹೌದಾ, ಏನಾಯ್ತು ಅದೆಲ್ಲ? ಅದಕ್ಕೆ ಅಡುಗೆ ಮಾಡೋಕ್ಕೆ ಆಗ್ತಾನೇ ಇಲ್ಲ, ಭಾಳ ತೊಂದರೆ ಆಗಿದೆ ಅಂತ ಹೇಳಿದರು. ಆ ಕಲ್ಲು ಮುಳ್ಳು ಏನು ಮಾಡಿದಿರಿ ಅಂದರೆ, ತಿಪ್ಪೆ ಬಿಸಾಡಿ ಇದನ್ನೇ ಮಾಡೋಕ್ಕೆ ಬಿಸಾಡಿದ್ವಿ ಅಂತ ಹೇಳ್ತಾರೆ. ವ್ಯಾಸರಾದ್ರೆ ಬಿಡಲಿಲ್ಲ, ಎಲ್ಲಿ ಬಿಸಿ ನೋಡ್ಬೋದಾ ಎಲ್ಲಿ ಬಿಸಾಡಿದ್ರಿ ಅಂತ ಕೇಳ್ತಾರೆ. ತೋರಿಸ್ತಾಳೆ ಎಲ್ಲ ಈತರುಗಳಿಗೆ ಮುತ್ತುರತ್ನಗಳು, ಅವ್ರ ಕಂಡು ಬರೀ ಕಲ್ಲು ಮುಳ್ಳುಗಳು. ಸಮಲ್ ಒಷ್ಟಾಶ್ಮಾಲ ಅಂಚಾರ, ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಅಬ್ಬ ಎಂಥದ್ದು ಕಲ್ಲು ಮಣ್ಣುಗಳು ಹೇಗೋ, ಅವರಿಗೆ ಬಂಗಾರ ರತ್ನಗಳು ಹಾಕಿ ಕಾಣಿಸ್ತೇವೆ ಅಂತ ಹೇಳ್ತಾರೆ. ಎಂದೂ ಕೂಡ ಅವ್ರ ಕಣ್ಣೆತ್ತಿ ನೋಡಿ, ಎದುರ್ಚಾ ಲಾಭ ಸಂತೃಪ್ತಿ ಅಂದ್ರೆ ಹಾಗೆ. ಗಂಡ ಹೇಗೋ ಹೆಂಡತಿ ಹಾಗೆ ಇದ್ದಾರೆ, ಇಬ್ಬರು ಕಣ್ಣು ಆ ರೀತಿಯೇ, ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ ಅವರಿಗೆ. ನೋಡಿದರೆ ಉತ್ತರ ಹತ್ರ ರಾಶಿ ಬಿದ್ದು ತಿಪ್ಪೆಗೆ ಎಸ್ಸಾಕ್ತಿದ್ದಾರೆ, ಗೊತ್ತಾಯ್ತಾ ಈಗ. ಅಷ್ಟು ದಾಸರು ಬಂದೇ ಬಿಟ್ರು ಅಂತ ಅಷ್ಟೊತ್ತಿಗೆ. ಆಗಲೇ ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು ಹಾಡು ಹೇಳಿದರು ಅಂತ ಹೇಳ್ತಾರೆ. ರಾಜ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ, ನಮ್ಮ ಭಾಗ್ಯ ಲಕ್ಷ್ಮೀಪತಿ ನಾರಾಯಣ, ಶ್ರೀಜತ್ ಕಟಾಕ್ಷ ಬಲಪತಿ ಅಜಿತಂ ನಮ. ಆ ಕೃಷ್ಣದೇವರಾಜನಿಗೆ ಮೊದಲಿದ್ದ ಭಕ್ತಿ 1000 ಪಟ್ಟು ಜಾಸ್ತಿ ಆಗಿಬಿಡುತ್ತೆ, ಅಷ್ಟು ಭಕ್ತಿ. ಅದೇನು ಕೊಡೋಗಿಲ್ಲ, ತೊಗೊಳಗಿಲ್ವಲ್ಲ, ಏನು ಕೊಡೋಕ್ಕೆ ಹೋದರೆ ಇದನ್ನೇ ತೊಗೊಳ್ಳಿಲ್ಲ. ರಿಯಲ್ ಎಸ್ಟೇಟು ತೊಗೊಳಗೆ ಇದು ಕೊಡೋದಿಲ್ಲ, ಭೂಮಿ ಕಾಣಿ ಕೊಟ್ಟರು ತೊಗೊಳೋದಿಲ್ಲ, ವಜ್ರ ವೈಢೂರ ಕೊಟ್ಟರು ತೊಗೊಳೋದಿಲ್ಲ. ಮುಂದೊಂದು ಕಾಲಕ್ಕೆ ಅವ್ರ ಮಕ್ಕಳಿಗೆ ಆತ ದಾನ ಮಾಡಿದೆ ಅಂತ ಹೇಳ್ತಾರೆ. ಶಾಸನ ಸಿಕ್ಕಿದೆ ಅದ್ರ ಬಗ್ಗೆ, ಕಮಲಾಪುರ ಶಾಸನ ಅಂತ ಹೇಳಿದ್ರು. ಮಕ್ಕಳು 3 ಮಕ್ಕಳಿಗೂ ಕೂಡ ವೃತ್ತಿ ಹಾಕ್ಕೊಡ್ತಾರೆ, ಜಮೀನು ಎಲ್ಲ ಕೊಡ್ತಾನೆ. ದಾಸರು ಮುಟ್ಟೋದಿಲ್ಲ, ನೆನಪಿರಬೇಕು. ಅಂದರೆ ದಾಸರ ವೈರಾಗ್ಯ ಅನ್ನೋದು ಎಮೋಷನಲ್ ವೈರಾಗ್ಯ ಅಲ್ಲ, ಏನೋ ಒಂದು ಕ್ಷಣಕ್ಕೆ ಏನೋ ಆಯಿತು ಎಲ್ಲ ಕೊಟ್ಬಿಡೋದು, ಆಮೇಲೆ ಬೇಜಾಡ್ತಾರೆ, ಹುಂಡಿಗೆ ಅಪ್ಪಿ ತಪ್ಪಿ ಹುಡುಕ್ತಾರೆ, ಪಾಪ ಹೋಗಿರ್ತಾರೆ. 1 ಹಾಕಿ ಹೋಗ್ತಾರೆ, ಸಿಗೋದಿಲ್ಲ 1 ಮನೆಗೆ, ನಿರ್ವಾಹ ಎಲ್ಲ 10 ಹಾಕಿಬಿಡ್ತಾರೆ. ಮನೆಗೆ ಹೋದಾಗ 1 ಸಿಗುತ್ತೆ, ಆಮೇಲೆ ಅಯ್ಯೋ ಮೊದಲೇ ಸಿಗಬಾರ್ದಾಗಿತ್ತೆ, ಇದು ಹಾಕ್ತಿದ್ದೆ. 2 ನಿದ್ದೆ ಬರೋದಿಲ್ಲ ಪಾಪ ಅವನಿಗೆ. ಆದರೆ ಇವತ್ತು ದಾಸರು ಆ ರೀತಿ ತ್ಯಾಗ ಮಾಡಿದವರಲ್ಲ, ಅವರ ತ್ಯಾಗ ಜ್ಞಾನಪೂರ್ವಕವಾಗಿತ್ತು, ಸಂಪೂರ್ಣ ತ್ಯಾಗ. ಅಷ್ಟು ತ್ಯಾಗ ಮಾಡೋರು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಖುಷಿ ಪಡೋರು ಸಾಧ್ಯ ಇಲ್ಲ. ಅಷ್ಟು ಖುಷಿ ಪಡ್ತಾರೆ, ಏನು ಬೇಕಿರಲಿಲ್ಲ, ಕೊನೆಯವರೆಗೂ ಹಾಗೆ ಇರ್ತಾರೆ. ಹೆಸರಿಗೆ ದಾಸರು, ಅವರ ಹೆಸರು ಯಾವ ಆಗಿನ ಕೃಷ್ಣದೇವರಾಜ ಚಕ್ರವರ್ತಿಯಾಗಿದ್ದ ಆತನಿಗೆ ಇವತ್ತು ಆ ಗೌರವ ಇಲ್ಲ, ಪುರಂದಾಸರಿಗೆ ಗೌರವ ಇದೆ. ಇವತ್ತು 450 ನೆನಪಿರಬೇಕು. ಈಗ ಬರ್ತಾ ಇರೋದು ಈ ವರ್ಷದಿಂದ ಶುರುವಾಗುತ್ತೆ. 1564 ಅವರು ವೈಕುಂಠ ಯಾತ್ರೆ ಮಾಡಿದ್ದು, 1564 ಈ ಲೆಕ್ಕ ಹಾಕಿದರೆ 64 ಬರೀ ವರ್ಷ ಅಷ್ಟೇ, ರಕ್ತಾಕ್ಷಿ ಸಂವತ್ಸರ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮುಗಿಯೋದು ಯಾವುದು ಗೊತ್ತಾದ್ರೆ 1565 ಮುಗಿಯೋದು, 1565 ಮುಗಿದಿತ್ತು. ಸೊ ಈಗ 2015ಕ್ಕೆ ಸರಿಯಾಗಿ 450 ವರ್ಷ ಆಗುತ್ತೆ. 2014ಕ್ಕಾಗಲ್ಲ, 15ಕ್ಕೆ 2000 ಸರಿಯಾಗಿ 450 ವರ್ಷ ಆಗುತ್ತೆ. ಸೊ ಈ ವರ್ಷದಿಂದ ಶುರು ಮಾಡಿದರೆ ಈ ವರ್ಷ ಪೂರ್ತಿ ನಾವು 450 ವರ್ಷ ಅಂತ ಆಚರಣೆ ಮಾಡಲಿಕ್ಕೆ, ಪುರಂದರದಾಸ ಪ್ರಣಯ ಮಾಡಲಿಕ್ಕೆ ಒಳ್ಳೆಯ ಪರ್ವಕಾಲ ಇದು. 2014ರಿಂದ 2015ರವರೆಗೆ ಒಂದು ವರ್ಷ ಪೂರ್ತಿ ಪುರಂದರದಾಸರ ವಿಶೇಷವಾದ ವರ್ಷ ಅಂತ ಆರಾಧನೆ ಮಾಡಬೇಕು. ಆ ನೆಪದೊಳಗೆ ಹರಿದಾಸ ಸಾಹಿತ್ಯದ ಒಳ್ಳೊಳ್ಳೆ ವಿಚಾರಗಳನ್ನು ತರಬೇಕು. ವರ್ಷಪೂರ್ತಿ ಉತ್ಸವಗಳು, ವರ್ಷಪೂರ್ತಿ ಗ್ರಂಥ ಪ್ರಕಾಶನ, ವರ್ಷಪೂರ್ತಿ ವಿಚಾರಗೋಷ್ಠಿಗಳೆಲ್ಲ ಮಾಡಿದರೆ ಹರಿದಾಸ ಸಾಹಿತ್ಯದ ಪ್ರಸಾರಕ್ಕೆ ಒಳ್ಳೆ ಅವಕಾಶ ಇದೆ. ಹಬ್ಬ ಹುಣ್ಣಿಮೆ ಸ್ವೀಟ್ ಮಾಡೋಕ್ಕೆ ಅವಕಾಶ ಇರುತ್ತಲ್ಲ ಆ ಟೈಪು, ಈ ನೆಪದಿಂದ ಮಾಡಿದರೆ ಒಳ್ಳೆ ಕ್ರಾಂತಿ ಆಗ್ತದೆ. ಮೊದಲೇ ಹೇಳಿದಂತೆ ತಪ್ಪ ಪ್ರಿಂಟ್ ಮಾಡಿರೋದೇ ಜಾಸ್ತಿ, ಅಷ್ಟು ಬರೆದ್ರು ದಾಸರು ಅಂತ ಹೇಳ್ತಾರೆ. 400,000 ಚಿಲ್ಲರೆ ಒಳಗೆ ಉಳ್ಕೊಂಡಿರೋದು ಎಷ್ಟು ಗೊತ್ತಾ ನಿಮಗೆ? 400,000 ಅಲ್ಲ, 1,00,000 ಅಲ್ಲ, ಬರೀ 10-20,000 ಕೂಡ ಅಲ್ಲ, ಬರೀ 1,000 ಉಳ್ಕೊಂಡಿದೆ ಅಂತ ಹೇಳಿದರೆ ಎಷ್ಟು ಕಳ್ಕೊಂಡಿರ್ಬೇಕು. ಅಪ್ಪ 400,000 ಆಸ್ತಿ ಕೊಟ್ಟು ಬರೋ 1,000 ಉಳಿಸ್ಕೊಂಡಿದ್ರೆ ಎಲ್ಲ ಕಳ್ಕೊಂಡ ಅಂತ ಅರ್ಥ. 1,000 ಉಳಿಸ್ಕೊಂಡ ಎಲ್ಲ ಕಳ್ಕೊಂಡಾಗ ಲೆಕ್ಕ. ಅದು ಸುವರ್ಣ, ಸುವರ್ಣ ಒಳ್ಳೆ ಅಕ್ಷರ. ನೋಟ್ ಕಳ್ಕೊಂಡ್ರೆ ಅಲ್ಲ, ಸುವರ್ಣ ಬಂಗಾರದ ಗಟ್ಟಿ ಕಳ್ಕೊಂಡ್ರೆ ಹಾಗೋ ಹಾಗೆ. ದಾಸರು ಬರೆದಿದ್ದೇನು ಕಳ್ಕೊಂಡಿದ್ದೇನು ಅಂತಿಂಥ ಮಾತುಗಳಲ್ಲ ವಿಜಯದಾಸರು ಕೊಂಡಾಡ್ತಾರೆ. ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವನೆಯೋಳು ಪಸರಿಸಿದವು. ಅದು ವಿಜಯದಾಸರ ಮಾತು, ವ್ಯಾಸರಾಜರ ಮಾತು ಪುರಂದರ ಉಪನಿಷತ್ತು. ಅದನ್ನು ಕಳ್ಕೊಂಡು ಎಷ್ಟು ದುಃಖ ಆಗಿರಬಹುದು, ಅವ್ರು ಹೇಗೆ ಬರೆದಿರಬಹುದು ಅದನ್ನು. ನಮ್ಮ ಜನ ಶುರು ಮಾಡಿದ್ರು ಗಲಾಟೆ ಮಾಡೋಕ್ಕೆ, ನಮ್ಮ ಜನ ಯಾವ ನೆಗೆಟಿವ್ ಥಿಂಕಿಂಗೇ ಜಾಸ್ತಿ. ಒಬ್ಬನು ಬರೀತಾನೆ, ಬರಿಬೇಕಾದ ವ್ಯಕ್ತಿ ಅದನ್ನು ಬರೀದು ಹೀಗೆ ಆ ವ್ಯಕ್ತಿ ಬರೀ ಪುರಂದರದಾಸನು ತಾನು ಇಷ್ಟು ಬರೆದಿದ್ದೇನೆ ಅಂತ ಹೇಳ್ಕೊಂಡಿದ್ದರೂ ಕೂಡ ಅವರ ಮಾತನ್ನು ನಂಬಲು ಸಾಧ್ಯವಿಲ್ಲ. ಮನುಷ್ಯ ಬರೆಯೋ ರೀತಿ ಅವನು ಇವನು ಅಂತ ಬರೀತಾನೆ, ಅವನ ಮಾತನ್ನು ನಂಬಲಿಕ್ಕೆ ಸಾಧ್ಯ. ಅವನೇ ಹೇಳ್ಕೊಂಡಿದ್ರು ಬರೆಯೋ ಸಾಧ್ಯತೆ ಇಲ್ಲ. ಉಳಿದವ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ ಅಂದ್ರೆ ಒಪ್ತೇವೆ, ಬೇರೆಯವ್ರು ಬರಬೇಕು ಅವರೇ ಹೇಳ್ಕೊಂಡ್ರೆ ಒಪ್ಪಬೇಕಲ್ಲ. ಇವ್ರ ಬಗ್ಗೆ ಅವರೇ ಹೇಳ್ಕೊಂಡ್ರೆ ಒಪ್ಪೋದಿಲ್ವಲ್ಲ, ಯಾರು ಬರಲಿಕ್ಕೆ ಸಾಧ್ಯ ಅದನ್ನು? ಆ ಪ್ರಶ್ನೆಗೆ ತುಂಬ ಉತ್ತರ ಕೊಡಬೇಕಾಗಿಲ್ಲ. ಅವ್ರು ನಂಬಂತೆ ಕೂತು ಬರೆದವರಾದ್ರೆ ಸಾಧ್ಯ ಇಲ್ಲ. ನಿಜನೇ, ಕೂತು ಬರೆದು ಪೇಪರ್ ಪೆನ್ ಇಟ್ಕೊಂಡು ಬರೆದ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂತು ಬರೆಯೋರು ಬೇರೆ, ಅದಾಗಿ ಸ್ಫೂರ್ತಿಯಿಂದ ಬರೆಯೋದು ಬೇರೆ. ಸ್ಫೂರ್ತಿಯಿಂದ ಬರೆದವರಿಗೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ದಾಸರು ಹಾಗೆ ಬರೆದವರಾದ್ದರಿಂದ ಅದಕ್ಕೆ ಬೆಲೆ ಕಟ್ಟು. 24 ತಾಸು ಬರೆಯೋರಿ ಅವ್ರು, ಗೊತ್ತಾಯ್ತಾ? ಎಷ್ಟು ಜನ ಬರ್ಕೊಂಡ್ರು ಬಿಟ್ಟರು ಗೊತ್ತಿಲ್ಲ. ಅವ್ರು ಬರೋದಾಯ್ತು, ಬಿಟ್ಕೊಳ್ಳೋದು ಉಳಿದು ಉಳಿದವ್ರ ಕೆಲಸ ಅಷ್ಟೇ. ಆ ದೃಷ್ಟಿಯಿಂದ ಅವರು ಬರೆದಿದ್ದ ಬಗ್ಗೆ ಅವರು ಮೊದಲನೇದಾಗಿ ದೈವೀ ಶಕ್ತಿ, ಎರಡನೇದಾಗಿ ಪರಮಾನುಗ್ರಹ, ಮೂರನೇದಾಗಿ ಸತತವಾಗಿರ್ತಕ್ಕಂಥ ಕಾರ್ಯ. ಅದು ಪಾರ್ಟ್ ಟೈಮ್ ಬಿಸಿನೆಸ್ ಮಾಡಲಿಲ್ಲ ಅವರು, ಫುಲ್ ಟೈಮೇ ಬರೆದಿದ್ದು. ಇದೆಲ್ಲ ಮತ್ತೆ ಬರೆದು ಮತ್ತೆ ಹೊಡೆದಾಕೋದು ಮತ್ತೆ ರಿಪೇರಿ ಮಾಡೋದು ಏನೂ ಇಲ್ಲ, ಸರಿ ಬಂತು ಅಂದರೆ ಮುಗಿತು ಅಂತಲೇ ಅರ್ಥ. ಆ ರೀತಿ ಬರೆದು ನಂಬಲಿಕ್ಕೆ ಅಸಾಧ್ಯ ಅಂತ ಹೇಳೋದು ಸಾಧ್ಯ ಇಲ್ಲ. ಇದು ಶಾಸ್ತ್ರದೃಷ್ಟಿಯ ಉತ್ತರ. ಲೌಕಿಕ ಉತ್ತರ ಬೇಕು ಅಂದರೆ ತುಂಬ ಜನ ಗೊತ್ತಿದೆ. ಮೊನ್ನೆ ಒಬ್ಬ ಹಿನ್ನೆಲೆ ಗಾಯಕ ಪ್ಲೇಬ್ಯಾಕ್ ಸಿಂಗರ್ ಸತ್ತೋದಾಗ ಭಾಳ ಜನ ಗೊತ್ತು. ಬಿ ಬಿ ಶ್ರೀನಿವಾಸನ್ ಸತ್ತೋದಾಗ ಅದೊಂದು ಹೇಳ್ಕೊಂಡಿದ್ದಾರೆ ಸ್ಟೇಟ್ಮೆಂಟ್. ಏನು ಗೊತ್ತಾ? ಇಷ್ಟು ದಿವಸದಲ್ಲಿ ನಾನು 2.5 ಲಕ್ಷ ಕೃತಿ ಬರೆದಿದ್ದೇನೆ ಅಂತ ಹೇಳ್ತಾರೆ. 2.5 ಲಕ್ಷ, ನಮ್ಮ ಎದುರಿಗಿರೋ ಒಬ್ಬ ಮನುಷ್ಯ 2.5 ಲಕ್ಷ ಕೃತಿ ಬರೆಯೋದಾದರೆ ಪುರಂದರದಾಸ 4 ಲಕ್ಷ ಬರೆದ ಏನು ಆಶ್ಚರ್ಯ ಇದೆ? ಯೋಚನೆ ಮಾಡಿ. ಅವರು ದೊಡ್ಡ ದಾಸರು, ದಿವ್ಯ ಜ್ಞಾನಿಗಳು, ಅವರು ನಾರದರೇ ಅಂತ ಅವ್ರು ಕರಿತಾ ಇದ್ದೇವೆ ಅವ್ರನ್ನ. ಅವ್ರು 4 ಲಕ್ಷ ಬರೆದ ಏನು ಆಶ್ಚರ್ಯ ಇದೆ? ಏನು ಆಶ್ಚರ್ಯ? ಇದನ್ನು ನಂಬ್ತಾರೆ ಜನ. ಇದು ಬರೋದು ಬೇಕಾ? ಜೀವನ ತೀರ್ಥ ಯಾರು ಬೇಕಾದ್ರೂ ಓದಿ 7 ಲಕ್ಷ ಸಮಥಿಂಗ್ ಬರೆದಿದ್ದೇನೆ ಅಂತ ಹೇಳ್ಕೊತಾರೆ. ಒಬ್ಬ ವ್ಯಕ್ತಿ ಇಷ್ಟು ಬರಲಿಕ್ಕೆ ಸಾಧ್ಯವಿದ್ದರೆ ಅಂಥವ್ರು ಇವರೇನು ಮಧ್ಯೆ 100 ಕೆಲಸಗಳ ಮಧ್ಯೆ ಬರೆದಿರೋದು ಮತ್ತೆ. ಮತ್ತು ಅರ್ಥ ಎಷ್ಟಿರ್ತದೆ ಆ ವಿಚಾರ ಬೇರೆ, ರಿಪಿಟೇಷನ್ ಇರ್ತವೆ ವಿಚಾರ ಬೇರೆ. ದಾಸರದ್ದು ಹಾಗಲ್ಲ, ಪರಿಶುದ್ಧವಾದ ಸಾಹಿತ್ಯ. ಅದನ್ನು ಅವ್ರು ಬರದೇ ಬರೆದ್ರು, ಅವ್ರು ಉಳ್ಕೊಂಡೇ ಉಳ್ಕೊಂಡ್ತು, ಉಳಿದವ್ರ ಬಾಯಲ್ಲಿ ಬಿಟ್ಟುಬಿಟ್ಟೋಯ್ತು. ಹೋಗ್ಲಪ್ಪ, ಸಂಗೀತ ಯಾವ ಮಟ್ಟಕ್ಕೆ ಹೋಯ್ದ್ರು ಗೊತ್ತಾ? ದಾಸರು ಸಂಗೀತವನ್ನು ಸಂಗೀತದಲ್ಲಿ ಒಬ್ಬ ಸಂಗೀತಗಾರರು ಅಂತ ಹೆಸರಾಗಲಿಲ್ಲ ಅವರು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೆಸರು ಬಂತು ಅಂತ ತಿಳ್ಕೊಂಡ್ರೆ ಎಷ್ಟು ವೈಭವ ಇರಬೇಕು, ಎಷ್ಟು ಸಾಮರ್ಥ್ಯ. ಅದೊಂದೇ ಸಪ್ರೇಟ್ ಶಾಸ್ತ್ರ. 40 ವರ್ಷ ಸಂಗೀತ ಹೇಳ್ಕೊಂಡ್ಕೋದ್ರೆ ಗೋವಿಂದ ನಿಮ್ಮ ಬಾಯಿ ತಿರುಗ ಕಳಿಸ್ಬಿಡ್ತಾರೆ. ಅವ್ರು ಹಾಡು ಕಲಿಸೋಕ್ಕೆ ಯಾರು ತಯಾರಿರೋದಿಲ್ಲ. ಅಂಥವ್ದು ಅವರು ಗುರುಗಳಾಗಿ ಸಂಗೀತ ಪಿತಾಮಹರಾಗಬೇಕಾದ್ರೆ ಎಂಥ ಸಾಮರ್ಥ್ಯ ಇರಬೇಕು. ಮನುಷ್ಯರಿಂದ ಮಾಡೋ ಕೆಲಸಗಳಲ್ಲ ಯಾವುದು ಕೂಡ. ಕರ್ನಾಟಕ ಸಂಗೀತ ಪಿತಾಮಹ ಅಲ್ಲಿ ಸಾಧನೆ ಸಾಧನೆಂದರೆ ಪುರಂದರದಾಸರಯ್ಯ, ಇಲ್ಲಿ ವ್ಯಾಸತ್ರಯ ಬರೆದವರಿಂದ ಅಂತ ಪ್ರಶಂಸೆ. ಇನ್ನು ಮುಂದೆ ಹೊರಟ್ರೆ ಇಡೀ ದೇಶ ಸಂಚಾರ. ಹೋದಲ್ಲೆಲ್ಲ ಸುಮ್ಮನೆ ಸಂಚಾರ ಅಲ್ಲ ಅವ್ರದ್ದು. ಅವ್ರು ಹೋದಲ್ಲೆಲ್ಲ ತೀರ್ಥ ಮಹಿಮೆ ಹೇಳಬೇಕು, ಕ್ಷೇತ್ರ ಮಹಿಮೆ ಹೇಳಬೇಕು. ಅವ್ರು ಕ್ಷೇತ್ರ ಮಹಿಮೆ ಉಳಿಸಿದ್ರು ಅವರು. ಅಲ್ಲಿ ಜನಕ್ಕೆ ಪರಿವರ್ತನೆ ಮಾಡಬೇಕು, ಏಕಾದಶಿ ಆದ ಉಪವಾಸನ ಹೇಳಬೇಕು, ಹರಿನಾಮ ಸ್ಮರಣೆ ಹೇಳಬೇಕು, ವೈಷ್ಣವ ದೀಕ್ಷೆ ಕೊಡಿಸ್ಬೇಕು. ಎಷ್ಟು ಕೆಲಸ! ಬಹುಶಃ ಒಬ್ಬ ಯತಿಗಳು ಸಹ ಪೀಠಾಧೀಶರ ಕೆಲಸ ಮಾಡಲಿಕ್ಕೆ ಅಸಾಧ್ಯವಾದದ್ದನ್ನು 40 ದಾಟಿದ ಮೇಲೆ ಮಾಡಿದ್ರಲ್ಲ ದಾಸರು. ಭಾರಿ ದೊಡ್ಡ ಕೆಲಸ ಆಯಿತು. ಅದೆಲ್ಲ ಮಾಡ್ತಾ ಬಂದರು. ಕೃಷ್ಣದಾಸರಿಗೆ ಅರ್ಥ ಆಯಿತು, ಇಂಥ ಕೆಲಸಗಳು ಒಂದಲ್ಲ ಎರಡಲ್ಲ. ಇವತ್ತು ತುಂಬ ಜನ ಗೊತ್ತಿಲ್ಲ, ಪಂಡರಪುರಕ್ಕೆ ಹೋದರೆ ಪುರಂದರದಾಸ ಸ್ಮಾರಕ ದೊಡ್ಡ ಕಂಬ ತೋರಿಸ್ತಾರೆ. ಪುರಂದರದಾಸ ಕಂಬ ಅಂತಲೇ ಹೆಸರು. ಒಂದು ಕಂಬ ಅಲ್ಲಿದೆ, ಹಂಪಿಯಲ್ಲಿ ಇನ್ನೊಂದು ಕಂಬ ಇದೆ, ಪುರಂದರದಾಸ ಕಂಬ ಅಂತ ಇಲ್ಲೊಂದಿದೆ. ಅನೇಕ ಮಾಡ್ತಿದ್ದ ಕಂಬ ಅಂತ ಇದಕ್ಕೆ ಹೆಸರು. ಅಲ್ಲಿ ಕಥೆ ಇದೆ, ಅದಕ್ಕೆ ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ ಹೇಳ್ತಾ, ಅಯ್ಯ ಜಗದಯ್ಯ ಪಂಡರಿ ರಾಯ ಅಂಥೇಳಿ ದೊಡ್ಡ ಕಥೆ, ಅದೆಲ್ಲ ಹೇಳೋದು ಗೊತ್ತಿಲ್ಲ, ಹೇಳೋದಿಲ್ಲ. ಅವರ ಮಕ್ಕಳನ್ನು ಹಾಗೆ ತಯಾರಿ ಮಾಡಿ, ಎಲ್ಲರೂ ಕೃತಿಕಾರರೇ, ಹೆಂಡತಿಗೂ ರಚನೆ ಮಾಡ್ತಾರೆ, ಮಕ್ಕಳು ರಚನೆ ಮಾಡ್ತಾರೆ, ಎಲ್ಲರೂ ಹರಿದಾಸರಾಗ್ತಾರೆ, ದೇಶ ಸಂಚಾರದ ಜೊತೆಗೆ ಜನವಂತರ ಉದ್ಧಾರವನ್ನು ಮಾಡ್ತಾರೆ, ಎಲ್ಲ ದೇವತೆಗಳು ಸ್ತೋತ್ರವನ್ನು ಬರೀತಾರೆ, ಚಂದ್ರ ಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಕುಂಭಕೋಣಕ್ಕೆ ಹೇಳ್ತಾರೆ, ಕುಂಭಪುರ ವಾಸಿ ಅಂತ ಹೇಳ್ತಾ ಅಲ್ಲಿ ಹೇಳ್ತಾರೆ, ಇಲ್ಲಿ ಪಂಪಾಪುರ ವಾಸಿಯಲ್ಲಿ ಸ್ತೋತ್ರ ಮಾಡ್ತಾರೆ, ಹಂಪೆ ವಿರೂಪಾಕ್ಷನೂ ಆದೀತು, ಕುಂಭೇಶ್ವರನೂ ಆಗಬಹುದು, ಎಲ್ಲದನ್ನು ಸ್ತೋತ್ರ ಮಾಡ್ತಾರೆ, ತಾರತಮ್ಯ ಬಿಡಾಗಿಲ್ಲ, ಎಲ್ಲೂ ತಾರತಮ್ಯ ಬಿಡದೆ ಹೇಳ್ತಾರೆ. ನಮ್ಮಲ್ಲಿ ಜನಗಳ ಪದ್ಧತಿ, ಎಷ್ಟೋರು ಕಾವ್ಯ ಬರೆಯೋದು ಭಾರಿ ಕಷ್ಟ, ತಾರತಮ್ಯ ಮೇಂಟೈನ್ ಮಾಡಬೇಕಲ್ಲ, ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ, ತಾರತಮ್ಯ ಬಿಟ್ಟರೆ ತಲೆ ಕೆಟ್ಟೋಗೋದು ಅಂತ ದಾಸರು ಹೇಳಿದ್ದೆ, ತಾರತಮ್ಯದ ಇಟ್ಕೊಂಡ್ರೇ ಸರಿಯಾಗಿ ಬರಲಿಕ್ಕೆ ಸಾಧ್ಯ. ಎಲ್ಲ ನೀನು ಗೊತ್ತಿರಲಿ ನಿಮಗೆ, ಶೈವರಿದ್ದಾರೆ, ಇವತ್ತು ಶೈವರಿದ್ದಾರೆ, ಶಿವನ ಮೇಲೆ ಬರೆದಿದ್ದಾರೆ, ಇವತ್ತು ವೈಷ್ಣವರು ಶಿವನ ಮೇಲೆ ಸ್ತೋತ್ರ ಬರೆದಿದ್ದಾರೆ, ನಿಮಗೆ ಆಶ್ಚರ್ಯ, ಶೈವರಾಗಿ ಬರೀ ಶಿವನ ಮೇಲೆ ಅಷ್ಟೇ ಸ್ತೋತ್ರ ಬರೆದವರು ಎಷ್ಟು ಬರೆದಿದ್ದಾರೋ ಅದಕ್ಕಿಂತ ಜಾಸ್ತಿ ಹರಿದಾಸರ ಹಾಡು ಸಿಗ್ತಾವೆ ನಿಮಗೆ. ಅದು ಈ ಕ್ವಾಲಿಟಿ ಬತ್ತಲ್ಲಿರೋದಿಲ್ಲ. ಅಂದರೆ ತಾರತಮ್ಯ ಬಿಡದೇನೆ, ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು, ಎಷ್ಟು ಸ್ತೋತ್ರಗಳಿವೆಲ್ಲ ಕೊಡೋದು. ಇಂಥ ಒಳ್ಳೆ ಸ್ವಾರಸ್ಯ ಯಾವ ಶೈವರೂ ಬರೆದೇ ಇರತಕ್ಕಂಥ ಶಿವಸ್ತೋತ್ರ ಇದೆ, ಯಾವ ಗಾಢಭತ್ತರು ಬರಲಿಕ್ಕೆ ಸಾಧ್ಯ ಇಲ್ಲದ ಗಣೇಶನ ಸ್ತೋತ್ರ ಇದೆ. ಎಲ್ಲ ಸ್ತೋತ್ರಗಳು ಸುರಿಮಣೆ, ನಾರಾಯಣ ಸ್ತೋತ್ರಗಳು ಪ್ರಧಾನ, ಅದರಲ್ಲಿ ಸ್ತೋತ್ರ ಪ್ರಧಾನ, ಅದರಲ್ಲಿ ಉಪದೇಶಗಳು, ಎಲ್ಲಿ ನೋಡಿದ್ರು ದೇವರ ಸ್ಮರಣೆ. ಯಾರೋ ಡಂಗೂರ ಹೊಡಿತಾ ಇದ್ದ ನೋಡಿದ್ರು ದಾಸರು, ಡಂಗೂರವ ಸಾರಿರಯ್ಯ ಟಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರ ದೈವವೆಂದು ಡಂಗೂರವ ಸಾರಿರಯ್ಯ. ಆ ಡಂಗೂರ ಅಲ್ಲಿಗೆ ಉಪಯೋಗ ಮಾಡ್ಕೊಳ್ತಾರೆ ದಾಸರು, ಏನೇ ಕಂಡ್ರೂ ಕೂಡ ಆ ಕಡೆ ಅಪ್ಲೈ ಮಾಡ್ಕೊಳ್ತಾರೆ ತಕ್ಷಣನೇ. ಯಾರೋ ಗಂಟೆ ಹೊಡೆದ್ರು, ಹಿಂದಿನ ಕಾಲಕ್ಕೆ ಗಂಟೆ ತಿಳಿಸ್ಬೇಕಾದ್ರೆ ಜೋರಾಗಿ ಹೊಡಿತಾ ಇದ್ರು, ಹಳ್ಳಿಗಳು ತಾಲೂಕು ಹೆಡ್ ಕಾಟ್ಸೋ ತಾಲೂಕು ಗಂಟೆ ಅಂತಲೇ ಇರ್ತಿತ್ತು, ತಾಲೂಕು ಕಚೇರಿ ಗಂಟೆ ಅಂತಲೇ ಹೊಡಿತಾ ಇದ್ರು, ಎಲ್ಲ ಹೊಡೆದ್ರು. ತಕ್ಷಣ ತಾಸು ಪಾರಿಸುತ್ತಿದೆ ಕೇಳಿ ಹರಿದಾಸರೆಲ್ಲ, ಅದ ಮೇಲೆ ಒಂದು ಹಾಡು, ಗಂಟೆ ಹೊಡಿತಾ ಇದ್ದಾರೆ ಹುಷಾರಾಗಿರಿ, ಏನೋ ಆಯುಷ್ಯ ಹೋಯ್ತು ಹೋಯ್ತು ಅಂತ ಎಚ್ಚರಿಸ್ತಾ ಇದ್ದಾರೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಪರೀಕ್ಷಾದಲ್ಲಿ ಬೆಲ್ಲ ಹೊಡಿತಾರಲ್ಲ, ಎಷ್ಟು ಟೈಮ್ ಆಯಿತು ಅಂತ ಹೇಳೋದಕ್ಕೋಸ್ಕರ, ಎಷ್ಟು ಉಳಿದಿದೆ ಎಷ್ಟಾಯಿತು ಅಂತ ಹೇಳೋದಕ್ಕೆ. ಆ ತಾಸನ್ನು ಭೀಮಸೇನ ದೇವರ ಕಥೆ ನಿನ್ನೆ ಕೇಳಿದವಲ್ಲ, ಆ ರೀತಿ ಮನುಷ್ಯ ದೇಹ ಅಸ್ಥಿರ, ಮರ್ತ್ಯ ಶರೀರ, ಯನ್ಮರ್ತ್ಯ ದೇಹೋಪಿ ವಿನಿಶ್ಚಿತಾಯು ಮಮಾಸ ಹರ್ಷ ಅಂತ ಹೇಳ್ತಾರಲ್ಲ, ಹಾಗೆ ಗಂಟೆ ಹೇಳಿದರು. ಇನ್ನೊಬ್ರು ಯಾರೋ ಬಿಂದಿ ತೊಗೊಂಡು ನೀರು ಹೊಟ್ಟಿದ್ರು ಪಾಪ, ಬಿಂದಿಗೆ ಹಿಡ್ಕೊಂಡ್ಬಿಟ್ಟು. ಅದ್ರ ಮೇಲೆ ಒಂದು ಹಾಡು, ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೇ ಬಿಂದಿಗೆ, ಅಲ್ಲಿ ಒಂದು ಹಾಡೆ, ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೇ ಬಿಂದಿಗೆಯ. ಯಾರು ಕಲ್ಲು ಸಕ್ಕರೆ ವ್ಯಾಪಾರ ಮಾಡ್ತಾರೆ ಅದ ಮೇಲೆ ಒಂದು ಹಾಡು, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ. ಇಷ್ಟು ವೆರೈಟಿ ಯಾರಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಕಂಡು ಕಡಿಮೆ ಹಾಡಲಿಕ್ಕೆ ಶುರು ಮಾಡ್ತಾರೆ. ಯಾವ ಸಿಕ್ಕರೂ ಸರಿನೇ. ಅದೇ ರೀತಿಯಲ್ಲಿ ಯಾರೋ ಬುಡುಬುಡಿಕೆಯನ್ನು ಹೋಗ್ತಾ ಇದ್ದ, ಬುಡುಬುಡಿಕೆಯನ್ನು ಬಡ್ಕೊಂಡು ಹೋಗ್ತಾ, ಅದ್ರ ಮೇಲೆ ಒಂದು ಹಾಡು ಮತ್ತೆ, ಅದೇ ಶೈಲಿಯಲ್ಲಿ ಹಾಡು ಮತ್ತೆ, ಬುಡುಬುಡಿಕೆ ಹಾಡೇ ಆಗ್ಬೇಕು. ಜಯ ಜಯದೆ ಜೈವದೆ ಈ ಮನೆತನಕ್ಕೆ ಶುಕರಂ ಗಕ್ಕಿ ಹೇಳುತ್ತದಪ್ಪ, ಅದು ಇಡೀ ಭಾಗವತದ ಸಾರವನ್ನು ಬುಡುಬುಡಿಕೆ ಹಾಡೇ ಹೇಳಿ ಹಾಕಿಬಿಡ್ತಾರೆ. ಯಾವುದು ಕೇಳಿದ್ರು ಕೂಡ ತಕ್ಕ, ಯಾರೋ ಜಂಗಮ ಹೋಗ್ತಾ ಇದ್ದ ಅವ್ರ ಮೇಲೆ ಒಂದು ಹಾಡು ಮತ್ತೆ, ಜಂಗಮರು ನಾವು ನಾವು ಲಿಂಗಾಂಗಿ ಹೇಳೋದು, ಅದ್ರ ಮೇಲೆ ಹಾಡು. ಅಡುಗೆ ಮಾಡೋನು ಕಂಡ ಅದಕ್ಕೊಂದು ಅಡುಗೆ ಹಾಡು, ಅದಕ್ಕೊಂದು ಹಾಡು, ಅನುಭವದ ಅಡುಗೆ ಏನು ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅದ್ರ ಮೇಲೆ ಒಂದು ಹಾಡೇನೆ, ಏನು ಸಿಕ್ಕರೆ ಅದ ಮೇಲೆ ಹಾಡು. ಆಚಾರ್ಯ ಮಾತು ಅರ್ಥ ಆಗ್ತದೆ, ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈ ಮೇಘಾಗ್ನಿ ಭಾರತಿ ತಲಾದಿ ರವೈಶ್ಚ ಸರ್ವೈ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಪರಪ್ರೀತಿ ಉಪೈತ್ಯತೋಲಂ ಅಂದ ಐತರೆಯ ಭಾಷ್ಯದ ಮನೆ ಮಾತು. ಏನೇ ಮಾಡಿದರೂ ಹೇಳಬೇಕು, ಮಕ್ಕಳಾಡಿಸುವಾಗ ಮಡದೇವಳ ಅಕ್ಕಡದಲ್ಲಿ ಹೇಳ್ತೇವಲ್ಲ, ಅದಿಷ್ಟನ್ನು ಹಾಗೆ ಹೇಳ್ತಾರೆ. ಗಿಡಿಯು ಪಂಜರದೊಳಿಲ್ಲ ಅವ್ರ ಬಗ್ಗೆ ಒಂದು ಮಾತಿದೆ, ತಮ್ಮ ಪುತ್ರ ವಿಯೋಗವಾದ ಬರದ ಹಾಡು ಅಂತ ಹೇಳಿದರೆ, ಅಲ್ಲೂ ಕೂಡ ಅದನ್ನು ಅಧ್ಯಾತ್ಮದಲ್ಲಿ ಹಾಡಿದರೆ ಹೊರತು ಬೇರೆ. ಗಿಡಿ ಪಕ್ಷಿ ದಾಸುಪರ್ಣ ಸೈಜಾ ಸಖಾಯ, ಗಿಳಿಯು ಪಂಜರದೊಳಗಿಲ್ಲ ಬಿಡುಗ ಸದ್ಗತಿ ಹೋಗಿದ್ದಾನೆ ಅಂತ ಅರ್ಥ. ಇಂಥ ತಂದೆ ಇದ್ದಾಗ ಸದ್ಗತಿ ಹೋಗದೆ ಏನು ಮಾಡ್ತಾನೆ ಮಗ ಅಂತ ಅರ್ಥ. ಅದಕ್ಕೆ ಆಚಾರ್ಯ ಬರೀತಾರೆ, ಪಾಂಡುರಾಜ ಎಲ್ಲಿ ಹೋದ, ಸದ್ಗತಿ ಹೋದ ಯಾತಕ್ಕೆ, ಪಾಂಡುಸ್ತು ಪುತ್ರಕ ಗುಣೈಹಿ ಸ್ವಗುಣೈಶ್ಚ ಅಂತ ಹೇಳ್ತಾರೆ. ತನ್ನ ಮಕ್ಕಳು ಭೀಮಸೇನಾದಿ ಮಕ್ಕಳಿದ್ದಾಗ ಕೇಳಬೇಕ ಪಾಂಡುರಾಜನ ವೈಭವ, ಸದ್ಗತಿ ಹೋದ, ಮತ್ತು ವೇದವ್ಯಾಸರ ಮಗ ಆತ ಅದು ಸದ್ಗತಿ ಹೋದ. ಆ ಮಾತಿನಲ್ಲಿ ಗಿಳಿಯು ಪಂಜರದಲ್ಲಿ ಹೇಳಬೇಕು ಅಧ್ಯಾತ್ಮವನ್ನು ತುಂಬಿಸಿ ಹೇಳ್ತಾರೆ. ಆ ಮಾತುಗಳಿಗೆ ಕೊನೆಯಿಲ್ಲ ಮೊದಲಿಲ್ಲ, ಇನ್ನು ಸತತ ಗಡನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಪತಿ ಪ್ರೇರಿಸುವಳು ಪಾರ್ವತೀ ದೇವಿ. ಆ ದೇವತೆಗಳು ಏನೇ ಕೆಲಸಗಳು ಎಲ್ಲ ಹಿಡ್ತಾ ಹೋಗ್ತಾರೆ. ಸತತ ಗಡನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಪತಿ ಪ್ರೇರಿಸುವಳು ಪಾರ್ವತೀ ದೇವಿ. ಯುಗತಿ ಶಾಸ್ತ್ರ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವ. ಯುಗತಿ ಶಾಸ್ತ್ರಗಳಲ್ಲಿ ವರದ ಸಂಭವ ನರಸಿ, ಯಾರ್ಯಾರು ಏನೇ ಕೆಲಸ ಮಾಡ್ತಾರೆ ಎಲ್ಲ ಹೇಳ್ತಾ ಬರ್ತಾರೆ. ಸತತವಾಗಿ ಎಲ್ಲದಕ್ಕೂ ಕಾಮನ್ ಅದು. ಸತತ ಗಡನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಸತತ ಪತಿ ಪ್ರೇರಿಸುವಳು ಪಾರ್ವತೀ ದೇವಿ. ಸತತ ಮುಕುತಿ ಪದಕ ಮನವೀವ ಮಹಾರುದ್ರ ದೇವ, ಸತತ ಅಂಬುದು ಎಲ್ಲದಕ್ಕೂ ಕಾಮನ್ ಅನ್ವಯ ಮಾಡಿಕೊಂಡ್ರೆ ಅವರ ತತ್ವಾಭಿಮಾನಿ ದೇವತೆಗಳು ಆ ಕೆಲಸ ಮಾಡ್ತಾ ಇದ್ದಾರೆ. ಪುರಂದರ ವಿಠಲು ಸತತ ಇವರೊಳಗೆ ನಿಂತು ಈ ಕೃತಿಯ ನಡೆಸುವನು, ತೇನವಿನ ತೃಣಪಿನ ಚಲತಿ ತತ್ತತ್ರ ಸ್ಥಿತೋ ವಿಷ್ಣು தத்தச்சக்தீஹி பிரபோதயன் ஏகையேவ மகாசக்திஹி குருதே சர்வமஞ்சத. பெரிய சாஸ்திரார்த்தமே திடீராக மாட்டார். சகலவெல்லவோ ஹரி சேவை எண்ணி ருக்மிணி அரசன் அல்லாதில்லவெண்ணி ஆச்சார மாத்து காயேன வாச்சா மனசேந்திரிய பாகவத எல்லாதனும் சேர்த்து எடுத்தாரே எல்லவும் தேவருக்கு அர்ப்பணை மாடி அந்த எடுத்தா சகலவெல்லவோ ஹரி சேவை எண்ணி முகாபோகங்களும் சுழாதிகளும் எஷ்டு வெரைட்டிகள் கொடுத்தாரு. ஆனேனு காய்தாக ஜானவித்தேனு நானு வதலலு ஈக கேடதித்தேனு தானவாந்தக தீனரட்சகனெம்போ நாம உழிசிக்கொள்ளோ புரந்தர விட்டல. நாக்கேலைனஷ்டு ஜாஸ்தி இல்ல எஷ்டு எடுத்தாரு. மத்தே எடுத்தாரு தனுவ தனுசுத்தி இல்லதவகே மந்திரதா ஃபலவே. தனுசுத்தி இல்ல ஏன் ஃபல, மனசுத்தி இல்ல மந்திரத ஃபல ஏனோ. மிந்தரேனு ஸ்ரீசைலத காகையந்தே ಹೇಳ್ತಾರೆ. ಮಿಂದರೇನು ಮಿಸೈದದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೇಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಸ್ನಾನ ಮಾಡಿಕೊಂಡೇ ತಮಾಷೆ ಮಾಡ್ತಾ ಇದ್ರು. ಅಂದರೆ ಜನ ತಮಾಷೆ ಮಾಡಿದ್ರೆ ಸೀಶೈಲದ ಕಾಕಿ ಆಗಬು ಯಾವುದಕ್ಕಾಗಿ ಆಗಬಾರದೆ ಇನ್ನೊಂದು ವಾಕ್ಯ ಬಯೋದಕ್ಕೆ ತಯಾರು. ನಮ್ಮ ಜನ ಎಲ್ಲ ನೆಗೆಟಿವಾಗಿ ನೋಡೋದು ಬರೀ ಕಾಗೆ ಅನ್ನಬಾರದೆ ಸೀಶೈಲದ ಕಾಗೆ ಆಗಬೇಕಂತಾರೆ. ಅಂದರೆ ಸೀಶೈಲದಂಥ ಕ್ಷೇತ್ರ ಅಲ್ಲಿದ್ದು ಹೀಗೆ ಮಾಡ್ತಾರಲ್ಲ ಅಂತ ಹೇಳಬೇಕಾಗಿದೆ. ಮಠಕ್ಕೆ ಬಂದು ಬೈಲಿ ಊಟ ಮಾಡ್ತಾರೆ ಹಾಗೆ ಹಾಗೆ ಮಠಕ್ಕೆ ಬಂದು ಅಂತ ಹೇಳಿದಾಗ ಪಾವಿತ್ರ್ಯದ ಸ್ಥಾನದಲ್ಲೂ ಅಪವಿತ್ರ ಕೆಲಸ ಮಾಡಿದರೆ ಅದಕ್ಕೆ ಹೇಳಬೇಕಾಗಿದೆ ಶ್ರೀಶೈಲದ ಕಾಗೆಯಂತೆ. ಆ ಮಾತುಗಳು ಎಷ್ಟೋ ಲೆಕ್ಕನೇ ಇಲ್ಲ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಎಷ್ಟು ನೂರಕ್ಕೆ 90 ಪಾಲು ಜನ ಕನ್ವಯೋಗ ಮಾತುಗಳು ಎಲ್ಲ ಕೂಡ. ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರವು ಅಂತ ಹೇಳ್ತಾ ಅರಿವೆಯ ಮುಸುಕು ಮೂರಿಗೆ ಹಾಕಿ ಪರಸತಿಯರ ಗುಣ ಮರದೊಳು ಸ್ಮರಿಸುತ್ತಾ ಪರಮ ವೈರಾಗ್ಯಶಾಲಿ ಎಂದೆನಿಸುವುದು ಉದರ ವೈರಾಗ್ಯವಿದು. ಎಷ್ಟು ನಿರ್ಭಯವಾಗಿ ದಾಸರು ಖಂಡನೆ ಮಾಡ್ತಾರೆ. ಉದಯ ಕಾಲದಲ್ಲೆದ್ದು ಇದು ಧನುರ್ಮಾಸ ಬೇರೆ ಗೊತ್ತಲ್ಲ, ಧನುರ್ಮಾಸ ನದಿ ಸ್ನಾನಕ್ಕೆ ಹೋದವರು ಉದಯ ಕಾಲದಲ್ಲೆದ್ದು ಗಡಗದನೇ ನಡುಗುತ್ತಾ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲಿ ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಹೇಳ್ತಾರೆ ಪರಮ ವೈರಾಗ್ಯ ಏನು ಪ್ರಯೋಜನ. ಅದರಿಂದ ಈ ಮಾತಿನಲ್ಲಿ ಕಂಚುಗಾರನ ಬಿಡಾರದಂತದಿ ಕಂಚು ಹಿತ್ತಾಳೆ ಪ್ರತಿಮೆಯ ನರಹಿ ಇದೆಲ್ಲ ಕೂಡ ವಿಷ್ಣು ತೀರ್ಥರು ಭಾಗವತ ಸಾರವತ್ತ ಸಂಸ್ಕೃತದಲ್ಲಿ ಬರೀತಾರೆ ಈ ಮಾತುಗಳನ್ನು. ಕಡದಲ್ಲಿ ದಾಸ ಹೇಳಿದ್ದ ಅವರೆಲ್ಲ ಘಂಟಾನಾದಂ ಕುರುವಂತ ಅಂತ ಬರೀತಾ ವಿಷ್ಣು ತೀರ್ಥ ಎಲ್ಲ ಪದ ಹಾಗೆ ಉಪಯೋಗಿಸ್ತಾರೆ. ಯಾಕೆ ಪುರಂದಾಸ ಮಾತು ಕೇಳಿ ಚೇಂಜ್ ಆದವರು ಅವರು ಮಂಚಬಾರದು ಮಡದಿಬಾರದು ಒಂದು ಮಾತಿಂದ ಚೇಂಜ್ ಆಗಿದ್ದರಿಂದ ಈ ದಾಸರ ಹಾಡನ್ನು ಸಂಸ್ಕೃತದಲ್ಲಿ ಹಾಗೆಯೇ ಭಾಗವತ ಸಾರೋದ್ಧಾರದಲ್ಲಿ ಬರೀತಾರೆ ಅಂದರೆ ದಾಸರ ಮಾತು ಎಷ್ಟು ಎಫೆಕ್ಟಿವ್ ಆಗಿರ್ತದೆ. ಇದು ಪುರಂದರದಾಸರ ಜೀವನ ಸಾಧನೆ. ಮುಂದೆ ಅವರಿಗೆ ಸಂಗೀತದಲ್ಲಿ ಕೀರ್ತಿ ಬಂತು, ಸಾಹಿತ್ಯದಲ್ಲಿ ಬಂತು. ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಬರೆಯೋದು ಹೇಳೋದೆಲ್ಲ ತಿಳಿಯೋಕ್ಕೋಸ್ಕರ, ನಮಗೆ ತಿಳಿದೇ ಅಂತ ತೋರಿಸೋದಕ್ಕಲ್ಲ, ತಿಳಿಲಿ ಅಂತ ಹೇಳೋ ವಿಚಾರ. ಇವತ್ತು ಇಂಜೆಕ್ಷನ್ ಡಾಕ್ಟರ್ ಕೊಡ್ತಾನೆ, ಅವ್ನು ಯಾಕೆ ಕೊಡಬೇಕು? ಅವನು ಇಂಜೆಕ್ಷನ್ ಕೊಂದು ಗೊತ್ತಾಗಬೇಕಲ್ಲ, ರಕ್ತ ಸುರಿತಿರ್ಬೇಕು. ಆ ರೀತಿ ಕೊಟ್ಟರೆ ಒಳ್ಳೆ ಡಾಕ್ಟರ್ ಒಬ್ಬರು ಇಂಜೆಕ್ಷನ್ ಕೊಟ್ಟಿದ್ದು ಗ್ಯಾರಂಟಿ ಆಯಿತು ಅಂತ ತಿಳ್ಕೊತಾರ? ಕೆಲವು ಡಾಕ್ಟರ್ಸ್ ಹೇಗೆ ಇಂಜೆಕ್ಷನ್ ಕೊಡ್ತಾರೆ, ನಿಮ್ಗೆ ಕೊಟ್ಟಿದ್ದು ಗೊತ್ತಾಗ ಇನ್ನೂ ಕೊಡ್ದು ಅಂದ್ಕೊಂಡಿರ್ತಾನೆ, ಕೊಟ್ಟಾಯ್ತು ಅಂದ್ಬಿಡ್ತಾನೆ. ಹಾಗೆ ಈ ಥರ ಅದು ಜಾಣತನ, ಹೇಗೆ ಹೇಳಬೇಕು ಹೇಗೆ ತಿಳಿಬೇಕು ಅಂತ ದಾಸರು ಉಪಯೋಗಿಸ್ತಾರೆ. ಅಷ್ಟು ಬರೆದ್ರಲ್ಲ, ಸುಲಭವಾದ ಪದಗಳು, ಸರಳವಾದ ಪದಗಳು, ಸ್ವಲ್ಪ ಕೂಡ ಕಷ್ಟ ಇರಬಾರದು. ಹೇಳಲಿಲ್ಲ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ, ಇದು ಭಾಗ್ಯವಿದು ಭಾಗ್ಯವಿದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜರ ಸು. ಏನಾದ್ರು ಕಷ್ಟ ಇದೆ ಅದರೊಳಗೆ? ಏನು ಕಷ್ಟ ಇಲ್ಲ. ನೆನಪಿಟ್ಕೊಳ್ಳಿ, ನಾಲ್ಕು ಅಕ್ಷರ ಬೆರಳಕ್ಕೆ ಹೊರಟಾಗ ಬರಿಷ್ಠನಿಗೆ ತಾನು ತಿಳಿದು ತೋರಿಸೋ ಒಂದು ಹಮ್ಮಿರ್ತದೆ. ಅದಕ್ಕೆ ಅರ್ಥವಾಗದಾಗ ಬರೀತಾರೆ. ಎಷ್ಟೋ ಜನ ಆಧುನಿಕ ಕವಿಗಳು ಬರೀತಿರ್ತಾರಲ್ಲ, ಪೇಪರ್ಲ್ಲಿ ಬರ್ತಾರೆ, ಯಾರು ಬೇಕಾದ್ರೂ ಓದಿ, ನಿಮಗೆ ಸಾಮಾನ್ಯ ಅರ್ಥ ಆಗೋದಿಲ್ಲ. ಅವು ಡಿಕ್ಷನರಿ ಬೇಕೇ ಬೇಕಾಗ್ತದೆ, ಕಷ್ಟಪಟ್ಟು ಓದ್ಕೋತಾರೆ, ಕೊನೆಗೆ ಅರ್ಥ ಆಗ್ತದೆ. ಇದಕ್ಕೆ ಅರ್ಥನೇ ಇರಲಿಲ್ಲ ಅಂತ ಆಗ ಅರ್ಥ ಆಗ್ತದೆ. ಮೊದಲು ಕಷ್ಟಪಟ್ಟು ಆಮೇಲೆ ಓದಿದ್ದೆಲ್ಲ ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ದಾಸರಾಗಲ್ಲ, ಪದಗಳಿರೋದು ಕಮ್ಯುನಿಕೇಟ್ ಮಾಡೋಕ್ಕಷ್ಟೇ, ಪದಗಳಿರೋದು ಹೇಳೋಕ್ಕೆ ಅಷ್ಟೇ ಹೊರತು ಅದನ್ನೇ ಟೈಮ್ ವೇಸ್ಟ್ ಮಾಡೋಕ್ಕಿರಬಾರ್ದು. ಸರಳವಾದ ದಾಸ ಸಾಹಿತ್ಯದಷ್ಟು ಸರಳವಾದ ಕನ್ನಡ ಸಾಹಿತ್ಯ ಮತ್ತೊಂದು ಸಿಗೋದಿಲ್ಲ. ಭಾರಿ ಸರಳವಾಗಿ ಬರೋದು ದಾಸರು. ಅದಕ್ಕೇನೆ ಹೇಳೋದಾದರೆ, ಇವತ್ತು ಯಾವುದೇ ಡಿಕ್ಷನರಿ ಇಲ್ಲದೆ ಅರ್ಥವಾಗತಕ್ಕಂಥ ದೊಡ್ಡ ಸಾಹಿತ್ಯ ಬೇಕು ಅಂದರೆ ಹರಿದಾಸ ಸಾಹಿತ್ಯಕ್ಕೆ ಮಾತ್ರ ಗುಣ ಇದೆ, ಬೇರೆ ಯಾವುದಕ್ಕೂ ಆ ಶಕ್ತಿ ಇಲ್ಲ. ಅಷ್ಟು ಸರಳ. ಅದನ್ನೇ ಗುಣದಾಸರೆಲ್ಲ ಮೇಂಟೈನ್ ಮಾಡ್ತಾರೆ. ಚಿರಜೀವಿ ಆಗೆಲವ ಚಿನ್ನ ನೀನು ಪರಮ ಭಾಗವತರ ಪದಧೂಡಿ ಧರಿಸುತ್ತಲಿ. ವಿಷಯ ಮುಖ್ಯ ಅವರಿಗೆ, ಇದು ಮುಖ್ಯ ಆಗಬಾರದು. ಈ ದೃಷ್ಟಿಯಲ್ಲಿ ಹರಿದಾಸರ ಒಂದು ಕೃತಿಗಳಲ್ಲಿ ಸಾಹಿತ್ಯ ಸಂಗೀತ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ, ಕೇಳಿದ ತಕ್ಷಣ ಮನುಷ್ಯ ಬರ್ತಾನೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂಫಣಿ. ಇವತ್ತು ಚಿಕ್ಕ ಮಕ್ಕಳಿಗೆ ನೀವು ಅದು ಕಾದಂಬರಿ ಹೋದರೆ ನಿದ್ದೆ ಬರೋದಿಲ್ಲ, ಅವಕ್ಕೆ ಹರಿದಾಸ ಹಾಡಿ ನಿದ್ದೆ ಬರುತ್ತದೆ. ಶಿಶುಗಳಿಗೂ ಸಂಗೀತ ತಿಳಿತದಂತೆ, ಪಶುಗಳಿಗೂ ತಿಳಿತದಂತೆ. ಇನ್ನೊಂದು ಅರ್ಥ, ತಿಳಿದವರು ಪಶುಗಿಂತ ಹೊಪ್ಪಿಸುತ್ತೆ. ಇನ್ನೊಂದು ಅರ್ಥ, ಪಶುವಿಗೂ ತಿಳಿತದೆ, ಶಿಶುವಿಗೂ ತಿಳಿತದೆ, ಹಾವಿಗೂ ತಿಳಿತದಂತೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣಿ ಅಂತ ಸಂಸ್ಕೃತದ ಮಾತು. ಇವತ್ತು ಯಾವ ಕನ್ನಡ ಕವನ ಹೇಳಿದರೂ ಮಕ್ಕಳು ನಿದ್ದೆ ಮಾಡೋದಿಲ್ಲ, ಹರಿದಾಸ ಹಾಡಿ ನಿದ್ದೆ ಮಾಡ್ತಾರೆ. ತೂಗಿರೆ ರಂಗನ ತೂಗಿರೆ ಕಟ್ಟ ತಕ್ಷಣ ನಿದ್ದೆ ಬಂದುಬಿಡ್ತದೆ. ಕೂತವರೇ ಬರ್ತದೆ ಪಾಪ, ಅವರೇ ಬರೋದೇ ಆಶ್ಚರ್ಯ ಅಲ್ಲ. ಜೋ ಜೋ ಶ್ರೀಕೃಷ್ಣ ಪರಮಾನಂದ, ಎಷ್ಟು ಅದ್ಭುತವಾದ ಮಾತುಗಳು ವಿಷ್ಣು ಕೂಡ. ಇವತ್ತು ಹೇಳೋ ಸ್ವಲ್ಪ ಅವತ್ತು ಹೇಳಬೇಕಾಗಿದ್ದ ದಾಸರು ಫಸ್ಟು, ಅವ್ರು ಹೋದ ದಾರಿಯಲ್ಲಿ ಹೋಗೋದು ದೊಡ್ಡದಲ್ಲ, ಬಟ್ ದಾರಿ ಕ್ರಿಯೇಟ್ ಮಾಡೋ ಭಾರಿ ದೊಡ್ಡದು. ಆ ರೀತಿ ಎಲ್ಲ ರೀತಿಯಲ್ಲಿ ದಾರಿ ತಯಾರು ಮಾಡಿದ ಹಿರಿಮೆ ಶ್ರೀಪಾದರಾಜರು ಮೊದಲಾದ ಇತಿತ್ರಯರದು, ಭಾರಿ ಬೆಳೆಸಿದ್ದು ಪುರಂದರದಾಸರ ವೈಶಿಷ್ಟ್ಯ. ಆ ರೀತಿ ಮಾಡಿ ಸಂಗೀತದೊಳಗೂ ಯೋಚನೆ ಮಾಡಿದ್ರಂಥ ದಾಸರು. ಸಂಗೀತ ಕಲಿತ ಸುಲಭ ಅಲ್ಲ, ಭಾರಿ ಕಷ್ಟನೇ. ಒದರೆ ಒದರೆ ಸಂಗೀತ ಒಂದೊಂದು ಮಾತು ಬೇರೆ ಇರ್ತದೆ, ಓವರ್ ನೈಟ್ ಬರೋದಿಲ್ಲ ಅದು. ಅದಕ್ಕೆ ದಾರಿ ಪ್ರಯೋಗ ಮಾಡಿ ಪಿಳ್ಳಾರಿ ಗೀತೆ ಅಂತ ಬರೆದ್ರಂತೆ. ಪಿಳ್ಳಾರಿ ಗೀತೆ ಅಂದ್ರೆ ಏನು? ಪಿಳ್ಳೆ ಚಿಕ್ಕದು ಅಂತಾರಲ್ಲ, ಸಣ್ಣ ಸಣ್ಣ ಹಾಡುಗಳು. ಪದ್ಮನಾಭ, ಪರಮ ಪುರುಷ, ಪರಂಜ್ಯೋತಿ ಸ್ವರೂಪ ಅಂತ ಹೇಳೋದು. ಅದು ಅಂತ ಸದ ಚಿಕ್ಕದಾಗಿ ಬರೆದು ಬರೆದು ಕೂಡ ಚಕ್ರ ತಿಳಿಬೇಕು ಜನಗಳಿಗೆ, ಎಂಟ್ರಿ ಸಿಗಬೇಕು. ಆ ರೀತಿ ಮಾಡಿದರೆ ಮಾಯಾ ಮಾಡವ ಗೌಡ ಮೊದಲಾದ ರಾಗಗಳಲ್ಲಿ ಚಿಕ್ಕ ಚಿಕ್ಕ ಕೃತಿಗಳು ಸರಳವಾದ ರಾಗದಲ್ಲಿ ಹಾಡಬೇಕು, ಮುಂದೆ ಬೆಳೆಸಬೇಕು. ಸಂಗೀತಕ್ಕೂ ಕಾಣಿಕೆ ಆಯಿತು. ಅವರಿವ್ರು ಹೇಳಿದರೆ ಏನೋ ಹೇಳ್ತಾರೆ ಅಂತೇಳಿ, ತ್ಯಾಗರಾಜರು ಗೊತ್ತಲ್ಲ ಸಂಗೀತದಲ್ಲಿ ಅಲ್ಟಿಮೇಟ್ ಇದ್ದಾಗಿದ್ದಾರೆ. ಅಂಥವ್ರು ಪುರಂದಾಸನ ಹೊಗಳಬೇಕಾದ್ರೆ ಎಷ್ಟೋ ಹಾಡುಗಳನ್ನು ಹಾಗೆ ಅವರು ಪ್ರೀತಿಯಿಂದ ತಮ್ಮ ತೆಲುಗಿಗೆ ಒಯ್ತಾರೆ ಅಂತ ತಿಳ್ಕೊಂಡ್ರೆ ಪುರಂದರದಾಸರ ಮಹಿಮೆ ಏನು ಅಂತ ಗೊತ್ತಾಗ್ತದೆ. ಅದ್ರ ಬಗ್ಗೆ ನಿಜವಾಗ್ಲೂ ಹೇಳೋದಾದರೆ ನಮ್ಮಲ್ಲಿ ಭಜನೆ ಲಿಮಿಟ್ ಮಾಡಿದ್ದಾರಷ್ಟೇ, ಯಾವುದೇ ದಾಸರಾಡು ಭಜನೆ ಮಾಡಿದ್ರೆ ಕತೆ ಮುಗೀತು ನಮ್ಮದು. ಕೃಷ್ಣಾರ್ಪಣ ಮಸ್ತು ತಪ್ಪದು. ಸುಮ್ಮನೆ ಘೋಷಣೆ ಮಾಡಿದರೆ ವೇದ ಅಲ್ಲ, ಭಜನೆ ಮಾಡಿದರೆ ಹರಿದಾಸ ಸಾಹಿತ್ಯ ಅಲ್ಲ. ವೇದಾರ್ಥ ತಿಳಿದ್ರೆ ವೇದ, ಅರ್ಥ ಮಾಡಿಕೊಂಡ್ರೆ ಹರಿದಾಸ ಸಾಹಿತ್ಯ. ಅರ್ಥ ಮಾಡಿಕೊಳ್ಳೋ ರೀತಿ ಹರಿದಾಸ ಸಾಹಿತ್ಯದ ಅಧ್ಯಯನ ನಡೆಯೋದು ಬಹಳ ಕಡಿಮೆ, ಅದು ವ್ಯಾಪಕ ನಡಿಬೇಕದು. ಕೃತಿಗಳು ಪ್ರತ್ಯೇಕ ಪ್ರಕೃತಿಗಳನ್ನು ಓದಬೇಕು. ಆಪಾದ ಆನಂದ, ಆನಖ ಆನಂದ, ಆ ಜಾನು ಆನಂದ, ಆ ಜಂಖೆ ಆನಂದ, ಪುರಂದಾಸ ಸುಳಾದಿ ಅದು ಒಂದು ದೇವರು ಮಹಿಮೆ ಹೇಳ್ತಾರೆ. ಆಪಾದ ಆನಂದ, ಪರಮಾತ್ಮರ ಪಾದದಲ್ಲಿ ಆನಂದ ಇದೆ. ಆ ನಖ ಆನಂದ, ಪರಮಾತ್ಮನ ಉಗುರು ಜ್ಞಾನಾನಂದಮಯ ಅಂತ ಹೇಳ್ತಾರೆ. ಪರಮಾತ್ಮನ ಉಗುರು ಜ್ಞಾನಾನಂದಮಯ, ಪರಮಾತ್ಮನ ಕೇಶಗಳು ಜ್ಞಾನಾನಂದಮಯ. ಶುಕ್ಲಕೇಶ ಕೃಷ್ಣ, ಶುಕ್ಲ ಸಾಕ್ಷಾತ್ ಬಲರಾಮದೇವರು ಆವೇಶ ಇಡ್ತಾರೆ. ಕೃಷ್ಣಕೇಶ ಸಾಕ್ಷಾತ್ ನಾರಾಯಣ ಅಂದರೆ ಪರಮಾತ್ಮನ ಪ್ರತಿಯೊಂದು ಕೂಡ ಜ್ಞಾನಾನಂದಮಯ ಪರಮಾತ್ಮ. ಆ ಚಿತ್ರ ಕೊಡಬೇಕಾದ್ರೆ ದಾಸರು ತಮ್ಮದೇ ಆದ ಭಾಷೆಯಲ್ಲಿ, ಆ ಪಾದ ಆನಂದ, ಆ ಜಾನು ಆನಂದ ಮೊಳಕಾಲು, ಆ ಜಂಖೆ ಆನಂದ, ಆ ನಖ ಆನಂದ ಅಂತ ಹೇಳ್ತಾ ಎಷ್ಟು ಸರಳವಾದ ಮಾತಲ್ಲಿ ಹೇಳ್ತಾರೆ. ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋ, ಅಣುವಿನಲ್ಲಿದ್ದಾನೆ ಪೂರ್ಣ, ತೃಣದಲ್ಲಿದ್ದಾನೆ ಪೂರ್ಣ, ಕಾಷ್ಟದಲ್ಲಿದ್ದಾನೆ ಪೂರ್ಣ, ಅಣು ರೇಣು ತೃಣ ಕಾಷ್ಟ ಕಾಷ್ಟದಲ್ಲಿದ್ದಾನೆ ಮತ್ತೆ ಪರಿಪೂರ್ಣ. ದೇವರ ಮಹಿಮೆ ಇವತ್ತು ನೋಡಿ, ವೈರಲ್ ಕರೆಂಟ್ ಇದೆ. ಏನೋ ಪಾಪ ಅದು ಜನರೇಟರ್ ಸ್ಟೇಷನ್ ಏನು ಅಲ್ಲಲ್ಲ, ವೈರಲ್ಲಿಂದ ಮುಟ್ಟಿದ್ರೆ ಕೊಂದು ಹಾಕಿಬಿಡ್ತದೆ. ವೈರಲ್ಲಿ ಸಣ್ಣ ಇದರಲ್ಲಿ ಕೊಂದು ಹಾಕೋ ಶಕ್ತಿ ಅದಕ್ಕಿದೆ. ಅಷ್ಟು ಚಿಕ್ಕದರಲ್ಲಿದ್ದ ಕರೆಂಟ್ ಹೇಗೆ ಕೊಂದು ಹಾಕತ್ತಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ. ಅನುಭವ ಉತ್ತರ ಹಾಗೆ ದಾಸರು ಬರೀತಾರಲ್ಲ, ಅದು ಬಹಳ ದೊಡ್ಡದು. ಅಂಥ ಹಾಡುಗಳನ್ನು ನಮ್ಮಲ್ಲಿ ಪದ್ಧತಿ ಹೀಗಾಗಿಬಿಟ್ಟಿದೆ. ಒಳ್ಳೆ ಸಂಗೀತ ಜ್ಞಾನ ಇದ್ದರೆ ಹಾಡು ಹೇಳಬೇಕು, ಕರೆಕ್ಟ್. ಸಂಗೀತ ಜ್ಞಾನ ಇದ್ದರೆ ಹಾಡು ಹೇಳಿ, ಸಂಗೀತ ಇಲ್ಲದೆ ಹೋದರೂ ಹಾಡು ಹೇಳಿ, ಗೊತ್ತಾಯ್ತು. ಅದಕ್ಕೆ ತನ್ನ ಅರ್ಥ ಇದೆ. ಫ್ರೀ ಸ್ಟೈಲ್ ಹಾಡೋಕ್ಕೂ ಬರ್ತದೆ, ಹರಿದಾಸರ ಹಾಡನ್ನು ಫ್ರೀ ಸ್ಟೈಲ್ ಹೇಳೋಕ್ಕೂ ಬರ್ತದೆ, ರಾಗಬದ್ಧ ಹೇಳೋದಕ್ಕೂ ಬರ್ತದೆ, ತಾಳ ಇದ್ದು ಹೇಳೋದಕ್ಕೂ ಬರ್ತದೆ, ತಾಳ ಇಲ್ಲದೆ ಹೇಳೋದಕ್ಕೂ ಬರುತ್ತೆ, ಅರ್ಥವಾದರೂ ಬರ್ತದೆ, ಅರ್ಥವಾದ ಹೇಳೋದಕ್ಕೂ ಬರ್ತದೆ. ಯಾಕೆಂದರೆ ಇವ್ರಿಗೆ ಇನ್ನೊಬ್ಬರಿಗಾರ ಅರ್ಥ ಆಗ್ತದೆ, ಕೊನೆ ಪಕ್ಷ ಇವ್ರು ಹೇಳ್ತಿದ್ರೆ ಇನ್ನೊಬ್ಬರಿಗಾರ ಅರ್ಥ ಆಗುತ್ತಲ್ಲ ತಿಳಿಯೋರಿಗೆ. ಅನುಗಾಲವು ಚಿಂತ ಜೀವಕ್ಕೆ ಎಂಥ ಹಾಡದು ದಿವಾ ಇವತ್ತು ದುಃಖಿನಃ, ಆಚಾರ್ಯ ಮಾತಿನ ಅನುವಾದ. ಅನುಗಾಲವು ಚಿಂತ ಜೀವಕ್ಕೆ, ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಮಕ್ಕಳಿದ್ದಾರೆ ಅಯ್ಯೋ ಇದ್ದಾರೆ ಅಂತ ಚಿಂತೆ, ಇಲ್ಲ ಚಿಂತೆ, ಇದ್ದರೆ ಅವ್ರಿಗೆ ಸೇರಿಸ್ಬೇಕು. ಇವತ್ತಂತೂ ಡೊನೇಷನ್ ಶುರುವಾಗ್ತದೆ, ಪಾಪ ಪ್ಲೇ ಹೋಮ್ನಿಂದನೇ ಡೊನೇಷನ್ ಶುರು. ಅವನು ಪಾಸ್ ಆದರೂ ಚಿಂತೆ, ಫೇಲ್ ಆದರೂ ಚಿಂತೆ, ಪಾಸ್ ಆದರೆ ಹೈಯರ್ ಎಜುಕೇಷನ್ ಕೊಡಿಸ್, ಫೇಲ್ ಆದರೆ ಸಪ್ಲಿಮೆಂಟ್ರಿ ಕೊಡಿಸ್ಬೇಕು, ಮತ್ತೆ ಪಾಸ್ ಆದರೆ ಕೆಲಸ ಕೊಡಿಸ್ಬೇಕು, ಅದು ಚಿಂತೆ. ಮತ್ತೆ ಆಮೇಲೆ ಇನ್ಕ್ರಿಮೆಂಟು, ಆಮೇಲೆ ಪ್ರಮೋಷನ್ನು, ಕೊನೆಗೂ ಸತ್ತು ಹೋಗ್ತಾನೆ ಅಷ್ಟರವರೆಗೆ ಇರ್ತದೆ. ಕೊನೆಗೆ ಕೊನೆಗೆ ಹೇಳ್ತಾರೆ, ಮತಿಹೀನ ಗುಣವಂತನಾದರೂ ಚಿಂತೆ, ಮತಿಹೀನ ಚಿಂತೆ ಗುಣವಂತನಾದರೂ ಚಿಂತೆ. ಒಂದು ಚಿಂತೆಯನ್ನು ಪದನ ಬಿಡಿಸ್ತಾರೆ ಬಿಡಿಸ್ತಾರೆ ಬಿಡಿಸ್ತಾರೆ, ದೊಡ್ಡ ಸಂಶೋಧನೆ. ಕೊನೆಗೆ ಹೇಳ್ತಾರೆ, ಚಿಂತೆಯಲ್ಲಿ ಜಾಗನೇ ಇಲ್ಲ. ಇಷ್ಟೆಲ್ಲ ಹೇಳಿ ನೆಗೆಟಿವ್ ಮಾಡಿದಾಗಾಯ್ತಲ್ಲ, ಮೊದಲೇ ನಾವು ಚಿಂತೆ ಮಾಡಿ ಇನ್ನೂ ಚಿಂತೆ ಹಚ್ಚಿಬಿಟ್ರಲ್ಲ, ಅದು ಇಲ್ಲ ಇಲ್ಲ ಯೋಚನೆ ಮಾಡಬೇಡಿ. ಒಂದು ಜಾಗ ಇದೆ, ಚಿಂತೆ ಇಲ್ಲದ ಜಾಗ ಇದೆ ಅಂತ ಹೇಳಿದೆ. ಒಂದೇ ಜಾಗ ಇರೋದು ನಮ್ಮ ಪುರಂದರ ವಿಠ್ಠಲ ಚಿಂತೆ ನಿಶ್ಚಿಂತೆ, ಮುಗಿತು. ಒಂದು ಮಾತಿನಲ್ಲಿ ಎಲ್ಲರೂ ಸೇರಿಸಿಬಿಡಿದೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅದರ ಅರ್ಥ ಪುರಂದರ ವಿಠಲ ಬ್ರಹ್ಮ, ಅದನ್ನು ತಿಳ್ಕೊಳ್ಳಿ ಚಿಂತೆ ಎಲ್ಲ ಹೋಗಿಬಿಡ್ತದೆ. ಅದಿಷ್ಟು ಸಂಸಾರದ ರೀತಿ, ಇದಿಷ್ಟು ಭಗವಂತನ ಮಹಿಮೆ. ಭಿನ್ನ ಹೆಕೆ ಬಾಯಿಲ್ಲ ವಯ್ಯ, ಅನ್ನಂತ ಅಪರಾಧ ಎನ್ನೊಡೆಗೆ ಇರಲಾಗಿ ಭಿನ್ನ ಹೆಕೆ ಬಾಯಿಲ್ಲ ವಯ್ಯ. ಈ ಮಾತು ಕೇಳಿದರೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ತಾನೆ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಮಾತಿನ ಅರ್ಥ ಇದು, ಭಿನ್ನ ಹೆಕೆ ಬಾಯಿಲ್ಲ ವಯ್ಯ. ಕೇಳಿಕೊಳ್ಳೋ ಸ್ಥಿತಿಯಲ್ಲಿ ನಾವಿಲ್ಲ, ಈಗ ತಪ್ಪು ಮಾಡಿರ್ತಾನೆ, ಏನಂತ ಮಾತಾಡ್ಬೇಕು ಅವನು. ಒಂದು ಲೇಟಾಗಿ ಬರ್ತಾರೆ, ಮೇ ಗಟ್ಟಿನಂತ ಕೇಳಕ್ಕೆ ಬರೋದಿಲ್ಲ ಅವನ ಕೈಲಿ, ತುಂಬ ಲೇಟಾಗಿ ಬಿಟ್ಟಿದೆ, ಸುಮ್ಮನೆ ಅಂತ್ಕೊಂಡ್ಬಿಡ್ತಾನೆ ಬಂದುಬಿಟ್ಟು. ಎರಡು ದಿವಸ ಮತ್ತೆ ಲೇಟಾಗ ಇನ್ನೂ ಪಂಚಿತ ಆಗಿಬಿಡುತ್ತಾನೆ, ಇನ್ನೇ ಲೇಟು, ಇವತ್ತು ಲೇಟು, ನಾಳೆ ಲೇಟು, ಒಳಗೆ ಹೇಗೆ ಹೋಗೋದು ಈಗ? ನಮ್ಮದು ಸಂಧ್ಯೆ ಲೇಟಲ್ಲ ಮಾಡೇ ಇಲ್ಲ, ಸಂಧ್ಯಾ ಒಂದು ಲೇಟಾಗಿ ಬರ್ಸ್ತಾ ಇಲ್ಲ, ಬಿಟ್ಟೆ ಬಿಟ್ಟು ಎಷ್ಟು ನಾಚಿಕೆ ಆಗಬೇಕು ನಮಗೆ. ದೇವ ಸಾರಿಗ್ರಾಮ ಹೇಗದೆ ಗೊತ್ತಿಲ್ಲ ಮನುಷ್ಯ, ಎಷ್ಟೋ ಜನ ತೋರ್ಸಕ್ಕೆ ಬರ್ತಾರೆ ಸಾರಿಗ್ರಾಮ. ಆಚಾರ ಸಾರಿಗ್ರಾಮ ನೋಡಿ ಅಂದರೆ ದುಡ್ಕೊ ತಂದುಬಿಟ್ಟಿರ್ತಾರೆ, ದುಡ್ಕೊಟ್ಟು ಕಾಲಿನ ಸಾಲಿಗ್ರಾಮ ಸಿಮೆಂಟ್ ಮುದ್ದೆ ಅದು. ಮೊದಲಿಂದ ಮಾಡಿದ್ರೆ ಗೊತ್ತಿರ್ತಿತ್ತು, ಅವತ್ತು ನೋಡಿದ್ರೆ ಏನು ಗೊತ್ತಿರ್ತದ ಪಾಪ. ಭಿನ್ನಹಕ್ಕೆ ಬಾಯಿಲ್ಲ ಅಯ್ಯ, ಬಾಯಿಲ್ಲ ಅಂದರೆ ಮಾತಾಡಲಿಕ್ಕೆ ಬರೋದಿಲ್ಲ ನಮಗೆ. ಮತ್ತೆ ಹೇಳಿ ಇನ್ನೊಂದು ಅರ್ಥ, ಪ್ರಾರ್ಥನೆ ಮಾಡೋ ಶಕ್ತಿನೂ ನಮಗಿಲ್ಲ. ಈಗ ಒಳನೆತ್ತು ಮಾಡಿಸ್ಬೇಕಲ್ಲ, ಯೋಂತಃ ಪ್ರವೇಶ ಮಮವಾಚ ಮಿಮಾಂ ಪ್ರಸೋಪ್ತಾಂ. ದೂರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ ಮಾಡ್ಲಿಕ್ಕೆ ಬರಲೇ ಇಲ್ಲ, ಆ ಶಂಖ ಮುಟ್ಟಿಸಿದಾಗ ಮಾತಾಡ್ತಾರೆ. ಸೊ ಮಾತಾಡ್ಲಿಕ್ಕೆ ನಮಗೆ ಬಾಯಿಲ್ಲ, ಹೇಳ್ಕೊಳ್ಳೋಕ್ಕೆ ಶಕ್ತಿನೂ ಇಲ್ಲ, ಯಾಕಂದ್ರೆ ತಪ್ಪು ಮಾಡಿದ್ದೇವೆ. ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲ ಅಯ್ಯ. ಈ ಮಾತು ಕೇಳಿದಾಗ ನಾ ಈಶ್ವರೋ ಅಂಭೋಗಿ ಭೋಗಿ ಅಂತ ಹೇಳೋಕ್ಕಾಗ್ತದ? ದೇವರು ದೇವರೇ, ನಾವೇ ನಾವೇನೆ ಅನ್ನೋ ಮಾತಿನಲ್ಲಿ ವಿಶೇಷ ವಿವರಣೆ ಕೊಡ್ತಾರೆ. ಅದೇ ರೀತಿ ಹೇಳ್ತಾ ದಾಸರು ಎಲ್ಲರಿಗೂ ಹಿತೋಕ್ತಿಯನ್ನು ಸಂದೇಶವನ್ನು ಕೊಡ್ತಾರೆ. ಜೀವನ ಎಂದು ಹಾಳು ಮಾಡ್ಕೋಬಾರ್ದು, ಭಾರಿ ದೊಡ್ಡದು ಮಾನವ ಜನ್ಮ ದೊಡ್ಡದು ಅಂದಮೇಲೆ ಯಾವುದು ಸಣ್ಣ ಕೆಲಸಕ್ಕೆ ಉಪಯೋಗಿಸ್ಬಾರ್ದು, ದೊಡ್ಡ ಕೆಲಸಕ್ಕೆ ಉಪಯೋಗಿಸ್ಬೇಕು. ಹೇಳಲಿಲ್ಲ ಬಂಗಾರದ ಬಟ್ಲು ಕೊಟ್ಟಿದ್ದಾರೆ, ಬಂಗಾರದ ಬಟ್ಲನ್ನು ಹೇಗೆ ಉಪಯೋಗಿಸ್ಬೇಕು ಅದನ್ನು ಯೋಚನೆ ಮಾಡಬೇಕು. ಹೇಗೆ ಉಪಯೋಗಿಸ್ಬೇಕು? ಉಪಯೋಗಿಸ್ದ ಬಾತ್ರೂಮಲ್ಲಿ ಸೀಮೆ ಎಣ್ಣೆ ಹಾಕಿಟ್ಟ, ಬಂಗಾರದ ಬಟ್ಲು ಉಪಯೋಗಿಸೋ ರೀತಿನ ಅದು. ಹುಚ್ಚಪ್ಪಗಳಿರ ಅಂತ ಹೇಳ್ತಾರೋ ಇಲ್ಲೋ, ಬಂಗಾರದ ಬಟ್ಲು ಅಲ್ಲಿಡಬೇಕಾ? ಅದ್ರ ಟಿನ್ ಸಾಕು ಅಥವಾ ಇದು ಸಾಕು, ಕಪ್ಪೆ ನಮ್ಮ ಇದಿರ್ತಲ್ಲ ತೆಂಗಿನಕಾಯಿ ಬಟ್ಲು ಒಡೆದಿರೋದು ಚಿಪ್ಪು ಸಾಕು ಅದಕ್ಕೆ, ಅದರಲ್ಲಿ ಬಂಗಾರದ ಬಟ್ಲಲ್ಲಿ ಹಾಕಿಡಬೇಕು. ಅದನ್ನು ಕಲಸಿ ಪೂಜೆಗೆ ಇಟ್ಕೊಳ್ಳಿ, ಪರಮಾತ್ಮನ ನೈವೇದ್ಯ ಅಭಿಷೇಕಕ್ಕೆ ಉಪಯೋಗಿಸಿ, ಅದು ದೊಡ್ಡದು. ಮಾನವ ಜನ್ಮ ಅಂದರೆ ಅಂತಿದ್ದ ಜನ್ಮ ಅಲ್ಲ, ಮನೋ ಅವಬೋಧನೆ, ಮನೋ ಅವಬೋಧನೆ. ನಮ್ಮ ಜನ ಭಾರಿ ಬುದ್ಧಿವಂತರಿದ್ದಾರೆ, ಆಧುನಿಕರೆಲ್ಲ ದಾಸರನ್ನು ಹೊಗಳ್ತಾ ಹೊಗಳ್ತಾ ಬೈತಿರ್ತಾರೆ. ದಾಸರು ಮಾನವ ಜನ್ಮ ದೊಡ್ಡದು ಅಂದರೆ ಹೊರತು ಮಾಧ್ವ ಜನ್ಮ ದೊಡ್ಡದು ಅನ್ನಲಿಲ್ಲ ಅವರು. ಅವ್ರ ವಾದ ಅದು, ಮಾಧ್ವ ಜನ್ಮ ದೊಡ್ಡ ದಾಸರು ಹೇಳಲಿಲ್ಲ, ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ದಾರೆ. ಮಾಧ್ವರಿಗೆ ಅಷ್ಟೇ ಸೇರಿಲ್ಲ ಅಂತ ಹೇಳ್ತಾರೆ, ತಪ್ಪದು. ಮಾನವ ಅಂದರೆ ಮಾಧ್ವ ಅಂತಲೇ ಅರ್ಥ. ಯಾತಕ್ಕೆ ಗೊತ್ತಾ? ಮನು ಅವಬೋಧನೆ, ಮನೋರಯಂ ಮಾಧವ ಮಾನವ. ಮನು ಅಂದರೆ ಯಾರು? ವಾಯುದೇವರಿಗೆ ಮನು ಅಂತ ಹೆಸರು. ಯದ್ವೈ ಮನುರವದ ತದ್ಭೇಷಜಂ, ಈ ಮಾತಿಗೆ ರಾಮಾಯಣದಲ್ಲಿ ಅರ್ಥ ಬರ್ತದೆ. ಮಾರೀಚ ಬಂದಾಗ ರಾಮದೇವರು ಮಾನವಾಸ್ತ್ರ ಬಿಟ್ಟರು ಅಂತ ಹೇಳ್ತಾರೆ, ಮಾನವಾಸ್ತ್ರ ಬಿಟ್ಟರು. ಅದಕ್ಕೆ ಅರ್ಥ ಬರೀತಾ ವಾಯುವ್ಯಾಸ್ತ್ರ ಬಿಟ್ಟರು ಅಂತ ಹೇಳ್ತಾರೆ. ಅಂದರೆ ಮಾನವ ಅಂದರೆ ವಾಯು ಅಂತ ಅರ್ಥ, ಮಾನವ ಅಂದರೆ ಮಾಧ್ವ ಅಂತ ಅರ್ಥ ಆಯ್ತಲ್ಲ, ಅದಕ್ಕೆ ಮಾಧ್ವ ಜನ್ಮ ದೊಡ್ಡದು ಅಂತ ದಾಸ ಹೇಳ್ತಾ ಇದ್ದಾರೆ. ಅದನ್ನೇ ಗರುಡ ಪುರಾಣದ ಮಾತು, ತತ್ರಾಭಿ ಜನ್ಮ ಶತಕೋಟಿಷು ಮಾನವತ್ವಂ. ಸ್ಟಾಪ್ ಮಾಡಲಿಲ್ಲ ಅವರು. ತತ್ರಾಭಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಭಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಭಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ ಹೇಳಿದ್ರಿಂದ ಮಾನವ ಜನ್ಮ ದೊಡ್ಡದು. ದೊಡ್ಡದು ಅಂದರೆ ಹೈಟಲ್ಲಲ್ಲ, ಹೈಟಲ್ಲಲ್ಲ, ವೇಟಲ್ಲಲ್ಲ, ಸಾಧನೆಯಲ್ಲಿ ಭಾರಿ ದೊಡ್ಡದು. ಎಂಥ ಏಕಾದಶಿ ಇಂದ್ರಿಯಗಳು ಅದೆಲ್ಲ ವರ್ಣನೆ ಮಾಡ್ತಾರೆ. ದಾಸರು ಆಚಾರಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಮಡಿ 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 ಎಂದು ಮೂರ್ಮಾರು ಹಾರುತಿ, ಮಡಿಯಲ್ಲಿ ಬಂತು ಬಿಕನಾಸಿ, ಈ ಮಾತು ಹೇಳ್ತಾರೆ. ಆಚಾರವಿಲ್ಲ ನಾಳೆಗೆ ಅದು ಬೈತಾರೆ. ಮತ್ತೆ ನಮಗೆ ಕನ್ಫ್ಯೂಷನ್, ಏನು ಆಚಾರ ಬೇಕೋ ಬೇಡೋ ಕೊನೆಗೆ, ಅವ್ರು ಡಿಸೈಡ್ ಮೇಲೆ ಮಾಡೋದು ಬಿಟ್ಟೇ ಬಿಡ್ತಾರೆ. ಆ ರೀತಿ ಆಗ್ತದೆ. ದಾಸರು ಆಚಾರವಿಲ್ಲದ ನಾಳೆಗೆ ಅಂತ ಬೈದರು, ಮಡಿ 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 ಎಂದು ಮೂರ್ಮಾರು ಐತೆ ಅದನ್ನು ಹೇಳಿದರು. ಮತ್ತೆ ಹೇಗೆ ಇದು ಮಾಡೋದು ಹೇಳ್ತಾರೆ. ಆಚಾರವಿಲ್ಲದ ನಾಲಿ, ನಾಲಿಗೆ ಅಂದರೆ ಮಾತು, ಮಾತಾಡಿ ಅದು ಅನುಷ್ಠಾನ ಮಾಡಿ ಮಾತಾಡಿ ಅಂತ ಹೇಳಿದ್ದು. ಅನುಷ್ಠಾನ ಮಾಡದೆ ಮಾತಾಡಿದರೆ ಅರ್ಥ ಇಲ್ಲ, ಅದಕ್ಕೆ ಆಚಾರವಿಲ್ಲದ ನಾಲಿಗೆ ಅಂತ ಹೇಳಿದರು. ಮಡಿ 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 ಎಂದು ಮೂರ್ಮಾರು ಆ ರೀತಿ ಹೇಳಿದರು. ಮತ್ತೆ ಮಡಿ ಬಿಡೋರಿಗೆ ಇದು ಟೆಕ್ಸ್ಟ್ ಬುಕ್ ಇದ್ದಾಗಿರ್ತದೆ. ಮಡಿ 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 ಎಂದು ಮೂರು ದಾಸರು ಹೇಳಿಬಿಟ್ಟಿದ್ದಾರೆ, ಮಡಿ ಬೇಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪಿಯವರು. ದಾಸರು ಮಡಿ ಬೇಡ ಅಂತ ಹೇಳಲಿಲ್ಲ, ಮಡಿ ಹಾರಾಟ ಬೇಡ ಅಂತ ಅವ್ರು ಹೇಳಿದರು. ಮಡಿ ಬೇಡ ಹಾರಾಡಬೇಡ್ರಿ, ಮಡಿ ಮಾಡಿ ಅದು ಹಾರಾಟಕ್ಕೆ ಉಪಯೋಗಿಸ್ಬೇಡ್ರಿ. ಹಾರಾಟ ಅಂದರೆ ಏನು? ಪ್ರದರ್ಶನ. ಕೆಲವರು ತಾನು ಮಡಿ ಮನೆಯಲ್ಲಿ ಮಾಡೋದೇ ಇಲ್ಲ, ಹೋದ್ ಬಂದ್ರೆ ಭಾರಿ ಮಡಿ, ಹೋದ್ರೆ ಬಂದಲ್ಲೆಲ್ಲ ಮುಟ್ಬಿಟ್ಟು ಮತ್ತೆ ಸಾರ ಕಳಿಸ್ತಾರೆ ಅಂತಾರೆ. ಹಾರು ಮಾಡಿದ್ದು ಮಾಡಿದ್ದೆ ಅವರು, ಭಾರಿ ದೊಡ್ಡ ಆಚಾರ, ಕೊನೆಗೆ ದಡ್ಡಾಚಾರ ಅಂತ ಆಗಿಬಿಡ್ತದೆ, ಕೊನೆಗೆ ಆಗೋದಿಲ್ಲ ಅದು. ಹಾಗೆಲ್ಲ ಮಾಡಬಾರ್ದು. ಮಡಿ ಅನ್ನೋದು ದೇವ್ರ ಪೂಜೆಗೆ ಅರ್ಹತೆ ಕೊಡ್ತಕ್ಕಂಥ ಒಂದು ಅಂಗ, ಅದನ್ನು ಪ್ರಧಾನ ಮಾಡಿಕೊಂಡು ನೀವು ಮಡಿ ಬಿಡೋದು ತಪ್ಪು, ಅತಿ ಮಡಿ ಮಾಡೋದು ತಪ್ಪು. ಮಡಿ ಇಲ್ಲ ತಪ್ಪು, ಅತಿ ಮಡಿ ಮಾಡ್ತಾನೆ ತಪ್ಪು. ಆ ದೃಷ್ಟಿಯಿಂದ ಮಡಿ 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 ಎಂದು ಮೂರು ಮಾರು ಹಾರುತಿ, ಮಡಿ ಎಲ್ಲಿ ಬಂತೆ ಬಿಕನಾಸಿ ಅಂತ ಹೇಳಬೇಕಾದ್ರೆ ಮಡಿನ ದಾಸರು ಬೈದಿಲ್ಲ. ಮಡಿ ಅನುಷ್ಠಾನದ ಒಂದು ಕರ್ಮಠತ್ತನ್ನು ಬೈತಾರೆ ಹೊರತು ಮಡಿ ಮಾಡಲೇಬೇಕು ಅಂತಲೂ ಹೇಳ್ತಾರೆ. ಇಂಥ ಅನೇಕ ರೀತಿ ಸಮನ್ವಯ ಮಾಡ್ತಾರೆ. ಗಾಯತ್ರಿ ಜಪದ ಬಗ್ಗೆ ಹೇಳ್ತಾರೆ, ತುಳಸಿ ಬಗ್ಗೆ ಹೇಳ್ತಾರೆ, ಪ್ರತಿಯೊಂದು ಭುಗಾಭೋಗಗಳಂತೂ ಅನೇಕ ಆಚಾರದ ಬಗ್ಗೆ, ಟೆಕ್ಸ್ಟ್ ಗೋಪಿಚರಣದ ಬಗ್ಗೆ ಹೇಳ್ತಾರೆ, ಅನೇಕ ಮೇಮ ಹೇಳ್ತಾರೆ. ಕೊನೆಗೆ ಬೇಕಲ್ಲ, ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿಯು ಸಾರುತ್ತಲಿದೆ. ಏಕಾದಶಿ ಬಗ್ಗೆ ತುಂಬ ಪ್ರಚಾರ ಮಾಡಿದರು ದಾಸರು. ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು, ಬರೀ ನರಕ ಅಂತ ಹೇಳಿದೆ, ಘೋರ ನರಕ ತಪ್ಪದು ಎಂದು ಶ್ರುತಿಯು ಸಾರುತ್ತಲಿದೆ. ಶ್ರುತಿಯು ಸಾರುತ್ತಲಿದೆ ಬಹಳ ಇಂಪಾರ್ಟೆಂಟ್ ಅದು. ಇದು ವೇದದಲ್ಲೇ ಹೇಳಿ, ವೇದದಲ್ಲೇ ಇದೆ ಅಂತ ಹೇಳ್ತಾರೆ ದಾಸರು. ಶ್ರುತಿಯು ಬರೀ ಹೇಳ್ತಾ ಇಲ್ಲ, ಸಾರುತ್ತಲಿದೆ. ಸಾರೋ ಸುಮ್ಮನೆ ಹೇಳಿದರೆ ಹೇಳಿದಾಗ ಲೆಕ್ಕ, ಮತ್ತೆ ಮತ್ತೆ ಹೇಳಿದರೆ ಸಾರುತ್ತಲಿದೆ. ರಂಗುರವ ಸಾರಿರಯ್ಯ ಹಾಗೆ ದಾಸರು ಅದೆಲ್ಲ ವರ್ಣನೆ ಮಾಡ್ತಾ ಏಕಾಶಿ ಉಪವಾಸ ಇಲ್ಲದೆ ಹೋದರೆ ಯಾವ ಸಿದ್ಧಿನೂ ಬರೋದಿಲ್ಲ. ಎಲ್ಲ ವ್ರತಗಳಿಗೆ ರಾಜವ್ರತ ಅಂದರೆ ಏಕಾದಶಿ ವ್ರತ, ಅತಿ ಸುಲಭವಾದ ವ್ರತ, ಮಾಡಲೇಬೇಕಾದ ವ್ರತ, ಮಾಡಿಸ್ಬೇಕಾದ ವ್ರತ, ಅದನ್ನು ಮಾಡಿ ಅಂತ ಒತ್ತು ಕೊಟ್ಟು ಹೇಳ್ತಾರೆ. ಉಳಿದರ ಬಗ್ಗೆ ಯಥಾಶಕ್ತಿ, ಏಕಾದಶಿ ಕೃಷ್ಣಾಷ್ಟಮಿ ಉಳಿದೆಲ್ಲ ಯಥಾಶಕ್ತಿ, ಇದನ್ನು ಮಾತ್ರ ಶಕ್ತಿ ತಂದುಕೊಂಡು ಮಾಡಬೇಕು. ಶಕ್ತಿ ಮಾಡೋದೇ ಶಕ್ತಿನೇ ಹೊರತು ಬಿಡೋದು ಶಕ್ತಿ ಅಲ್ಲ ಅಂತ ತಿಳಿಸ್ತಾರೆ ಆಚಾರ ವಿಚಾರ. ತುಂಬ ಜನ ಒಂದು ಅಪಾರ್ಥ ಶುರು ಮಾಡ್ಕೊಂಡ್ಬಿಟ್ರು, ದಾಸಕೂಟ ವ್ಯಾಸಗಳು ಅಲ್ಲಿ ಗಲಾಟೆ ಮಾಡಿಕೊಂಡ್ರು. ಪುಸ್ತಕನೇ ಬರೆದವರಿದ್ದಾರೆ, ವ್ಯಾಸಕೂಟ ಅಂದ್ರೇನು, ದಾಸರನ್ನು ಬೈದರೆ ವ್ಯಾಸಕೂಟದವರು, ಇವ್ರನ್ನ ಬೈದರೆ ದಾಸಕೂಟದವ್ರು, ಇಷ್ಟೇ. ಇವ್ರು ಬೈಕೊಂಡು ಓಡಾಡಿದರೆ ದಾಸಕೂಟ ವ್ಯಾಸಕೂಟ ಅಂತಾಯಿತು. ಎರಡು ಕೂಟಗಳೇ ಅಲ್ಲ, ಗೊತ್ತಾಯ್ತಾ? ಎರಡು ವ್ಯಾಸಕೂಟರು ಹೇಗೆ ಇವತ್ತು ಕರ್ಮಯೋಗ ಸಾಂಖ್ಯಯೋಗ ಒಂದು ಎರಡು ಬೇರೆ ಯೋಗಗಳಲ್ಲ, ಕರ್ಮ ಪ್ರಚಾರ ಜ್ಞಾನ ಪ್ರಚಾರ ಅಂತೇವಲ್ಲ ಹಾಗೆ ಅಷ್ಟೇ ಹೊರತು ಹರಿದಾಸರು ವ್ಯಾಸಕೂಟದವರೇ, ವ್ಯಾಸಕೂಟದ ಹರಿದಾಸರೇ. ಇಷ್ಟು ತಿಳುವಳಿಕೆ ಜನಕ್ಕೆ ಬೇಕಲ್ಲ. ವ್ಯಾಸರಾಜರೇ ಕನ್ನಡದಲ್ಲಿ ಹಾಡು ಬರೆದ ಮೇಲೆ ವ್ಯಾಸಕೂಟ ದಾಸಕೂಟ ಹೇಗಾಗ್ತದೆ? ವ್ಯಾಸತ್ರಯ ಬರೆದವರೇ ಕನ್ನಡದಲ್ಲಿ ಬರೆದರು, ಮತ್ತು ಕನ್ನಡದಲ್ಲಿ ಬರೆದು ಸಂಸ್ಕೃತ ಅಲ್ವ? ಶ್ರೀಪಾದರಾಜರು ಹಾಗೆ, ವಾದರಾಜರು ಹಾಗೆ, ವ್ಯಾಸರಾಜರು ಹಾಗೆ, ಅನಂತರ ವ್ಯಾಸ ತತ್ವಜ್ಞರು ಹಾಗೆ, ಎಷ್ಟೇ ಇದ್ದಾರೆ ಹರಿದಾಸರುಗಳು, ಅವರೆಲ್ಲ ಎರಡೂ ಬರೆದವರು ಅಂದಮೇಲೆ ವ್ಯಾಸಕೂಟ ದಾಸಕೂಟ ಹೇಗಾಗುತ್ತೆ? ಈ ರೀತಿ ಹೇಳಿದರೆ ಅಕಸ್ಮಾತ್ ಹೇಳ್ಬೋದಾಗಿತ್ತು. ಸಂಸ್ಕೃತದಲ್ಲಿ ಬರೆದವರು ಯಾರು ಕನ್ನಡದಲ್ಲಿ ಬರೀಲೇ ಇಲ್ಲ, ಕನ್ನಡದವರು ಸಂಸ್ಕೃತದಲ್ಲಿ ಬರೀಲೇ ಇಲ್ಲ ಅಂದರೆ ಏನೋ ಚೂರು ಹೇಳ್ಬೋದಾಗಿತ್ತು. ಹಾಗಾಗಲೇ ಇಲ್ಲ, ಎಲ್ಲರೂ ಎಲ್ಲರೂ ಬರೆದಿರೋದ್ರಿಂದ ಆ ವಿಭಾಗ ಮಾಡಬಾರ್ದು. ಅವ್ರು ಇನ್ನೂ ತಂದರು, ಆಚಾರ ಇಟ್ಕೊಂಡ್ರೆ ವ್ಯಾಸಕೂಟ, ಆಚಾರ ಬಿಟ್ಟರೆ ದಾಸಕೂಟ, ಅದೊಂದು ಬೇರೆ ವ್ಯಾಪ್ತಿ. ಏಕಾಶಿ ಉಪವಾಸ ಮಾಡಿದರೆ ವ್ಯಾಸಕೂಟ, ಊಟ ಮಾಡಿದರೆ ದಾಸಕೂಟ, ಅದು ಬೇರೆ. ಎಲ್ಲ ಮೂರ್ಖ ಶುದ್ಧ ಮೂರ್ಖರುಗಳು, ನಮಗೆ ಯಾವ ವ್ಯತ್ಯಾಸವೂ ಇಲ್ಲ. ಇವತ್ತು ಸಂಸ್ಕೃತ ಕನ್ನಡ ಅಂತ ಬಿಟ್ಟರೆ ವ್ಯಾಸಾಹಿತ್ಯಕ್ಕೂ ದಾಸಾಹಿತ್ಯಕ್ಕೂ ವ್ಯತ್ಯಾಸನೇ ಇಲ್ಲ. ಕನ್ನಡದಲ್ಲಿ ಬರೆದಿದ್ದಾರೆ ವಿಷಯ ಅದೇನೆ, ಅದೇ ಸಂಸ್ಕೃತ ಮಧ್ವ ಮತಾಂತ್ಯಗಳು ಮೀನವಾಗಿರಬೇಕು ಅಂತ ಹೇಳಿದ ಮೇಲೆ ಅವ್ರು ವ್ಯಾಸಕೂಟ ಹೇಗೆ ಬೈತಾರೆ ಅವರು? ಮತ್ತು ದಾಸನಾಗೋ ಭವ ಪಾಶಾನಿಯಾಗೋ ಅಂತ ಹೇಳಿದ ಮೇಲೆ ದಾಸಕೂಟ ಯಾಕೆ ಬೈತಾರೆ? ಇದನ್ನು ಓದು ಅದನ್ನು ಹೇಳಿದ ಮೇಲೆ ಇಬ್ಬರು ಯಾರನ್ನೂ ಬೈದೇ ಇಲ್ಲ. ಉಳಿದವರು ಅಪಾರ್ಥ ಮಾಡ್ಕೊಂಡು ಹೇಳ್ತಾರೆ ಹೊರತು ಪದಗಳೇ ಸರಿಯಲ್ಲ. ಕೂಟ ಅಂದರೆ ಎರಡರ್ಥ ಇದೆ, ಮೋಸ ಅಂತ ಏನೋ ಕೂಟ, ಕೂಟವಾಕ್ಯ ಅಂತ ಹೇಳಬೇಕಾ ರಹಸ್ಯ ಅಂತ ಅರ್ಥ, ಮತ್ತು ಕೂಟ ಮನುಷ್ಯ ಅಂತ ಹೇಳಿದಾಗ ದ್ಯೂತ ಕೂಟದ್ಯೂತ ಅಂತ ಹೇಳ್ತಾರಲ್ಲ ಮೋಸ ಅಂತ ಅರ್ಥ, ಅದ್ಯಾವುದು ನಮ್ಮಲ್ಲಿಲ್ಲ. ವ್ಯಾಸಕೂಟನೇ ದಾಸಕೂಟ, ದಾಸಕೂಟನೇ ವ್ಯಾಸಕೂಟ, ಆದ್ದರಿಂದ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನಿಜವಾದ ಅರ್ಥದಲ್ಲಿ ಮೂಲತಃ ಎಲ್ಲರೂ ಹರಿದಾಸರೇ ಆಗಬೇಕು. ಕೊನೆಯಾಗ ಒಂದು ಮಾತು ಹೇಳ್ತೇನೆ, ದಾಸನಾಗೋ ದಾಸನಾಗೋ ಅಂತ ದಾಸರು ಹೇಳ್ತಾರೆ, ನಾವೇನು ಅನ್ಕೋ ದಾಸನಾಗಿಬಿಟ್ರೆ ಸಾಕು ಅಂತ ತಿಳ್ಕೊಂಡ್ಬಿಡ್ತೇವೆ. ಏನು ದಾಸನಾಗೋದು ಅಂದರೆ ಏನು ಹೇಳ್ತಾರಲ್ಲ, ಇದಕ್ಕೆ ಹೋಗು ದಾಸ ಬೈತಾರೆ. ಹರಿದಾಸನೇ ವ್ಯಾಸಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಕೊಕ್ಕು ಅಂತ ಹೇಳಬೇಕಾದ್ರೆ ಗಾಡು ಎಲ್ಲ ತಂದು ಊಟ ಮಾಡಿ ಮುಗಿಸ್ಬಿಡ್ತಾನೆ, ಅದು ದಾಸರ ಲಕ್ಷಣ ಅಲ್ಲ. ನೀತಿ ಎಲ್ಲ ಒದರಿತು ನಿಗಮ ವೇದ್ಯನ ನಿತ್ಯ ವಾತಸುತನಲ್ಲಿಹನ ಬಂಡಿಸುತ್ತಲಿ, ಮಧ್ವಮತ ಬಿಡದೆ ವಾತಸುತನಲ್ಲಿಹನ ಬಂಡಿಸುತ್ತಲಿ. ಮಧ್ವಾಂತರ್ಯಾಮಿನೇ ಆಗಬೇಕು, ಪರಮಾತ್ಮನ ಆರಾಧನೆ ಆಗಬೇಕಾದ್ರೆ ವಾತಸುತನಲ್ಲಿಹನ, ವಾತ ಅನ್ನಬಾರದೆ ವಾತಸುತ, ಮಧ್ವರೂಪ ಬರಬೇಕು ಅದಕ್ಕೆ, ಮಧ್ವಾಂತರ್ಗತ ಆಗಬೇಕಾಗಲಿಕ್ಕೋಸ್ಕರನೇ ವಾತಸುತನಲ್ಲಿಹನ ವರ್ಣಿಸುತ್ತಲಿ. ಗೀತನರ್ತನದಿಂದ ಕೃಷ್ಣನ್ನ ಪೂಜಿಸುವ ಪೂತಾತ್ಮ ಪುರಂದರ ದಾಸರಿವರಯ್ಯ, ಪೂತಾತ್ಮರು ಅಂತ ಹೊಡಬೇಕಾದ್ರೆ ಎಂಥ ಮಹನೀಯರು ಪುರಂದರ ದಾಸರು. ಕೊನೆಗೆ ದಾಸನಾಗೋದು ಅಂದ್ರೆ ಏನು, ಕೊನೆ ಮಾತು ಹೇಳಬೇಕಾಗ, ದಾಸನಾಗೋ ಅಂದ್ರೆ ಏನು? ಬರೀ ನಾಮದಿಂದ ದಾಸರಲ್ಲ, ಅಂಕಿತದಿಂದ ದಾಸರಲ್ಲ, ವ್ಯಾಯವಾರದಿಂದ ದಾಸರಲ್ಲ, ನಿಜವಾಗ್ಲೂ ದಾಸ ಅಂದ್ರೇನು? ದಾಸ ದಾಸ ತಾ ತಾ ದಾ ಮೂರನೇದು, ದಾ ಅಂತ ಹೇಳಿದ್ರೆ ಮೂರನೇದು, ಸ ಅಂದರೆ ಯಾರ ಲಾವಶಾಷ ಸ ಏಳನೇದು. ದಾಸರಾಗೋ ಅಂದ್ರೇನು? 37 ಗ್ರಂಥ ಓದೋ ಅಂತ ಅರ್ಥ, ಸರ್ವಮೂಲ ಓದೋ ಅಂತ ದಾಸರು ಹೇಳ್ತಾರೆ ಹೊರತು ಬರೀ ಇದ್ರ ಮಾಡಕ್ಕೆ ಹೊರಟಿಲ್ಲ. ದಾಸರು ಸರ್ವಮೂಲ ಓದು ಆವಾಗ ದಾಸನಾಗ್ತಾನೆ, ಇಲ್ಲದೆ ಹೋದರೆ ದಾಸನಾಗಲು ಸಾಧ್ಯ ಇಲ್ಲ. ಅದು ತಿಳ್ಕೊಂಡಾಗ ದಾಸ ಶಬ್ದನೇ ಹಾಗೆ, ದಾಸೋಹಂ ಕೋಸಲೇಂದ್ರಸ್ಯ ಹನುಮಂತೇವರು ಹೇಳಿದರು. ಎಲ್ಲ ಬಿಟ್ಟು ದಾಸೋಹಂ ಅಂತ ಯಾತಕ್ಕೆ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ ಅರ್ಥ ಇಷ್ಟೇ, 37 ಇದೆಯಲ್ಲ. ಎಲ್ಲೋ ರಾವಣ ಮುಂದೆ ಸರ್ವಮೂಲ ಬರೆಯೋನು ನಾನೇ ಅಂತ ಹೇಳಿದ್ದಾರೆ ಅಂತ ಅರ್ಥ. 37 ಗ್ರಂಥ ಬರೆಯೋನು ನಾನೇ, ಮಧ್ವ ರೂಪನಲ್ಲೇ ತೋರಿಸ್ಕೊಟ್ಟಿದ್ದಾರೆ ಹನುಮಂತ ದೇವರು, ಅಲ್ಲಿ ಹೇಳಿಬಿಟ್ಟಿದ್ದಾರೆ ನಾ ಯಾರು ಅಂತ ಕೇಳಿದೀಯಾ, ಸರ್ವಮೂಲ ಬರೀತಕ್ಕಂಥ ಮಧ್ವಾಚಾರ ಹುಟ್ಟೋದು ನಾನೇ ಅಂತ ಅದಕ್ಕೆ ಅರ್ಥ. ಅದು ದಾಸನಾಗೋ ಭವ ಪಾಶನೀಗೋ, ಇಲ್ಲದವರು ಈ ವೇಷಕ್ಕೆಲ್ಲ ಪಾಶನೀಗೋದಾದ್ರೆ ಎಲ್ಲರೂ ವೇಷ ಹಾಕೊಂಡ್ಬಿಡುವುದಾಗಿತ್ತು. ವೇಷದ ದಾಸನಾಗಬೇಡ, ಅಧ್ಯಾತ್ಮದ ದಾಸನಾಗಬೇಕು ಅಂದರೆ ಸ್ವರೂಪ ಗ್ರಂಥಗಳನ್ನು ಓದಲೇಬೇಕು. ಎಲ್ಲ ಓದಕ್ಕಾಗೋದು ಯಥಾಶಕ್ತಿ, ಅದು ಭಾಳ ಇಂಪಾರ್ಟೆಂಟ್. ಆದ್ಯಂತ ಶ್ಲೋಕ ಓದು ಕೊನೆ ಪಕ್ಷ, ಆದ್ಯಂತ ಶ್ಲೋಕನೂ ಆಗ್ತದಲ್ಲ, ಬ್ರಹ್ಮಯಜ್ಞದಲ್ಲಿ ಹೇಳ್ತಾರಲ್ಲ ಅಷ್ಟಾದರೂ ಕಲ್ತದೋ. ಆ ರೀತಿ ದೀಕ್ಷೆ ಇಲ್ಲದೆ ಹೋದರೆ ದಾಸನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಓದೋ ಅಧಿಕಾರ ಇಲ್ಲ ಕೇಳಿ ಅವರು, ಅದು ಅರ್ಥ ಇಲ್ಲ. ಅದು ಪಾಠಾದಿಗಳಲ್ಲಿ ಕೇಳಬೇಕು, ಪ್ರವಚನದಲ್ಲಿ ಕೇಳಬೇಕು. ಅಂತೂ ಸರ್ವಮೂಲದ ಸಾರವನ್ನು ತಿಳ್ಕೊಳ್ಳದೆ ಹೋದರೆ ಎಂದೂ ದಾಸನಾಗಲಿಕ್ಕೆ ಬರೋದಿಲ್ಲ ಅನ್ನೋ ಸಂದೇಶವನ್ನು ದಾಸರು ಕೊಡ್ತಾರೆ. ಅಂತ ಪುರಂದರದಾಸರ 450 ವರ್ಷದಲ್ಲಿ ಇವತ್ತು ನಾವಿದ್ದೇವೆ. ಈ ಒಂದು ವರ್ಷ ಪೂರ್ತಿ ಮೊದಲೇ ಹೇಳಿದಂತೆ ಬಗೆ ಬಗೆಯ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿಕೊಂಡಾಗ ಅದು ಹರಿದಾಸರಿಗೆ ಸಲ್ಲುವ ಸೇವೆ ಒಂದಾಯಿತು, ಆತ್ಮೋದ್ಧಾರ ದಾರಿ ಇನ್ನೊಂದಾಯಿತು. 100 ಇವತ್ತು ಹರಿದಾಸರ ಕೃತಿಗಳು ಸರಿಯಾಗಿ ಪ್ರಿಂಟ್ ಆಗಿಲ್ಲ, ಪ್ರಿಂಟ್ ಮಾಡಿಸೋರು ಯಾರು ಸರಿಯಾಗಿ ತಪ್ಪು ತಪ್ಪಾಗಿ ಬರೆದಿರೋರೇ ಬಹಳ ಜನ ಜಾಸ್ತಿ ಇರ್ತಾರೆ. ಶಬ್ದಜ್ಞಾನ ಇರೋದಿಲ್ಲ ಅದರಲ್ಲಿ, ಅರ್ಥಗಳು ತಾ ತಪ್ಪಿರುತ್ತೆ. ಪುರಾಣ ಕಥೆಗೆ ತಪ್ಪು ರೆಫರೆನ್ ಮಾಡ್ತಾರೆ. ದಾಸಾಯಿತ ಅರ್ಥ ಮಾಡ್ಕೋಬೇಕಾದ್ರೆ ಪುರಾಣಗಳೆಲ್ಲ ಗೊತ್ತಿರಬೇಕು ಅಂತ ಆಯ್ತಾ, ರೆಫರ್ ಮಾಡಿಬಿಡ್ತಾರೆ ಅಷ್ಟೇ. ಬಿಗೆಯದಿರು ಬಿಗೆಯದಿರು ಎಲೆ ಮಾನವ ಅಂತ ಹೇಳಬೇಕಾದ್ರೆ ತ್ಯಾಗದಲ್ಲಿ ಭೀಷ್ಮನು ಅಂದು ಬಿಡ್ತಾರೆ. ಪದ ಅರ್ಥ ಅವರಿಗೆ ಭೀಷ್ಮರ ಕಥೆ ಎಲ್ಲ ಗೊತ್ತಿರಬೇಕು. ಅದಕ್ಕೆ ರಂತಿದೇವನೇನೋ ನೀನು ಅಂದು ಬಿಡ್ತಾರೆ. ಯಾರು ರಂತಿದೇವ ಯಾರೀ ಮತ್ತೆ? ಎಲ್ಲ ಅರ್ಥ ಆಗಬೇಕು. ಒಂದು ಹಾಡು ಹೇಳಬೇಕು, ಇಡೀ ಪುರಾಣ ಕಥೆ ಗೊತ್ತಿರಬೇಕು. ಒಂದೇ ಹಾಡು ಅಷ್ಟು ಪುರಾಣ ಕಥೆ ಕಟ್ಟಲು ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ದಾಸಾಹಿತ್ಯ ಅಂದರೆ ಕನ್ನಡ ಬಂದರೆ ದಾಸಾಹಿತ್ಯ ಅಲ್ಲ. ಅದಕ್ಕೆ ದಾಸರ ಸಿದ್ಧಾಂತ ಗೊತ್ತಿರಬೇಕು, ಪುರಾಣ ಪುಣ್ಯಕಥೆ ಗೊತ್ತಿರಬೇಕು, ಮಹಾಭಾರತ ಎಲ್ಲ ಗೊತ್ತಿರಬೇಕು. ಅದೆಲ್ಲ ಗೊತ್ತಿದ್ದರೆ ಮಾತ್ರ ದಾಸ ಸಾಹಿತ್ಯ. ಅದೆಲ್ಲ ಗೊತ್ತಿರೋರು ಇವತ್ತು ಎಡಿಟ್ ಮಾಡ್ತಾ ಇಲ್ಲ, ಅದನ್ನು ಬೈಯೋರು ಎಡಿಟ್ ಮಾಡ್ತಿದ್ದಾರೆ. ದಾಸ ಸಾಹಿತ್ಯ ಅಂದರೆ ಪುರಾಣ ಬೈಯೋರು ದಾಸ ಸಾಹಿತ್ಯಕ್ಕೆ ಏನು ನ್ಯಾಯ ಸಲ್ಲಿಸ್ಬೋದು ಯೋಚನೆ ಮಾಡಿ. ಅವರಿಂದ ಇವತ್ತು 190 ಜನ ನಾಸ್ತಿಕರು ದಾಸ ಸಾಹಿತ್ಯ ಎಡಿಟ್ ಮಾಡಿದರೆ ಇವತ್ತು ಗೌರವ ಸರ್ಕಾರದ ಪ್ರಿಂಟ್ ಆಗಿದೆಯಲ್ಲ, ಅದರ ಸಂಪಾದಕ ಮಂಡಳಿ ಬಹಳಷ್ಟು ಜನಗಳಿಗೆ ದಾಸರಲ್ಲಿ ಆಧಾರ ಇಲ್ಲ. ಬಹಳಷ್ಟು ಜನಕ್ಕೆ ಭೇದಾಚಾರ ಕಂಡ್ರೆ ಆಗೋದಿಲ್ಲ, ಅವ್ರ ಬ್ರಾಹ್ಮಣ ಕಂಡ್ರೆ ಆಗೋದಿಲ್ಲ, ಶಾಸ್ತ್ರ ಕಂಡ್ರೆ ಆಗೋದಿಲ್ಲ. ಅವರಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆ? ನಾವೀಗ ಯಾಕೆ ಹಾಗಾಯಿತು? ನಾವು ಬಿಟ್ಟಿದ್ದಕ್ಕೆ ಅವ್ರು ಮಾಡಿದ್ರು ಅಷ್ಟೇ. ಮಾಡಬೇಕಾದವ್ರು ಮಾಡದೆ ಹೋದಾಗ ಮನೆಯಲ್ಲಿ ಅಡುಗೆ ಇಲ್ಲ ಅಂದರೆ ಕಂಡಲ್ಲಿ ತಿಂತಾನಲ್ಲ ಆ ಟೈಪ್. ಮನೆಯಲ್ಲಿ ಊಟ ಮಾಡಿಲ್ಲ, ಹೊರ ತಿನ್ನಲೇಬೇಕಲ್ಲ ಬದುಕಲಿಕ್ಕೆ. ಆ ತಪ್ಪಾಗಿದೆ. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾಗಿ ದಾಸ ಸಾಹಿತ್ಯ ಪ್ರಕಾಶನಕ್ಕೆ ದೊಡ್ಡ ಯೋಜನೆ ಮಾಡಬೇಕು. ಈ ಕಾರ್ಯಕ್ರಮ ಯೋಜನೆ ಮಾಡಿರ್ತಕ್ಕಂಥವರೆಲ್ಲ, ಅದರಲ್ಲಿ ನಮ್ಮ ಪರಗೆಯವರು ಅವರ ಒಂದು ದೊಡ್ಡ ಗುಂಪೆಲ್ಲ ಕೂಡ, ಅವರ ಹೆಸರಿಗೆ ದಾಸ ಸಾಹಿತ್ಯದವರಲ್ಲ, ದಾಸ ಸಾಹಿತ್ಯ ಬಗ್ಗೆ ನಿಜವಾದ ನಿಷ್ಠೆ ಇಟ್ಕೊಂಡಿರೋರು, ನಿಜವಾದ ಅರ್ಥದಲ್ಲಿ ತಮ್ಮ ಜೀವನವನ್ನೇ ಮುಡಿಬಿಟ್ಟಿರೋರು, ಅವರೆಲ್ಲ ಸೇರಿ ದೊಡ್ಡ ವ್ಯವಸ್ಥೆ ಮಾಡಿ ಇವತ್ತು ಕಟ್ಟಡ ದೊಡ್ಡ ಕಟ್ಟಡ ಮಾಡಿದ ಅನುಗ್ರಹ ವಿಠಲ ದೇವಸ್ಥಾನ ಬೆಂಗಳೂರಿನಲ್ಲಿ ಬಹುಶಃ ಬೆಂಗಳೂರಿಗೆ ವಿಠಲನ ಬರಹ ಮಾಡಿದಂಥ ಕೀರ್ತಿ ಈ ಹರಿದಾಸ ಸಾಹಿತ್ಯದ ಮಂಡಲದವರು. ಬೆಂಗಳೂರು ಅಂಥ ವಿಠಲ ವಿಗ್ರಹ ಇರಲಿಲ್ಲ, ಅಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ದೊಡ್ಡ ಸಾಧನೆ ಅದು. ಅದರ ಜೊತೆಗೆ ದೊಡ್ಡ ಒಂದು ಪ್ರಕಾಶನ ಸಂಸ್ಥೆ ತಯಾರಾಗಬೇಕು ಹರಿದಾಸ ಸಾಹಿತ್ಯಕ್ಕೆ. ಇಲ್ಲಿ ಬಂದರೆ ಹರಿದಾಸ ಸಾಹಿತ್ಯ ಎಲ್ಲ ನಮ್ಮ ವಿಷಯ ಸಿಗುತ್ತೆ ಅನ್ನೋ ವ್ಯವಸ್ಥೆ ಆಗಬೇಕು. ಇಲ್ಲಿ ಬಂದಿವೆ ಅಂದಮೇಲೆ ದಾಸರು ಯಾವ ದಾಸರ ಬಗ್ಗೆ ಕೇಳಿದ್ರೂ ಸಿಗಬೇಕಲ್ಲಿ, ಮಾಹಿತಿ ಸಿಗಬೇಕು, ಕೃತಿಗಳು ಸಿಗಬೇಕು, ಅರ್ಥ ಕೇಳಿದ್ರೆ ಅರ್ಥ ಹೇಳಾಗಿರಬೇಕು. ಮತ್ತು ಯಾವುದೇ ದಾಸ ಸಾಹಿತ್ಯದ ಬಗ್ಗೆ ಕೆಟ್ಟದಾಗಿ ಯಾರು ಮಾತಾಡಿದರೆ ತಕ್ಷಣ ಉತ್ತರ ಕೊಡೋ ವ್ಯವಸ್ಥೆ ಬರಬೇಕು. ಇನ್ನು ಹೇಳ್ಕೊ ಒಬ್ರು ಕೇಳೋರಿದ್ದಾರೆ ಅಂತ ಭಾವನೆ ಬಂದರೆ ಆಗ ಜನ ಹೆದರ್ತಾರೆ. ಇಲ್ಲದ ಹೋದರೆ ಬಾಯಿ ಬಂದದ್ದನ್ನು ಬರೋದು ಅದೇ ಅರ್ಥ. ದೊಡ್ಡ ಗಲಾಟೆ ಆಯ್ತಲ್ಲ ಕನಕದಾಸರ ಬಗ್ಗೆ, ಈಗ ಕೇಳಲ್ಲೇ ಪರೋಪೂಜೆ ಪೇದಾವರ ಶ್ರೀಪಾದ ಎಷ್ಟು ಒಳ್ಳೆ ಮಾತು ಹೇಳಿದರು. ಯಾರಿಗೋದು ಎಷ್ಟೊಂದು ಇಷ್ಟ ಕೊಡ್ತೀವಿ ಆಸಕ್ತಿ ರೀ ಅಂತ ಹೇಳಿದರೆ ಅದನ್ನು ಹುಚ್ಚುಚ್ಚಾಗಿ ಅರ್ಥ ಮಾಡಿಕೊಂಡು ಪಾಪಿಗಳು ಏನಾಡೋ ಮಾಡೋಕ್ಕೆ ಶುರು ಮಾಡಿದರು. ಅರ್ಥ ಇಲ್ಲ ಸಂಬಂಧ ಇಲ್ಲ, ಹೇಳಿದ ಮಾತು ನಿಜವಾಗಲೂ ಕೂಡ ಹೇಳಲೇಬೇಕಾದ ಮಾತನ್ನು ಸ್ವಾಮಿಗಳು ಹೇಳಿದರೆ ಅಪಾರ್ಥ ಮಾಡಿಕೊಂಡು ದೊಡ್ಡ ಗಲಾಟೆ ಎಬ್ಬಿಸಿಬಿಟ್ಟು ಅದಕ್ಕೆ ಏನೇನೋ ಮತಾಂತರ ಮಾಡ್ತಾರೆ, ಉಚ್ಚಾಪಟ್ಟೆ ಮಾತಾಡಿಬಿಟ್ರು. ಅದಕ್ಕೆ ಹಿಂದೆ ನಮ್ಮಲ್ಲಿ ಯಾರೂ ಇಲ್ಲ. ಯಾತಕ್ಕೆ ಅಂದರೆ ಒಂದು ಸಂಸ್ಥೆ ಇಲ್ಲ ಅದಕ್ಕೆ. ಕನಕದಾಸರ ಬಗ್ಗೆ ನಿಜವಾಗಲೂ ಕನಕದಾಸರ ಹೆಸರು ಅವ್ರು ಹೇಳ್ತಾರೆ. ಕನಕದಾಸರ ಕೃತಿ ನಿಜವಾಗಲೂ ಉಳಿಸಿದವರು ಮಾಧ್ವರೇ ಹೊರತು ಬೇರೆ ಯಾರು ಕನಕದಾಸರ ಕೃತಿಗಳನ್ನು ಉಳಿಸಿದವರಿಲ್ಲ. ಒಂದು ಪ್ರಿಂಟ್ ಮಾಡಿದವರಿಲ್ಲ, ಎಲ್ಲ ಮಧ್ವಾಚಾರ್ಯ ಶಿಷ್ಯರೇ ಕೆಲಸ ಮಾಡಿದವರು, ಶುದ್ಧ ಮಾಧ್ವರೇ ಮಾಡಿದವರ ಕೆಲಸ. ಅದು ಅವರಿಗೆ ಅರ್ಥ ಆಗೋದಿಲ್ಲ, ಸುಮ್ಮನೆ ಬೈತಿರ್ತಾರೆ. ಅದು ವ್ಯವಸ್ಥೆ ಯಾತಕ್ಕಿಲ್ಲ ಅಂದರೆ ಅಂಥ ಸಂಸ್ಥೆ ರೂಪುಗೊಳ್ಳಬೇಕಾಗಿದೆ. ವಿದ್ಯಾಪೀಠ ಇತ್ಯಾದಿ ಬಂದಿದ್ದರಿಂದ ಹೇಗೆ ಒಳ್ಳೆ ಸಂಸ್ಕೃತದಲ್ಲಿ ಅಧಿಕಾರವಾಡಿಯಿಂದ ಮಾತಾಡ್ತಕ್ಕಂಥ ವ್ಯವಸ್ಥೆ ಬರ್ತಾ ಇದೆಯೋ, ದಾಸ ಸಾಹಿತ್ಯದಲ್ಲಿ ಆ ರೀತಿ ಬರಬೇಕು. ಭಜನೆ ಎಷ್ಟು ಮುಖ್ಯನೋ ಅರ್ಥ ಅಷ್ಟೇ ಮುಖ್ಯ. 99 ಪಾಲು ಭಜನಾ ಮಂಡಳಿಯವರಿಗೆ ಭಜನೆಗಿಂತ ಜಾಸ್ತಿ ಗೊತ್ತಿರೋದಿಲ್ಲ. ಆ ಭಜನೆ ಕೂಡ ಹೇಗೆ ಮಾಡ್ತಾರೆ ಅಂದರೆ ಕೆಲವು ಎಕ್ಸೆಪ್ಷನ್ಸ್ ಇರ್ತದಿಲ್ಲ ಅಂತ ಹೇಳೋದಿಲ್ಲ. ಅವರು ಏನು ಹೇಳ್ತಾರೆ ಬೇಡ, ಯಾವ ನುಡಿ ಹೇಳ್ತಾರೆ ಬೇಡ, ಯಾವ ಹಾಡು ಹೇಳ್ತಾರೋ ಗೊತ್ತಾಗೋದಿಲ್ಲ, ಆ ರೀತಿ ಹೇಳ್ತಿರ್ತಾರೆ. ಒದರೋದೊಂದು ಒದರಂತ ಒದರ್ತಾ ಇರ್ತದೆ. ಯಾರು ಜಾಸ್ತಿ ಒದರಿದ್ರೆ ಅದೇ ಜಾಸ್ತಿ ದೊಡ್ಡ ಭಜನೆ ಇದ್ದಾಗ ತಪ್ಪದು. ಭಜ ಸೇವಾಯಾಮ ಅಂತ ಇರೋದು, ಭಕ್ತಿಯಿಂದ ಹೇಳಬೇಕು, ಅರ್ಥ ಮಾಡ್ಕೊಂಡು ಹೇಳಬೇಕು. 100 ಹಾಡೆ ಹೇಳಕ್ಕೆ ಹೋಗಬೇಡಿ, 10 ಹೇಳಿ. ಎಲ್ಲ ಕೇಳಿದರೆ ಎಲ್ಲೋ ಹೋಗ್ತಿರೋರು ಕೇಳಿಬಿಟ್ಟು ಬದಲಾಗಿ ಬಿಡಬೇಕು ಅವರು. ಆ ರೀತಿ ಆದರು ಕೂತಿದ್ರು ಅಡವೆ ಜಯತೀರ್ಥಾಚಾರ್ಯರು, ಮಲಗಿದ್ರು ಕೂತ್ಕೊಳಕ್ಕೆ ಮಲಗಿದ್ರು ಪಾಪ, ಒಂದು 2 ಗಂಟೆಗೆ ನಿಂತು ಸುಮ್ಮನೆ ವಿಶ್ರಾಂತಿ ತಗೊಳಕ್ಕೆ ಮಲಗಿದ್ರೆ ಬರಬೇಕು. ಒಬ್ಬ ದಾಸಯ್ಯ ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ. ಆಗಷ್ಟೇ ಊಟ ಆಗಿದೆ ಪಾಪ, ಮಲಗಿದ್ದಾರೆ. ಬೆಳಗಿಂದ ಪಾಠ ಹೇಳಿದವರು ಪಾಪ, ಮುಂದೆ ಪಾಠ ಶುರು ಮಾಡೋರು. ಹಾಗೆ ಊಟ ಹಾಗೆ ಹೊರ್ಕೊಂಡಿದ್ದಾರೆ ಮಂಚದ ಮೇಲೆ, ಹೆಂಡತಿ ಕಾಲು ಒತ್ತುತ್ತಾ ಇದ್ದಾರೆ. ನಿಲುವು ಕನ್ನಡಿ, ಆಗಿನ ಕಾಲ ಪಂಡಿತರಿಗೆ ಭಾರಿ ಸನ್ಮಾನ ಇದ್ದ ಕಾಲ ಅದು. ಇವತ್ತಿಂದ ಏನೋ ಲೆಕ್ಕ ಇಲ್ಲ. ಅವರಿಗೆ ಬಂಗಾರದ ವಜ್ರದ ಕಡಗ ಹಾಕ್ತಿದ್ರು, ರತ್ನಾಭಿಷೇಕ ಮಾಡ್ತಿದ್ರು, ಮೇಣೆಯಲ್ಲಿ ಕುಡಿಸಿ ಹಗಲ ದಿವಟಿಗೆ ಇಡ್ತಿದ್ರು. ಅಂಥ ಕಾಲ ಅವ್ರು 23-20 ವರ್ಷಕ್ಕೆ ಅಂಥ ವೈಭವ ಬಂದೋಗಿತ್ತಾಗಲೇ ಅವರಿಗೆ. ಅಂಥ ವಿದ್ವಾಂಸರು ಅವರು, ವ್ಯಾಸತತ್ವಜ್ಞರ ಶಿಷ್ಯರು, ಮಂತ್ರಾಲಯದಲ್ಲಿ ಓದಿದವರು, ಬಹಳ ಭಾರಿ ದೊಡ್ಡ ವಿದ್ವಾಂಸರು. ಕೂತಿದ್ದಾರೆ ಹೆಂಡತಿ ಕಾಲೊತ್ತ ನಿಲುವನ್ನು ಎಲ್ಲ ನೋಡ್ತಾ ಇದ್ದಾರೆ. ದಾಸರು ಬಂದರು, ಪುರಂದಾಸರ ಹಾಡೇ ಹೇಳಿದರು, ಮಂಚ ಬಾರದು ಮಂಚಿ ಮೇಲೆಗಿದ್ದಾರೆ ಪಾಪ, ಮಂಚ ಬಾರದು ಹೆಂಡತಿ ಕಾಲೊತ್ತಿದ್ದಾರೆ ಮಡದಿ ಬಾರಳು. ಏನು ಅವ್ರಿಗೆ ಹೇಳಿದಾಗಿದೆ ದಾಸರ ಹಾಡೋದು, ಕನ್ನಡಿ ನೋಡ್ಕೊಂಡು ಕಂಚು ಕನ್ನಡಿ ಬಾರವು ನೋಡಿದಾಗೆಲ್ಲ ಚೇಂಜ್ ಆಗ್ತಾ ಇದೆ. ಸಂಚಿತಾರ್ಥವೂ ಕಿಂಚಬಾರದು. ಬೇಕಾಡ್ ವಜ್ರ ವೈಢೂರ್ಯ ಇಟ್ಕೊಂಡು ಯಾವುದು ಬರೋದಿಲ್ಲ. ಏನು ಬರುತ್ತೆ ಹಾಗಿದ್ದೆ? ಇದಿಷ್ಟು ಬರೋದಿದ್ದರೆ ಹೇಳಿದ್ರು ಬರೋದು ಯಾವುದು? ಎಲ್ಲ ಬರೋದೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಏನು ಬರುತ್ತೆ? ಮುಂಚೆ ಮಾಡಿರೋ ಧರ್ಮವ ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಏಕಏವ ಸುಹೃದ್ ಧರ್ಮ ನಿಧನೇಪಿ ಅನುಯಾತೀಯ. ಮನುಸ್ಮೃತಿಯ ಮಾತು, ಸತ್ಮೇಲೆ ಬರೋ ಧರ್ಮ ಒಂದೇನೆ. ಆ ಮಾತು ಕೇಳ್ತಿರ್ಲಿಕ್ಕೇನೆ ಅವ್ರು ಏನು ಮಾಡಿದರು? ಮಂಚ ಬಾರದು ಕೆಳಗಿಡಿದ್ರು, ಮಂಚ ಬಿಟ್ಟರು. ಮಡದಿ ಬಾರಳು ಎಡ್ತು ಬಡಗೆ ಬಂದರು, ಕಂಚು ಕನ್ನಡಿ ಬಿಟ್ಟರು. ಸಂಚಿತಾರ್ಥವು ಕಿಂಚಬಾರದು, ತಮಾಷೆ ಏನು ಗೊತ್ತಾ? ಪುರಂದರದಾಸರು ಏನು ಮಾಡಿದ್ರು ಅದನ್ನು ಆ ಕ್ಷಣದಲ್ಲೇ ಮಾಡಿಬಿಟ್ರು. ಎಲ್ಲ ಮನೆ ಕೃಷ್ಣಾರ್ಪಣ ಅಂದರೆ ಹೊರಟೇ ಬಿಟ್ರು ಆ ಕಡೆಯಿಂದ. ಅಂದರೆ ದಾಸರ ಮಾತಿಗೆ ಯಾತಕ್ಕೆ ಬೆಲೆ ಬಂತು ಅಂದರೆ, ಯಾರು ಮಾಡಿ ಹೇಳ್ತಾರಲ್ಲ ಅವ್ರ ಮಾತಿಗಿರೋ ಸಿದ್ಧಿ ಮಾಡದೇ ಇದ್ದವರಿಗೆ ಬರೋದು ಸಾಧ್ಯ ಇಲ್ಲ. ಎಲ್ಲ ಮಾಡಿ ನವಕೋಟಿ ನಾರಾಯಣನಾಗಿದ್ದ ಅವರು ನವಕೋಟಿಯನ್ನು ಬಿಟ್ಟು ನಾರಾಯಣ ಹೇಳಿದ್ರ ಫಲ ಅವ್ರ ಮಾತು ಕೇಳೋರು ಹಾಗಾಗ. ಅದಕ್ಕೆ ದೊಡ್ಡ ವಿದ್ವಾಂಸರಾಗಿ ಬಂದ ಅಡವಿ ಜಯತೀರ್ಥ ವಿಷ್ಣು ತೀರ್ಥ ಭಾಗವತ ಸಾರೋದ್ಧಾರವನ್ನು ಬರೀತಾರೆ. ಈ ರೀತಿ ಪರಿವರ್ತನೆ ಆಗಬೇಕು. ಎಲ್ಲರೂ ಭಜನೆ ಆಗ್ತಿದ್ದೆ ಕೇಳಿದವರೆಲ್ಲ ಚೇಂಜ್ ಆಗಿಬಿಡ್ಬೇಕು. ಆ ರೀತಿ ಇರಬೇಕು. ಈ ರೀತಿ ಚೇಂಜ್ ಆಗಬೇಕು. ಇನ್ಮೇಲೆ ದಾಸರಾಡು ಹೇಳಲೇಬಾರ್ದು ಚೇಂಜ್ ಆಗಬಾರ್ದು. ಆ ರೀತಿ ಇನ್ಮೇಲೆ ಏನಪ್ಪ ಏನೋ ಒದರ್ತಾರ ಅಂತ ಆಗಬಾರ್ದು. ಅರ್ಥವತ್ತಾಗಿ ಹೇಳಬೇಕು. ಪ್ರತಿ ಪದ ಪ್ರತಿ ಅಕ್ಷರದಲ್ಲಿ ಒತ್ತು ಕೊಡಬೇಕು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಎಷ್ಟು ಕಳಕಳಿ ಇದೆ ದಾಸರಿಗೆ ಮಾತು ಹೇಳಬೇಕಾದ್ರೆ, ಎಷ್ಟು ಕರುಣೆಯಿಂದ ಹೇಳ್ತಾರೆ. ಇದೆಂದು ಮಧ್ವಮತಾಬ್ಜಿಯವಳು ಮೀನವಾಗಿರಬೇಕು. ಶಾಸ್ತ್ರ ಓದ್ದವ್ರಿಗೂ ಎಚ್ಚರ, ಓದ್ದೇ ಇದ್ದವ್ರಿಗೂ ಎಚ್ಚರ. ಆ ಮಾತು ಹೇಳಬೇಕಾದ್ರೆ ದಾಸರಲ್ಲಿ ಏನು ಭಾವನೆ ಇದೆ ಅಲ್ಲ, ಭಾವನೆ ಬರಬೇಕಾಗ, ಇಲ್ಲದವರು ಅರ್ಥ ಆಗೋದಿಲ್ಲ. ಆ ರೀತಿ ಹೇಳಿದಾಗ ಭಜನೆ ಒಳ್ಳೆ ಕ್ರಾಂತಿ ಮಾಡುತ್ತದೆ. ಅದಕ್ಕೆ ಅರ್ಥ ಆಗಬೇಕಾಗ್ತದೆ, ಅರ್ಥಕ್ಕೆ ಅಧ್ಯಯನ ಬೇಕಾಗ್ತದೆ, ಅಧ್ಯಯನಕ್ಕೆ ವ್ಯವಸ್ಥೆ ಬೇಕು, ಗ್ರಂಥಗಳು ಬೇಕು ಅಂತ ಒಳ್ಳೆ ಸುವ್ಯವಸ್ಥಿತವಾದ ರೀತಿಯಲ್ಲಿ ಇವತ್ತು ನಿಮ್ಗೆ ಹೇಳ್ತೇನೆ ಕೇಳಿ. ಪಾವಂಜೆ ಗುರುರಾಯರು ಪ್ರಿಂಟ್ ಮಾಡಿಸಿದ್ರು ಮತ್ತು ಸಿದ್ಧಾಂತ ಗ್ರಂಥಾಲಯದಿಂದ, ಆಮೇಲೆ ಗೋರಬಾಳ ಹನುಮಂತರಾಯರು ಮಾಡಿಸಿದ್ರು, ಇಲ್ಲಿ ಸುಬೋಧ ಪ್ರಕಟಣಾಲಯರು ಮಾಡಿಸಿದ್ರು, ತುಂಬ ಜನ ಮಾಡಿಸಿದ್ರು. ನಿಮ್ಗೆ ಗೊತ್ತಿರೋ ತುಂಬ ಎಲ್ಲ ಒಂದೇ ಕಡೆ ಸಿಗಾಗ ಇಷ್ಟು ಕೂಡ ಹಳೇದಿರಬಹುದು. ಎಷ್ಟು ಹೊಸ ವಿಷಯಕ್ಕೆ ಅವಕಾಶ ಇರ್ತವೆ. ಸಂಶೋಧನೆ ಮಾಡೋರಿಗೆ ಸಿಕ್ಕ ಸಣ್ಣ ತುಂಡು ಹಾಳಿ ಕೂಡ ಬಹಳ ಮುಖ್ಯವಾಗ್ತದೆ, ಗೊತ್ತಾಯ್ತಾ? ತಿಳಿದವರು ಬರೆದ ಒಂದು ಹಾಳಿ ಕೂಡ ಮುಖ್ಯ, ಒಂದು ಲೈನ್ ಕೂಡ ಮುಖ್ಯ. ಇವತ್ತು ಒಂದು ಮತ್ತೆ ಪ್ರಿಂಟ್ ಆಗ್ತವೆ ಅಂತ ತಿಳ್ಕೊಬೋಣ. ಹಳೆ ಪ್ರಿಂಟ್ ನಮ್ಮ ಜೊತೆಗಿರಬೇಕು. ಮತ್ತೆ ಹಳೆ ಪ್ರಿಂಟ್ ಹೊಸ ಪ್ರಿಂಟ್ ಕೆಲವು ಸಂಶಯ ಬಂದ ಮತ್ತೆ ನೋಡ್ಲಿಕ್ಕೆ ಬೇಕಾಗ್ತವೆ. ಎಲ್ಲ ಗ್ರಂಥ ಏಕತ್ರ ಸಿಗ ಹಾಗೆ, ಹರಿದಾಸ ಸಾಹಿತ್ಯದ ಒಂದು ಕೋಶ ಇದ್ದ ಹಾಗೆ ಎಲ್ಲವನ್ನು ಇಡಬೇಕು. ಗೊಂದಲ ಬಂದಾಗ ತಕ್ಷಣ ವಿದ್ವಾಂಸರು ಕೇಳಿ ಅರ್ಥ ಬಳಸಿಟ್ಟಿಡ್ಬೇಕಲ್ಲಿ. ಯಾರಾದ್ರು ಬಂದು ತಕ್ಷಣ ಉತ್ತರ ಕೊಟ್ಟಾಗಿರಬೇಕು. ಒಂದು ವೃತ್ತಾಂತ ಕೊಡ್ತೇನೆ ಕೇಳಿ. ಮೈಸೂರು ವಿಶ್ವರು ಪ್ರಿಂಟ್ ಮಾಡಿಸಿದರು. ಶ್ರೀಪಾದರಾದರು ಹಾಡು ಬೆಳಿಬೇಕಾದ್ರೆ ಅಶ್ವತ್ಥಾಮಾಚಾರ್ಯರು ಹೋದರು, ಕೃಷ್ಣನ ಚಕ್ರವನ್ನು ಕೇಳಿದರು, ಆ ಸಮಯದಲ್ಲಿ ಎತ್ತಲಕ್ಕಾಗಲಿಲ್ಲ ಅಂತ ಒಂದು ಕಥೆ ಬರೀತಾರೆ ಶ್ರೀಪಾದರಾಜರು. ಅಲ್ಲಿ ಬರೀತಾರೋ ಸಂಪಾದಕರು, ಇದು ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ, ದಾಸರಿ ಯಾರ ಮೂಲದ ಬರೆದಾರ ನಮಗೆ ಅರ್ಥ ಆಗೋದಿಲ್ಲ, ಬಹುಶಃ ಕಲ್ಪನೆ ಇದ್ದಿರಬಹುದು, ನೋಟ್ ಕೊಟ್ಬಿಡ್ತಾರೆ. ಆಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಬರೆದ ಕಥೆ ಅದು. ಒಂದು ಕೃಷ್ಣ ಕಥೆ ಹೇಳ್ತಾನೆ, ಅರ್ಜುನ ನಾನು ಹಿಂದೆ ಸಮುದ್ರ ತೀರದಲ್ಲಿ ಕೂತಿದ್ದ ದ್ವಾರಕೆಯಲ್ಲಿ ಅಶ್ವತ್ಥಾಮರು ಬಂದರು, ಏನು ಬೇಕು ಅಂತ ಕೇಳಿದೆ. ತಕ್ಷಣ ಅವರು ಕೃಷ್ಣ ಕೇಳಿದ್ದು ಕೊಡಲೇಬೇಕು ಅಂದರು. ಏನು ಬೇಕು ಹೇಳಿ, ಕೃಷ್ಣನಿಗೆ ಗೊತ್ತಿಲ್ಲದ ಯಾವುದಿದೆ, ಅವ್ರ ಬಾಯಲ್ಲೇ ಬರಿಸ್ದ. ನಿನ್ನ ಚಕ್ರ ಬೇಕು ಅಂತ ಕೇಳ್ತಾರೆ. ಕೃಷ್ಣ ಆಯಿತು ತಗೊಳ್ಳಿ ಅಂತ ಹೇಳಿದ್ದೆ. ಕೃಷ್ಣ ತಗೊಳ್ಳಿ, ಖುಷಿಯಾಯಿತು. ಅವರು ತಗೊಳ್ಳೋಕೆ ಹೋದರು, ಒಂದು ಕೈ ಹಾಕಿದ್ರು ಆಗಲಿಲ್ಲ, ಎರಡು ಕೈ ಇಲ್ಲೋಕೆ ಆಗಲಿಲ್ಲ, ಎಷ್ಟು ಕಟ್ಕೊಟ್ಟು ಎತ್ತಲಕ್ಕೆ ಆಗಲಿಲ್ಲ, ದಪ್ಪ ಅಂತ ಬಿದ್ದು ಕೂತ್ಕೊಂಡ್ರು. ಕೃಷ್ಣ ಕೇಳಿದೆ, ಏನು ವಿಶ್ವತ್ಥಾಮಾಚಾರ್ಯ, ಅದಕ್ಕೆ ಏನು ವಿಷಯ, ಆಗೋದಿಲ್ಲ ಎತ್ತಲಕ್ಕೆ, ಆಗೋದಿಲ್ಲ ಅಂತೇಳಿ ತಗೊಂಡು ಏನು ಮಾಡ್ತಿದ್ದೀರಿ ಅಂತ ಕೇಳಿದ. ಏನು ಮಾಡ್ತಿದ್ದೀರಿ ಅಂದರೆ, ಕೃಷ್ಣ ನೀನು ಪಾಂಡವರ ರಕ್ಷಕ, ನಾನು ದುರ್ಯೋಧನಿಗೆ ಸಹಾಯ ಮಾಡಬೇಕಾಗಿದೆ, ನೀನಿರೋವರೆಗೂ ಪಾಂಡವರನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಿನ್ನ ನಾನು ಹೊಡಿಬೇಕಾಗಿತ್ತು, ನೀನು ಯಾವುದಕ್ಕೂ ಹೋಗೋಣಲ್ಲ, ನಿನ್ನ ಚಕ್ರ ನಿನ್ನ ಮೇಲೆ ಬಿಟ್ಟರೆ ಹೋಗ್ತೀನಿ ಅಂತ ತಿಳ್ಕೊಂಡು ಚಕ್ರ ತಗೊಳ್ಳಿ ಕೇಳಿದ್ದೆ ಅಂತ ಹೇಳ್ತಾರೆ. ಆಚಾರ್ಯ ಬರೆದ ನಿರ್ಣಯದ ಮಾತುಗಳಿವೆಲ್ಲ ಕೂಡ. ಆ ಕೃಷ್ಣ ಹೇಳ್ತಾನೆ, ತೊಗೊಂಡು ಹೊಡೀರಿ ಆಗಿದ್ರೆ, ಆಗಲಿ ಅರೇನು ಮಾಡಲಿ, ಆಗಲಿ ಅದು ಇನ್ಮೇಲೆ ಕೆಲಸ ಮಾಡಬೇಡಿ, ಹೇಗೆ ಕಳಿಸ್ದೆ ಅಂತ ಕೃಷ್ಣ ಹೇಳ್ಕೋತಾ ಬರ್ತಾರೆ. ಇದು ನೋಟ್ ಬರ್ತಮ್ಮ ಗೊತ್ತಿಲ್ಲ ವಿಷಯ ಅಂತ ಹೇಳ್ಬಿಟ್ಟು ತೆಗೆದು ನೋಡಿ, ಗೊತ್ತಿಲ್ಲ ಈ ರೀತಿ ಬರೆದು ಏನು ಅಷ್ಟು ಅನ್ಯಾಯ ಆಗ್ತದಾಗ. ಸೊ ದಾಸರಿಗೆ ನ್ಯಾಯ ಸಲ್ತಾ, ಗೊತ್ತಿಲ್ಲ ಒಪ್ಪೋಣ, ತಿಳ್ಕೊಬೇಕು, ಪ್ರಯತ್ನ ಮಾಡಬೇಕಲ್ಲ, ಎಲ್ರಿಗೆಲ್ಲ ಗೊತ್ತಿರಬೇಕಾಗಿಲ್ಲ, ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ, ಅದರಿಂದ ಹಾಗಾಯ್ತು. ಇಂಥ ತಪ್ಪುಗಳು ಸಾಕಷ್ಟು ಆಗೋಗ್ಬಿಟ್ಟಿದೆ. ತಪ್ಪು ನೋಟ್ ಬರೆದಿರ್ತಾರೆ, ಅವೆಲ್ಲ ಬದಲಾಯಿಸ್ಬೇಕು. ಅದು ದೊಡ್ಡ ಸಂಸ್ಥೆ ರೂಪುಗೊಳ್ಳಬೇಕು. ಅದಕ್ಕೆ ಒಳ್ಳೆ ವಿದ್ವಾಂಸರು ಹರಿದಾಸರ ನಿಪುಣರಾದರು. ಸುಳಾದಿ ಹೇಳೋರೇ ಸಿಗೋದಿಲ್ಲ, ಹಾಗಾಗಿದೆ ಇವತ್ತು. ಸುಳಾದಿ ಒಳ್ಳೆ ಪಳ ಹೇಳಿದರೆ ಹೊಸದೀಗ ಅದಕ್ಕೆ ರಾಗದ ಪ್ರಧಾನವಾಗೋದಿಲ್ಲ, ತಾಳ ಪ್ರಧಾನವಾಗಿ ಬರಬೇಕದು. ಉಗಾಭೋಗ ಅಂತೂ ಜನಕ್ಕೆ ಅರ್ಥನೇ ಆಗೋದು, ಎಷ್ಟು ಸ್ವಾರಸ್ಯ ಇರ್ತದೆ ಅದರೊಳಗೆ ಜನಕ್ಕೆ ಗೊತ್ತಾಗೋದಿಲ್ಲ. ಅದೇ ರೀತಿ ಹರಿದ ಕೀರ್ತನೆಗಳನ್ನು ಹಾಗೆ ಹೇಳೋದು ಬೇರೆ, ರಾಗದಿಂದ ಹೇಳೋದು ಬೇರೆ, ಅದಕ್ಕೆ ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದು ಬೇರೆ, ದಾಸರ ಪದ ಸ್ವಾರಸ್ಯವನ್ನು ಹುಡುಕೋದು ಬೇರೆ, ದೊಡ್ಡ ಕೆಲಸಗಳವೆಲ್ಲ ಕೂಡ ಆ ರೀತಿ ಮಾಡಿದಾಗ ನಿಜವಾಗ ಹರಿದಾಸ ಸಾಹಿತ್ಯ ಹೊರಗೆ ಬರ್ತದೆ. ಅಂಥ ಪ್ರಯತ್ನ ನಡೆದೇ ಇಲ್ಲ ಖಂಡಿತ ಹೇಳಬೇಕು ಅಂದರೆ, ನಡೀಲಿಕ್ಕೆ ಈ ಒಂದು ವರ್ಷವನ್ನು ಒಂದು ಪರ್ವಕಾಲದಂತೆ ವಾರಿಸಿಕೊಂಡು ಮಾಡಿದರೆ ಒಳ್ಳೆ ವ್ಯವಸ್ಥೆ ಆಗ್ತದೆ. ಸಮರ್ಥರು ಈ ಸಂಸ್ಥೆಯಲ್ಲಿದ್ದಾರಾದ್ದರಿಂದ ಅವರೆಲ್ಲರೂ ಸಹ ಇದನ್ನು ವಿಶೇಷ ರೀತಿಯಲ್ಲಿ ನಡೆಸಲಿ ಅಂತ ಹೇಳ್ತಾ ಅಖಿಲ ಭಾರತ ಹರಿದಾಸ ಸಮ್ಮೇಳನ ಕೃಷ್ಣವರು ಎರಡು ದಿವಸಗಳ ಕಾಲ ಪ್ರವಚನ ಆಗಬೇಕು ಅಂತ ವ್ಯವಸ್ಥೆ ಮಾಡಿ ತುಂಬ ಒಳ್ಳೆಯ ರೀತಿ ಅವಕಾಶ ಕಲ್ಪಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರಿಗೆ ಭಕ್ತಿಪೂರ್ವಕವಾದಂಥ ಪರಭೂತಿ ಪೇಜಾವರ ಸಿಪಾದಂಗಳವರು ವಿಶೇಷವಾದ ಅವರ ಒಂದು ಸಂಸ್ಥೆಯ ಆಶ್ರಯದಿಂದ ಕಾರ್ಯಕ್ರಮ ನಡೆದಿದೆ. ಅವರಿಗೆ ನಮಸ್ಕಾರಗಳನ್ನು, ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಈ ನಾಲ್ಕು ಮಾತುಗಳನ್ನು